తలా ವಿಷ್ಣು
ಸಹಸ್ರನಾಮ ಸ್ತೋತ್ರ ಕೇಳಿರ್ತಾರೆ. ಷೋಡಶ ನಾಮ ಸ್ತೋತ್ರ ಅಂತಿದೆ, ದ್ವಾದಶ ನಾಮ ಸ್ತೋತ್ರ ಇದೆ, ಇದು ಶತನಾಮ ಸ್ತೋತ್ರ ಇದೆ. ಆದ್ದರಿಂದ ಸಾವಿರ ಇತ್ಯಾದಿನ ಯಾವುದೇ ಕಾರಣಕ್ಕೆ ಹೇಳಕ್ಕಾಗದೇ ಹೇಳಿದ್ರೆ ಸಬ್ಸ್ಟ್ಯೂಟ್ ಆಗಿ ವಿಷ್ಣು ಶತನಾಮ ಸ್ತೋತ್ರ ಬಹಳ ಮುಖ್ಯವಾದದ್ದು. ವಿಷ್ಣು ಪುರಾಣ 18 ಮಹಾಪುರಾಣಗಳಲ್ಲಿ ಒಂದು, ಅದರಲ್ಲೂ ಸಾತ್ವಿಕ ಪುರಾಣಗಳಲ್ಲಿ 6 ಸಾತ್ವಿಕ ಪುರಾಣಗಳು ಅದರಲ್ಲಿ ಒಂದು. ಆ ದೃಷ್ಟಿಯಿಂದ ಇದು ಬಹಳ ಮಹತ್ವ ಇದೆ. ಆದಷ್ಟು ಅದನ್ನು ಅವೆಲ್ಲರೂ ಒತ್ತ ಹೇಳ್ತಕ್ಕಂಥ ಶ್ಲೋಕಗಳು ಇವೆಲ್ಲ ಕೂಡ, ಗಂಡಸರು ಹೆಂಗಸರು ಆ ರೀತಿ ಏನಿಲ್ಲ, ಎಲ್ಲರೂ ಹೇಳಬಹುದು. ವಾಸುದೇವಂ ಋಷಿಕೇಶಂ ವಾಮನಂ ಜಲಶಾಯಿನಂ ಜನಾರ್ದನಂ ಹರಿಂ ಕೃಷ್ಣಂ ಶ್ರೀವಕ್ಷಂ ಗರುಡಧ್ವಜಂ ವಾರಾಹಂ ಪುಂಡರೀಕಾಕ್ಷಂ ನೃಸಿಂಹಂ ನರಕಾಂತಕಂ ಅವ್ಯಕ್ತಂ ಶಾಶ್ವತಂ ವಿಷ್ಣುಂ ಅನಂತಂ ಅಜಂ ಅವ್ಯಯಂ ನಾರಾಯಣಂ ಗದಾಧ್ಯಕ್ಷಂ ಗೋವಿಂದಂ ಕೀರ್ತಿಭಾಜನಂ ಗೋವರ್ಧನೋದ್ಧರಂ ದೇವಂ ಭೂಧರಂ ಭುವನೇಶ್ವರಂ ವೇತ್ತಾರಂ ಯಜ್ಞಪುರುಷಂ ಯಜ್ಞೇಶಂ ಯಜ್ಞವಾಹನಂ ಚಕ್ರಪಾಣಿಂ ಗದಾಪಾಣಿಂ ಶಂಖಪಾಣಿಂ ನರೋತ್ತಮಂ ವೈಕುಂಠಂ ದುಷ್ಟತಮನಂ ಭೂಗರ್ಭಂ ಪೀತವಾಸಸಂ ತ್ರಿವಿಕ್ರಮಂ ತ್ರಿಕಾಲಜ್ಞಂ ತ್ರಿಮೂರ್ತಿಂ ನಂದಕೇಶ್ವರಂ ರಾಮಂ ರಾಮಂ ಹಯಗ್ರೀವಂ ಭೀಮಂ ರೌದ್ರಂ ಭವೋದ್ಭವಂ ಶ್ರೀಪತಿಂ ಶ್ರೀಧರಂ ಶ್ರೀಶಂ ಮಂಗಲಂ ಮಂಗಲಾಯುಧಂ ದಾಮೋದರಂ ದಮೋಪೇತಂ ಕೇಶವಂ ಕೇಶಿಸೂದನಂ ವರೇಣ್ಯಂ ವರದಂ ವಿಷ್ಣು ಆನಂದಂ ವಾಸುದೇವಜಂ ಹಿರಣ್ಯರೇತಸಂ ದೀಪ್ತಂ ಪುರಾಣಂ ಪುರುಷೋತ್ತಮಂ ಸಕಲಂ ನಿಷ್ಕಲಂ ಶುದ್ಧಂ ನಿರ್ಗುಣಂ ಗುಣಶಾಶ್ವತಂ ಹಿರಣ್ಯತನು ಸಂಕಾಶಂ ಸೂರ್ಯಾಯುತಸಮಪ್ರಭಂ ಮೇಘಶ್ಯಾಮಂ ಚತುರ್ಬಾಹುಂ ಕುಶಲಂ ಕಮಲೇಕ್ಷಣಂ ಜ್ಯೋತಿರೂಪಂ ಅರೂಪಂಚ ಸ್ವರೂಪಂ ರೂಪಸಂಸ್ಥಿತಂ ಸರ್ವಜ್ಞಂ ಸರ್ವರೂಪಸ್ಥಂ ಸರ್ವೇಶಂ ಸರ್ವತೋಮುಖಂ ಜ್ಞಾನಂ ಕೂಟಸ್ಥಮಚಲಂ ಜ್ಞಾನದಂ ಪರಮಂ ಪ್ರಭುಂ ಯೋಗೀಶಂ ಯೋಗನಿಷ್ಣಾತಂ ಯೋಗಿ ಸಂಯೋಗರೂಪಿಣಂ ಈಶ್ವರಂ ಸರ್ವಭೂತಾನಾಂ ವಂದೇ ಭೂತಮಯಂ ಪ್ರಭುಂ ಇತಿ ನಾಮಶತಂ ದಿವ್ಯಂ ವೈಷ್ಣವಂ ಖಲು ಪಾಪಹಂ ವ್ಯಾಸೇನ ಕಥಿತಂ ಪೂರ್ವಂ ಸರ್ವಪಾಪ ಪ್ರಣಾಶನಂ ಯಃ ಪಠೇತ್ ಪ್ರಾತರುತ್ಥಾಯ ಸಭವೇತ್ ವೈಷ್ಣವೋ ನರಃ ಸರ್ವಪಾಪ ವಿಶುದ್ಧಾತ್ಮ ವಿಷ್ಣು ಸಾಯುಜ್ಯಮಾಪ್ನುಯಾತ್ ಚಾಂದ್ರಾಯಣ ಸಹಸ್ರಾಣಿ ಕನ್ಯಾದಾನ ಶತಾನಿ ಚ ಗವಾಂ ಲಕ್ಷ ಸಹಸ್ರಾಣಿ ಮುಕ್ತಿಭಾಗೀ ಭವೇನ್ನರಃ ಅಶ್ವಮೇಧಾಯುತಂ ಪುಣ್ಯಂ ಫಲಂ ಪ್ರಾಪ್ನೋತಿ ಮಾನವಃ ಇತಿ ಶ್ರೀ ವಿಷ್ಣು ಪುರಾಣೇ ಶ್ರೀ ವಿಷ್ಣು ಶತನಾಮ ಸ್ತೋತ್ರಂ ಹೇಳಿ. ಇಷ್ಟೆಲ್ಲ ಹೇಳೋದಕ್ಕೆ 2 ನಿಮಿಷ ಸಾಕಷ್ಟೆ, ಸರಿಯಾ ಬಾಯಿ ಬಂದ ಹೇಳೋದಕ್ಕೆ ಬರೀ 2 ನಿಮಿಷಗಳಲ್ಲಿ ಇಷ್ಟು ಹೇಳಿ ಮುಗಿಸ್ಬೋದು. ಆದ್ದರಿಂದ ಪ್ರತಿಯೊಂದನ್ನು ಕೂಡ ಇಂಥ ನಾಮಗಳ ಉಚ್ಚಾರಣೆಯಿಂದ ದೇವರ ಅನೇಕ ಮಹಿಮೆಗಳು ಗುಣಗಳು ಗೊತ್ತಾಗಿ ಚಿಂತನೆಯ ಕ್ರಮ ಗೊತ್ತಾಗೋದ್ರಿಂದ ಧ್ಯಾನಕ್ಕೂ ಬಹಳ ಅನುಕೂಲ ಅವೆಲ್ಲ ಕೂಡ. ಆ ದೃಷ್ಟಿಯಿಂದ ತಿಳ್ಕೊಬೇಕು. ರಾಮಂ ರಾಮಂ ರಿಪೀಟ್ ಆಯಿತು ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ. ಪರಶುರಾಮ ಶ್ರೀರಾಮ 2 ರೂಪ ಇರೋದ್ರಿಂದ ರಾಮಂ ರಾಮಂ ಅಂದ್ರೆ ರಿಪಿಟೇಷನ್ ಅಲ್ಲ, ಅದು 2 ರೂಪಗಳಿಗೆ ರೆಫರೆನ್ಸ್. ಆದ್ದರಿಂದ ಸರಿ ಹೋಗುತ್ತೆ, ಅದನ್ನು ಪ್ರತಿನಿತ್ಯ ಹೇಳೋ ಅಭ್ಯಾಸ ಮಾಡೋಷ್ಟು ಒಳ್ಳೆಯದು. ಮುಂದೆ ಈಗ ರಾಘವೇಂದ್ರ ಸ್ತೋತ್ರದ ಬಗ್ಗೆ ಪ್ರವಚನ. ಯೋಂತಃ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತಿ ಅಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ವಾಣಿತೇ ಕರವಾಣ್ಯಂಬ ಚರಣಂ ಹೃದಿ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ. ಹರಾಯ ಭಜಕಾನಿಷ್ಟ ಹರಾಯ ಪುರವೈರಿಣೇ ಭವಾಯ ಭವತೇ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾ ಊಹಂ ವೀಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಚಯಾರ್ಯಃ ಕಾಮಸುಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘೋತ್ತಮ ಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಈಗ ರಾಘವೇಂದ್ರ ಸ್ತೋತ್ರದಲ್ಲಿ ಅದರ ಅರ್ಥ ಏನು, ಅದರ ಹಿನ್ನೆಲೆ ಮತ್ತು ಅದರ ಫಲಶ್ರುತಿ ಮೊದಲಾದ ಅನೇಕ ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ಕಾರಣ ರಾಘವೇಂದ್ರ ಸ್ತೋತ್ರ ಬಹುಶಃ ನಮ್ಮಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರ, ಶ್ರೀ ಹರಿವಾಯು ಸ್ತುತಿ ಆದ ಮೇಲೆ ಹೆಚ್ಚು ಜನ ತಪ್ಪನೆ ಹೇಳ್ತಕ್ಕಂಥ ಸ್ತೋತ್ರ ಅದು ರಾಘವೇಂದ್ರ ಸ್ತೋತ್ರ. ಅದು ಭಾರಿ ವಿಶೇಷ. ಅದು ರಾಘವೇಂದ್ರ ಸ್ತೋತ್ರದಲ್ಲೂ ಕೂಡ ತುಂಬ ರಾಘವೇಂದ್ರ ಸ್ತೋತ್ರಗಳು ಉಂಟು. ಅದರಲ್ಲಿ ಈ ಸ್ತೋತ್ರಕ್ಕೆ ಭಾರಿ ಮಹತ್ವ ಉಂಟು. ಅಷ್ಟೋತ್ತರ ಇತ್ಯಾದಿ ಯಾವುದೇ ಮಾಡಿದರೂ ಕೂಡ ಈ ಸ್ತೋತ್ರ ಆರಿಸ್ತಾ ಇರೋದು ಬೇರೆ ಸ್ತೋತ್ರ ಅಲ್ಲ. ಅದೇ ರೀತಿ ವಾಯುದೇವರು ಎಷ್ಟೇ ಸ್ತೋತ್ರ ಇದ್ದರೂ ಕೂಡ ಪುರಶ್ಚರಣ ಅಂದರೆ ಹರಿವಾಯು ಸ್ತುತಿನೇ ಮಾಡಬೇಕು. ಸ್ತೋತ್ರಗಳನ್ನು ಹೇಳೋದು ಬೇಕಾದಷ್ಟು ಹೇಳ್ಬೋದು, ಆದರೆ ಪುರಶ್ಚರಣ ಅಂದರೆ ಹರಿವಾಯು ಸ್ತುತಿಗೆ ಮಾತ್ರ. ಅದೇ ರೀತಿ ಅಷ್ಟೋತ್ತರ ಅಂದರೆ ಈ ಸ್ತೋತ್ರಕ್ಕೆ ಮಾತ್ರ ಅಷ್ಟೋತ್ತರ ಮಾಡೋದು. ಅಂದರೆ ಇದರಿಂದ ವಿಶೇಷವಾದ ಮಹತ್ವ ಇದೆ ಅಂತಾಯಿತು. ರಾಘವೇಂದ್ರ ಸ್ತೋತ್ರಕ್ಕೆ ಮಹತ್ವ ಇದೆ, ಹತ್ತಾರು ಸ್ತೋತ್ರಗಳ ಇದಕ್ಕೆ ವಿಶೇಷ ಮಹತ್ವ ಇದೆ ಎಂಬುದು ಬಹಳ ಸ್ಪಷ್ಟ. ಅದಕ್ಕೆ ಹೇಳ್ತಾರೆ ಮೊದಲು ನಮಗೆ ರಾಘವೇಂದ್ರ ಸ್ತೋತ್ರ ಅರ್ಥ ನಮಗೆ ರಿಲೆವೆನ್ಸ್ ಆಗಬೇಕಾದ್ರೆ ಪ್ರಸಕ್ತಿ ಅಂತ ಅನಿಸ್ಬೇಕಾದ್ರೆ ಅವರು ಗುರುಗಳವರು. ಗುರುಗಳು ಯಾತಕ್ಕೆ ಬೇಕು ಅಂತ ಮೊದಲನೇ ಪ್ರಶ್ನೆ ಬರುತ್ತೆ. ಗುರುಗಳು ಯಾತಕ್ಕೆ ಬೇಕು, ಗುರುಗಳ ಮಹತ್ವ ಗೊತ್ತಾದರೆ ಆ ಗುರುಗಳು ಯಾರು, ಅಂಥ ಗುರುಗಳ ಒಂದು ಒಟ್ಟು ಸಾಮಾನ್ಯ ಲಕ್ಷಣ ಏನು, ಗುರುವೃಂದ ಗುರು ಪರಂಪರೆ ಹೇಗಿದೆ, ರಾಘವೇಂದ್ರ ಸ್ವಾಮಿಗಳ ಸ್ಥಾನಮಾನ ಏನು ಅಂತೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಮೊದಲನೇದು ಗುರು ಯಾತಕ್ಕೆ ಇರಬೇಕು ಅಂತ ಪ್ರಶ್ನೆ. ಗುರು ಯಾತಕ್ಕೆ ಬೇಕು, ಬಹಳ ಸುಲಭ. ಗುರಿ ಹೇಳೋದು ಗುರು ಬೇಕಷ್ಟೆ. ಒಂದು ಗುರಿ ತಿಳ್ಕೋಬೇಕಾದ್ರೆ ಗುರು ಬೇಕು. ಗುರಿ ಎಂದರೆ ಗೋಲ್. ಮನುಷ್ಯನಿಗೆ ಉನ್ನತವಾದಂಥ ವಿಚಾರ ಆರಂಭದಲ್ಲಿ ಗೊತ್ತಾಗೋದಿಲ್ಲ. ಚಿಕ್ಕ ಮಕ್ಕಳಿಗೆ ದೊಡ್ಡ ಗುರಿ ಇರೋದೇ ಇಲ್ಲ. ಆ ಸುಖವಾಗೇನೋ ಒಂದು ಹಾಲು ಕುಡಿದು ಹಾಡಿಕೊಂಡ್ಬಿಟ್ರೆ ಮುದುವೆದ ಕಥೆ ಅಷ್ಟೇ. ಎಷ್ಟು ಯೋಚನೆ ಮಾಡೋಕೆ ಹೋಗೋದಿಲ್ಲ. ನಿಧಾನ ಬೆಳೀತಾ ಬೆಳೀತಾ ಹೋದಂತೆ ಆಗ ಅವನು ಅನೇಕ ವಿಧವಾದಂತಹ ಹೊಸ ಪ್ರಪಂಚ ಗೊತ್ತಾಗುತ್ತೆ. ಆಗ ಅವನು ಈ ಲೌಕಿಕ ವಿದ್ಯೆಯಲ್ಲಿ ಮುಂದೆ ಬರಲಿಕ್ಕೆ ಕಾರಣವಾಗೋದು ಕೂಡ ಅವರೊಂದು ಗುರಿಯನ್ನು ಗುರುತಿಸ್ತಾರೆ. ಸುಖವಾಗಿರಬೇಕು, ಡಿಪೆಂಡ್ ಆಗಬಾರದು, ಸಾಕಷ್ಟು ಸಂಪಾದನೆ ಇರಬೇಕು, ಲೋಕದಲ್ಲಿ ಒಂದು ಮರ್ಯಾದೆ ಬರಬೇಕು, ಅನೇಕ ಯಂಗಲಲ್ಲಿ ಯೋಚನೆ ಮಾಡ್ತಾರೆ. ಅನೇಕ ಗೌರವಾನ್ವಿತವಾದ ಜೀವನ ಸಾಗಿಸಬೇಕು, ನಾಲ್ಕು ಜನ ಸಹಾಯ ಮಾಡೋ ರೀತಿಯಲ್ಲಿ ತನಗೆ ಎಲ್ಲ ವಿಧವಾದ ಸೌಲಭ್ಯ ಸಿಗಬೇಕು, ಇಷ್ಟೆಲ್ಲ ಯೋಚನೆ ಮಾಡಿ ಆ ಗುರಿಯನ್ನು ರೂಪಿಸಿಕೊಳ್ಳುತ್ತಾನೆ. ಇಷ್ಟು ನಮಗೆ ಸಾಧ್ಯವಾಗುತ್ತೆ. ಅದಕ್ಕೆ ಅಂದರೆ ಶಾಲಾ ಕಾಲೇಜುಗಳು ಓದ್ತಿರಬೇಕಾದ್ರೆ ಅಧ್ಯಾಪಕರ ಸಹವಾಸ, ಜೊತೆಗೆ ತನ್ನ ಜೊತೆಗಾರರ ಸಹವಾಸ, ಅವರಿಗೆ ಅವ್ರ ತಂದೆ ತಾಯಿಗಳನ್ನು ಬಂದಿರತಕ್ಕಂಥ ಪ್ರೋತ್ಸಾಹ ಎಲ್ಲ ನೋಡ್ಬಿಟ್ಟು ಒಂದು ಗುರಿಯನ್ನು ಕಲ್ಪನೆ ಮಾಡಿಕೊಡುತ್ತಾರೆ. ಇವತ್ತು ಸಾಮಾನ್ಯ ಸಾಫ್ಟ್ವೇರ್ ಇಂಜಿನಿಯರ್ ಗುರಿ ಅಂತ ಬಂದ್ರು ತಕ್ಷಣ ಇವತ್ತು ಸ್ವಲ್ಪ ಎಡವಟ್ ಆಗಿದೆ. ಇತ್ತೀಚೆಗೆ ಇಲ್ಲದೆ ಹೋಗಿದ್ರೆ ಮಾತೆತ್ತಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಮಾತೆತ್ತರೆ ಹೇಳ್ಬಿಡ್ತಾ ಇತ್ತು. ಇವತ್ತು ಸ್ವಲ್ಪ ಅದಕ್ಕೆ ಹಿನ್ನಡೆ ಆಗಿದೆ ಅಷ್ಟೇ. ಆದರೆ ಹಿಂದೆ ಮೆಡಿಕಲ್ಲು ಇಂಜಿನಿಯರಿಂಗ್ ಅಂತ ಸಾಮಾನ್ಯ ಬಾಯ್ಪಾಠ ಆಗಿಬಿಡ್ತಾ ಇತ್ತು. ಕಾರಣ ಒಂದು ಗುರಿ ಇವತ್ತು ಅದು ಹೆಚ್ಚು ಸೌಲಭ್ಯ ಸಿಗುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ. ಅದಿಲ್ಲದೆ ಹೋದರೆ ಜನ ನಮ್ಮನ್ನು ಕೆಳಮಟ್ಟದಲ್ಲಿ ನೋಡ್ತಾರೆ, ಇರೋ ಕಲ್ಪನೆಗಳು ಬರ್ತಾ ಇತ್ತು. ಇದು ಲೋಕದ ಗುರಿಯನ್ನು ತೀರ್ಮಾನ ಮಾಡಕ್ಕೆ ಇಟ್ಟು ಸಾಕು ನಮಗೆ. ಆದರೆ ಗುರಿ ಅಷ್ಟಕ್ಕೆ ಮುಗಿಯೋದಿಲ್ಲ. ಜೀವ ನಿತ್ಯ ಗಮನಿಸಬೇಕಾದ ಜೀವ ನಿತ್ಯ, ನಿತ್ಯನಾದ ಜೀವನಿಗೆ ಅನಿತ್ಯವಾದ ಗುರಿ ಇರಬಾರದು. ಅದನ್ನ ನೆನಪಿಟ್ಕೊಂಡಿರಬೇಕು. ನಿತ್ಯವಾದ ಜೀವನಿಗೆ ಪ್ರಪೋರ್ಷನೇಟ ನಿತ್ಯ ಗುರಿನೇ ಇರಬೇಕು. ಯೋಚನೆ ಮಾಡಿದರೆ ಅರ್ಥ ಆಗತ್ತೆ. ನಾವು ಟೆಂಪರರಿ ಸ್ಟೇ ಮಾಡ್ತೇವೆ, ಅವಾಗೇನು ದೊಡ್ಡ ಕಾಟಿಗೆ ಯಾರು ಒಯ್ಯೋದಿಲ್ಲ. ಮಿನಿಮಮ್ ಲೈ ಇರೋದು ಸಾಕು ನಮಗೆ. ಲಾಂಗ್ ಸ್ಟೇ ಇದ್ದ ಕಾಲಕ್ಕೆ ಸ್ವಲ್ಪ ಹೆಚ್ಚು ಪ್ಲಾನ್ ಮಾಡ್ತಾರೆ. ಲಾಂಗ್ ಸ್ಟೇ ಇದ್ದಾಗ ಮನುಷ್ಯ ಯೋಚನೆ ಮಾಡೋ ರೀತಿ ಬೇರೆ, ಶಾರ್ಟ್ ಸ್ಟೇಗೆ ಯೋಚನೆ ಮಾಡೋ ರೀತಿ ಬೇರೆ. ನಮ್ಮೆಲ್ಲರಿಗೂ ಒಂದು ದೊಡ್ಡ ಮೂಲಭೂತವಾದ ತಿಳುವಳಿಕೆ ಏನಿಲ್ಲ ಅಂದರೆ ನಾವು ಯಾರು ಆ ಬಗ್ಗೆ ಯೋಚನೆ ಮಾಡೋದಿಲ್ಲ. ಸ್ಪಿರಿಟ್ ಬಗ್ಗೆ ಜನರಲ್ಲಿ ಕಾನ್ಸೆಪ್ಟ್ ಇಲ್ಲ, ದೇಹದ ಕಾನ್ಸೆಪ್ಟ್ ಇದೆ, ಜೀವದ ಕಾನ್ಸೆಪ್ಟ್ ಜನಕ್ಕೆ ಅರ್ಥ ಆಗಿಲ್ಲ. ಯಾಕಂದರೆ ಅರ್ಥ ಆಗೋ ಚಾನ್ಸ್ ಅವನಿಗಿಲ್ಲ. ತಂದೆ ತಾಯಿಗಳಾಗಲಿ ಶಾಲಾ ಕಾಲೇಜುಗಳಾಗಲಿ ಯಾವುದೇ ಸ್ಟೇಜಲ್ಲೂ ಕೂಡ ಜೀವನ ಬಗ್ಗೆ ಮಾಹಿತಿ ಕೊಡೋದಿಲ್ಲ. ಆದ್ದರಿಂದ ಅವನಿಗೆ ತಾನು ಯಾರು ಅಂತ ಗೊತ್ತಾಗೋದೇ ಇಲ್ಲ. ಹೀಗಾಗಿ ನಾನು ನೋಡ್ತಾನೆ, ನಾನೊಂದು ಪರಮಾವಧಿ 100 ವರ್ಷ ಬದುಕೋದು, ಸಾಯೋದಷ್ಟೇ. ಅಷ್ಟಕ್ಕೆ ನಾವು ಯೋಚನೆ ಮಾಡಿ ಸಾಕು ತಿಳ್ಕೊಂಡ್ಬಿಡ್ತೇವೆ. ಆದರೆ ಈ ಶಾಸ್ತ್ರ ಹೇಳುತ್ತದೆ ಜೀವ ಅಂಬೋನು ನಿತ್ಯ ಅದು ತಿಳಿಬೇಕು. ಜೀವೋ ನಿತ್ಯ ಹೇತು ಅಸ್ಯತು ಅನಿತ್ಯ ಭಗವದ್ಗೀತೆಯಲ್ಲಿ ಬಹಳ ಮುಖ್ಯ ಸಂದೇಶಗಳಲ್ಲಿ ಒಂದದು. ನತ್ವೇವಾಹಂ ಜಾತುನಾಸಂ ನತ್ವಂ ನೇನೇ ಜನಾಧಿಪಾಹ ನ ಚೈವ ನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ಭಗವಂತನ ದೊಡ್ಡ ಸಂದೇಶ ಅರ್ಜುನ, ನಾನು ನೀನು ಇವರು ಎಲ್ಲ ಜೀವರು ಕೂಡ ಹಿಂದೆ ಇದ್ದವರು, ಈಗಲೂ ಇರೋರು, ಮುಂದೆ ಇರೋರು, ಅಂದರೆ ಎಟರ್ನಲ್ ಅಂತ. ಜೀವರು ಅನಾದಿ ಮತ್ತು ನಿತ್ಯ. ಇಷ್ಟಾದಷ್ಟ ಒಂದು ಹೊಸ ಗುರಿ ಗೊತ್ತು. ಅನಾದಿ ಮತ್ತು ನಿತ್ಯ ಅಂದಮೇಲೆ ಗುರಿ ಕೂಡ ಹೇಗಿರಬೇಕು? ನಿತ್ಯವಾದ ಗುರಿ ಆಗಬೇಕು, ನಿತ್ಯವಾದ ಗುರಿನೇ ನೀಬೇಕು. ಇದು ಅರ್ಥ ಆಗಿಬಿಟ್ಟು ಹೊಸ ಜೀವ ಚೇಂಜ್ ಆಗುತ್ತೆ. ಇದು ಭಾರಿ ಸೈಂಟಿಫಿಕ್ ಕೂಡ ಹೌದು. ಸ್ಪಿರಿಟ್ ಬಗ್ಗೆ ನಾವು ತಿಳ್ಕೋಬೇಕಾದ ಜಾತಕ್ಕೆ ಅತ್ಯಂತ ವೈಜ್ಞಾನಿಕ ಅಂದರೆ ಈ ಸೈನ್ಸ್ ಓದ್ದವರು ಗೊತ್ತಿರುತ್ತದೆ. ಲಾ ಆಫ್ ಕನ್ಸರ್ವೇಷನ್ ಆಫ್ ಮೆಟೀರಿಯಲ್ ಎನರ್ಜಿ ಎಲ್ಲರಿಗೂ ಗೊತ್ತು. ಎನರ್ಜಿ ಕ್ಯಾನ್ ನೀದರ್ ಬಿ ಕ್ರಿಯೇಟೆಡ್ ಆರ್ ಬಿ ಡೆಸ್ಟ್ರಾಯ್ಡ್. ಎನರ್ಜಿ ಏನು ಮಾಡಿದ್ರು ಡೆಸ್ಟ್ರಾಯ್ ಆಗೋದಿಲ್ಲ ಅಂತ ಜಗತ್ತಿಗೆ ಗೊತ್ತಿದೆ. ಮೆಟೀರಿಯಲ್ ಎನರ್ಜಿನೇ ಡೆಸ್ಟ್ರಾಯ್ ಆಗೋದಿಲ್ಲ ಅಂದಮೇಲೆ ಸ್ಪಿರಿಚುವಲ್ ಎನರ್ಜಿ ಹೇಗೆ ಡೆಸ್ಟ್ರಾಯ್ ಆಗುತ್ತೆ? ಅದು ಸೈನ್ಸು, ಇದು ಫಿಲಾಸಫಿ ಅಷ್ಟೇ. ಮೆಟೀರಿಯಲ್ ಎನರ್ಜಿ ಡೆಸ್ಟ್ರಾಯ್ ಆಗೋದಿಲ್ಲ ಅಂಬೋದು ಸೈನ್ಸ್, ಅದು ಸ್ಪಿರಿಚುವಲ್ ಎನರ್ಜಿ ಡೆಸ್ಟ್ರಾಯ್ ಆಗೋದಿಲ್ಲ ಅಂಬೋದು ಫಿಲಾಸಫಿ ಅಷ್ಟೇ. ನಮಗೆ ಸೈನ್ಸು ಬೇಕು, ದೇಹದಲ್ಲಿದ್ದೇವೆ. ಫಿಲಾಸಫಿ ಬೇಕು, ಒಳಗೆ ಜೀವ ಇದೆ, ಎರಡು ನಮಗೆ ಬೇಕು. ಸೈನ್ಸಲ್ಲಿ ಬಿಡಲಿಕ್ಕೆ ಬರೋದಿಲ್ಲ, ಬಿಕಾಸ್ ಇದು ಹೊರಗಿನ ಪ್ರಪಂಚ ಡೀಲ್ ಆಗೋದೆಲ್ಲ ಸೈನ್ಸ್ನಿಂದನೇ. ಹೊರಗಿನ ಅಚೀವ್ಮೆಂಟ್ ಎಲ್ಲದಕ್ಕೂ ಸೈನ್ಸ್ ಇಲ್ಲದ ಹೋದರೆ ಬಿಗ್ ಅಚೀವ್ಮೆಂಟ್ ಯಾವುದು ಸಾಧ್ಯ ಇಲ್ಲ. ಅದು ನಮಗೆ ಬೇಕು. ಆದರೆ ಎಟರ್ನಲ್ ಕಾನ್ಸೆಪ್ಟ್ ಬರಬೇಕಾದ್ರೆ ಫಿಲಾಸಫಿನೇ ಬೇಕಾದ ಅದರೊಳಗೆ ಕಂಬೈನ್ ಆಗಬೇಕು. ಇದನ್ನು ಮರಿಬಾರದು. ಇವತ್ತು ನಮ್ಮ ಆಧುನಿಕ ಮಿಸ್ ಆಗಿರೋ ದೊಡ್ಡ ಒಂದು ದೋಷ ಅಂದರೆ ಬರೀ ಮೆಟೀರಿಯಲಿಸ್ಟಿಕ್ ಅಪ್ರೋಚ್, ಅದರಲ್ಲಿ ಭಾರಿ ಮೇಲೆ ಹೋಗೋದನ್ನು ಯೋಚನೆ ಮಾಡ್ತಾರೆ. ಇನ್ನೊಂದು ಮರ್ತೇ ಬಿಡ್ತಾರೆ, ಅದು ತಪ್ಪದು. ನಮ್ಮ ಬುದ್ಧಿ ಇತ್ತು ಅಂದರೆ, ವಿಚಾರ ಇತ್ತು ಅಂದರೆ ಈ ಸ್ಪಿರಿಚುವಲ್ ಎನರ್ಜಿ ಅನ್ನೋದು ಅದು ಯಾವಾಗಲೂ ಕೂಡ ಸ್ಥಿರ, ನಾಶವಾಗೋದಿಲ್ಲ ಅಂತ ಗೊತ್ತಾದ ಮೇಲೆ ನಾವು ಸ್ಪಿರಿಚುವಲ್ ಎನರ್ಜಿ. ಆದ್ದರಿಂದ ಇವತ್ತು ದೇಹ ಇದೆ, ಏನೇನೋ ಕೆಲಸ ಮಾಡ್ತಾ ಇದೆ, ಬಟ್ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗೋದು ಯಾವಾಗ ಡೆಡ್ ಬಾಡಿ ನೋಡಿದಾಗ ಓ ದೇಹನೇ ಮಾಡೋದಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ದೇಹನೇ ಮಾಡೋದಾಗಿದ್ರೆ ದೇಹ ಹಾಗೇ ಇದೆ, ಏನು ಚೇಂಜ್ ಆಗಿಲ್ಲ, ನೋ ಫಂಕ್ಷನ್ ಅಟ್ ಆಲ್. ಹೇಗೆ ಇನ್ನೊಂದು ಎನರ್ಜಿ ಮಿಸ್ ಆಗಿಬಿಟ್ಟಿದೆ, ಕರೆಂಟ್ ಹೋದಾಗ ಬಿಟ್ಟು ಫ್ಯಾನ್ ನಿಂತ ನಿಂತು ಬಿಡುತ್ತೆ ಅಷ್ಟೇ. ಸೊ ಕರೆಂಟ್ ಮೂವ್ ಫ್ಯಾನ್ ಮೂವ್ ಆಗ್ತಿದ್ದು ತನ್ನಿಂದ ಅಲ್ಲ, ಕರೆಂಟಿಂದ ಮೂವ್ ಆಗ್ತಾ ಇತ್ತು. ಅದೇ ರೀತಿಯಲ್ಲಿ ಇವತ್ತು ಇನ್ನೊಂದು ಯಾವುದೋ ಒಂದು ಎನರ್ಜಿ ಇತ್ತು, ದಟ್ ಈಸ್ ಕಾಲ್ಡ್ ಸ್ಪಿರಿಚುವಲ್ ಎನರ್ಜಿ. ಅದರ ಗುರಿ ಏನಾಗಬೇಕು ಅಂದರೆ ಅದು ನಿತ್ಯ, ಅದು ನಿತ್ಯವಾದ ಗುರಿ ಬೇಕು. ನಿತ್ಯವಾದ ಗುರಿಯಲ್ಲಿ ಎರಡು ಭಾಗ ಇದೆ, ಒಳ್ಳೆಯದು ಕೆಟ್ಟದ್ದು ಎರಡಿದೆ. ಒಳ್ಳೆಯದನ್ನೇ ಮೋಕ್ಷ ಅಂತಾರೆ, ಕೆಟ್ಟದನ್ನ ತಮಸ್ಸು ಅಂತ ಕರೀತಾರೆ. ತಮಸ್ಸು ನಿತ್ಯ, ಮೋಕ್ಷನೂ ನಿತ್ಯ. ಮೋಕ್ಷ ಅಂದ್ರೇನು? ಶಾಶ್ವತ ಸುಖದ ನೆಲೆ, ಶಾಶ್ವತ ಸುಖದ ನೆಲೆ. ತಮಸ್ಸು ಅಂದರೆ ಶಾಶ್ವತ ದುಃಖದ ನೆಲೆ, ಎಕ್ಸಾಕ್ಟ್ಲಿ ಅಪೋಸಿಟ್ ಎರಡು ಕೂಡ. ಆದ್ದರಿಂದ ನಾವಿವತ್ತು ಮುಖ್ಯ ಗುರಿಯನ್ನಾಗಿ ನಿತ್ಯವಾದ ವೈಕುಂಠವನ್ನು, ಸುಖದ ನೆಲೆಯನ್ನು ಹೊಂದಬೇಕು. ಇಷ್ಟು ಗೊತ್ತಾಗಿಬಿಟ್ರೆ ಒಂದು ನಮಗೆ ಫರ್ಮ್ ಆಯ್ತಾನೆ. ಯಾವಾಗಲೂ ನಮ್ಮ ತಲೆಯಲ್ಲಿರಬೇಕು, ಯಾವಾಗಲೂ ಕೂಡ ನಿತ್ಯ ಸುಖ ನಮಗೆ ಬೇಕು ಅನ್ನೋ ಕಾನ್ಸೆಪ್ಟ್ ಬಂದರೆ ನಾನು ನೋಡೋ ಜಗತ್ತನ್ನು ನೋಡೋ ರೀತಿಯಲ್ಲಿ ಚೇಂಜ್ ಆಗಿಬಿಡುತ್ತಾಗಲೇ. ನೋಡ್ತಿರ್ತಾನೆ, ಯಾವುದೋ ಜಾಬಲ್ಲಿರ್ತಾನೆ, ಮತ್ತೆ ಕಾಲ್ಫರ್ ಮಾಡ್ತಾನೆ, ನೋಡ್ತಾ ಅಡ್ವರ್ಟೈಸ್ಮೆಂಟ್ಸ್ ನೋಡ್ತಾ ಹೋಗ್ತಾನೆ. ಟೆಂಪರರಿ ಅಂತಷ್ಟು ಬಂದು ನೋಡೋಕೆ ಹೋಗೋದಿಲ್ಲ. ಟೆಂಪರರಿ ಹೇಗೋ ಇದ್ದೇವಲ್ಲ, ಮತ್ತೇನು ಯೋಚನೆ ಬೇಡ. ಪರ್ಮನೆಂಟ್ ಬಗ್ಗೆ ಮಾತ್ರ ಗಮನ ಇಡ್ತಾನ ಅವನು. ಆ ದೃಷ್ಟಿ ಯಾವ ಸಿಕ್ತಷ್ಟ ಇದು ಬಿಡಕ್ಕೆ ಟ್ರೈ ಮಾಡ್ತಾನೆ. ಸೊ ನಮಗೆ ನಿತ್ಯ ಸುಖದ ಕಾನ್ಸೆಪ್ಟ್ ಬಂದ ಮೇಲೆ ನಾವು ನೋಡೋ ರೀತಿಯೇ ಚೇಂಜ್ ಆಗೋದ್ರಿಂದ ಲೌಕಿಕದ ಅಟ್ರಾಕ್ಷನ್ ಕಡಿಮೆ ಆಗಿಬಿಡುತ್ತಾಗ ಯಾವುದೋ ಭೋಗ ಬೇಕು ಅನಿಸೋದಿಲ್ಲ. ಯಾಕಂದ್ರೆ ಎಟರ್ನಲ್ ಅಲ್ಲ ಇದು, ನಿತ್ಯ ಅನಿತ್ಯ ಇದು, ದೇರ್ಫೋರ್ ಬೇಡ. ನಿತ್ಯದ ಬಗ್ಗೆನೇ ದೃಷ್ಟಿ ಇಟ್ಕೋತಾ ಹೋಗ್ತಾನೆ. ಅದು ಗೊತ್ತಾದ ಮೇಲೆ ಗೈಡೆನ್ಸ್ ಬೇಕಾಗ, ಆ ಸ್ಟೇಜಲ್ಲಿ ಗೈಡೆನ್ಸ್ ಬೇಕು. ಇಲ್ಲಿ ಹೋದರೆ ಸ್ಪಿರಿಚುವಲಿ ಇವತ್ತು ಪುಣ್ಯಕ್ಕೆ ಚಾಲಕಾದ ಇಲ್ಲದೇ ಇರೋ ಒಂದು ದೃಷ್ಟಿಯಿಂದ ಒಳ್ಳೇದೇ, ಯಾತಕ್ಕೆ ಗೊತ್ತೇನು? ಇದು ಬಿಟ್ಟರೆ ಮತ್ತೆ ಯಾವುದಾದ್ರು ಒಂದು ಹಾಕಿಬಿಡ್ತದೆ ಯಥಾ ಪ್ರಕಾರ. ಪುಣ್ಯಕ್ಕೆ ಯಾವುದೂ ಹಾಕಿಲ್ಲ ಅನ್ನೋ ಯೋಚನೆ ಇಲ್ಲ. ಆದರೆ ಒಳ್ಳೇದು ಹುಡುಕೋದು ಭಾರಿ ಕಷ್ಟ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಬಹುಶಾಖಾಶನಂತಾಶ್ಚ ಬುದ್ಧಯೋ ಅವ್ಯವಸಾಯಿನಂ. ಯಾರನ್ನು ಕೇಳೋದಕ್ಕೋರೆ ಉತ್ಸಾಹ ಬಟ್ಟೆ ಹೇಳ್ತಾರೆ, ಒಬ್ಬೊಬ್ಬರಿಗೊಂದು ಗೋಲ್ ಹೇಳ್ತಾರೆ, ಫುಲ್ ಆಫ್ ಕನ್ಫ್ಯೂಷನ್, ಪ್ರಯೋಜನಕ್ಕೆ ಬರೋದಿಲ್ಲ. ಅದಕ್ಕೆ ಒಳ್ಳೆ ಗುರು ಸಿಕ್ಕರೆ ನಿಮಗೆ ಪ್ರಶ್ನೆ ಬರು ನಿಶ್ಚಿಂತೆಯ ಖಚಿತವಾಗಿ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ನಮಗೆ ಸಂಶಯ ನಮಗಿದೆ ಈಗ. ಸೊ ಗುರುಗಳು ನಮಗೇನು ಕೊಡಬೇಕಾದ್ರೆ ಸಂಶಯ ತೆಗಿಬೇಕು ಅವರು. ಅಸಂಶಯ ಸಂಶಯಚ್ಛಿತ್ ಗುರುರುಕ್ತೋ ಮನೀಷಿಭಿಹಿ. ಆಚಾರ್ಯ ಡಿಫೈನ್ ಮಾಡ್ತಾರೆ ಗುರುಗಳು ಅಂದರೆ ಏನು. ಅಸಂಶಯ ಸಂಶಯಚ್ಛಿತ್ ಗುರುರುಕ್ತೋ ಮನೀಷಿಭಿಹಿ. ನೆನ್ಪಿಟ್ಕೊಂಡಿರ್ಬೇಕಾದ್ರೆ ಕೆಲಸ ಬರ್ಕೊಳ್ಳೋದು ಅಭ್ಯಾಸ ಮಾಡಿಬಿಟ್ಟಂತ ಪ್ರಸಂಗ ಬಂದ ಕಾಲಕ್ಕೆ ಕೀ ವರ್ಡ್ಸಸ್ ಅವು, ಕೀ ಲೈನ್ಸ್ ಅವು, ಎಲ್ಲೇ ಉಪಯೋಗ ಬರುತ್ತೆ ಅಷ್ಟ ನಿಮಗೆ. ಅಸಂಶಯ ಸಂಶಯಚ್ಛಿತ್, ಅವರಿಗೆ ಸಂಶಯ ಇರಬಾರ್ದು, ನಮ್ಮ ಸಂಶಯ ತೆಗಿಬೇಕು. ಇವತ್ತು ಅಂಥವ್ರು ಸಿಗೋದಕ್ಕಿಂತ ಇಂಥವ್ರು ಸಿಗ್ತಾರೆ. ಸಸಂಶಯ ಸಂಶಯ ಕೃತ್, ಅವರಿಗೆ ಸಂಶಯ ಇರುತ್ತೆ, ಸಂಶಯ ಜಾಸ್ತಿ ಮಾಡಿಬಿಡ್ತಾರೆ ಮೊದಲಿಗಿಂತ. ಇದು ಪದ್ಧತಿ ಆಗತ್ತೆ. ಮೊದಲು ರೋಗ ಇರುತ್ತಲ್ಲ, ರೋಗ ನಿಮ್ಗೆ ಉಲ್ಬಣಿಸಿ ಬಂದರೆ ಆಗೋ ಮನೆಗೆ ಡಿಸ್ಚಾರ್ಜ್ ಹೆಚ್ಚಾಗುತ್ತೆ, ರೋಗ ಜಾಸ್ತಿ ಆಗಿಬಿಟ್ಟಿದ್ರೆ ಆಸ್ಪತ್ರೆ ಸೇರಿನ ಉಪಯೋಗ ಆದ್ದರಿಂದ ಹಾಗಾಗತ್ತೆ. ಅವರಿಗೆ ಸಂಶಯ ಇರಬಾರದು ಫಸ್ಟ್. ಅವ್ರ ಸಂಶಯ ಇರೋದ್ರಲ್ಲಿ ಕರೆದ್ರೆ ನಮ್ಮ ಸಂಶಯ ತೆಗಲಕ್ಕೆ ಬರೋದಿಲ್ಲ ಅವರಿಗೆ. ಇವತ್ತು ಆರೋಗ್ಯವಂತ ಜನ ಇರ್ತಾರೆ, ನಮ್ಮ ರೋಗ ತೆಗಲಕ್ಕೆ ಬರೋ ಡಾಕ್ಟ್ರಿ ಬರುತ್ತದೆ ಅಷ್ಟೇ. ಇವತ್ತು ಆರೋಗ್ಯವಂತ ಮನುಷ್ಯನಿಗೆ ಇನ್ನೊಬ್ಬರಿಗೆ ಆರೋಗ್ಯ ಕೊಡ್ಲಕ್ಕೆ ಬರೋದಿಲ್ಲ, ವೈದ್ಯನಿಗೆ ಮಾತ್ರ ಹೇಗೆ ಬರುತ್ತೋ. ಇವತ್ತು ಸಂಶಯ ಇಲ್ಲದೇ ಇದ್ರೆ ಸಾಲದು, ಇತರ ಸಂಶಯ ತೆಗಿಬೇಕು. ಅವರು ಎಷ್ಟು ಜನ ಕೇಳ್ತಾರೆ, ನಮಗೆ ಗೊತ್ತಾಗಿದೆ ಉತ್ತರ ಕೊಡ್ಲಕ್ಕೆ ಬರೋಲ್ಲ ಅಂದ್ಬಿಡ್ತಾರೆ. ತೀರ್ಪಾದ ಗುರುಗಳಾಗಲು ಸಾಧ್ಯ ಆಗೋದಿಲ್ಲ. ನೀವು ಸಮಯ ಅಟಿಜೆ ಹೊರಟವ್ರು ಕಮಾನ್ ಟೆಲ್ಮಿ ಅಂತ ಹೇಳಬೇಕು, ಆ ಉತ್ತರ ಕೊಡಬೇಕು ಅದಕ್ಕೆ. ಆಗ ಅವನು ಗುರು ಅನಿಸಿಬಿಡ್ತಾರೆ. ಇದೆರಡು ಗೊತ್ತು, ಸಂಶಯ ಅಸಂಶಯ ಸಂಶಯಚ್ಚಿತ್ ಗುರುರುಕ್ತೋ ಮನೀಷಿಭಿಹಿ, ಅದು ಡೆಫಿನೇಷನ್. ಇಂಥ ಗುರುಗಳನ್ನು ಯಾವಾಗ ಹಿಡಿತೇವೆ ಆಗ ನಮಗೆ ಗುರಿನೂ ಕ್ಲಿಯರ್ ಮಾಡ್ತಾ ಹೋಗ್ತಾರೆ, ಗುರಿನ ಕ್ಲಿಯರ್ ಮಾಡ್ತಾರೆ. ಯಾಕೆಂದ್ರೆ ಮೋಕ್ಷದ ಬಗ್ಗೆ ಅನೇಕರಿಗೆ ಗೊಂದಲ ಉಂಟು. ಮೋಕ್ಷ ಅಂದ್ರೆ ಏನು? ಅನಿಹಿಲೇಷನ್ಯ ಮೋಕ್ಷ ಅಂತ ಕೆಲವರು, ಈಕ್ವಾಲಿಟಿ ಮೋಕ್ಷ ಅಂತ ಕೆಲವರು ದೇವರೊಂದಿಗೆ, ಐಡೆಂಟಿಟಿ ಮೋಕ್ಷ ಅಂತ ಕೆಲವರು, ಗೊತ್ತಾಯ್ತಾ, ಕಂಟಿನ್ಯೂಸ್ ಮೇಲಕ್ಕೆ ಹೋಗ್ತಿರೋದು ಮೋಕ್ಷ ಅಂತ ಕೆಲವರು. ಮೋಕ್ಷದ ಬಗ್ಗೆ ನಾವು ಕಾನ್ಸೆಪ್ಟ್ ಗೊತ್ತಿಲ್ಲ, ಅದಕ್ಕೆ ಗುರಿ ಅಂತ ಕರೀತಾರೆ. ಸರಿಯಾದ ಗುರಿ ಅಂದರೆ ಸುಖವನ್ನು ಹೊಂದಬೇಕು, ದೇವರು ಅದನ್ನು ಕೊಡಬೇಕು, ನಾವು ಅದು ಅನುಗ್ರಹಕ್ಕೆ ಪಾತ್ರರಾಗಬೇಕು. ಆಗ ನಮಗೆ ಇಂಥ ವಿಷಯ ಹೇಳ್ತಕ್ಕಂಥ ಗುರುಗಳಿದ್ದಾರಲ್ಲ, ಅವ್ರು ನಿಜವಾದ ಗುರುಗಳು. ಇದರ ಲಕ್ಷಣ ಎಲ್ಲಿ ಬರ್ತದೆ ಅಂದರೆ ಕಠೋಪನಿಷತ್ತಲ್ಲಿ ಹೇಳ್ತಾರೆ, ನಚಿಕೇತನ ಯಮದೇವರು ಹೇಳ್ತಾರೆ, ನೈಷಾ ತರ್ಕೇಣ ಮತಿರಾಭ ನೇಯ. ನಾವು ಅತೀಂದ್ರಿಯ ವಿಚಾರದ ಬಗ್ಗೆ, ಸ್ಪಿರಿಚುವಲ್ ಮ್ಯಾಟರ್ಸ್ ಬಗ್ಗೆ ಇನ್ಫರೆನ್ಸಿಂದ ತಿಳಿಯಕ್ಕಾಗೋದಿಲ್ಲ. ಮಿಯರ್ ಲಾಜಿಕ್ಕಿಂದ ರೀಸನಿಂದ ನಾವು ಯಾವುದನ್ನ ಇಂದ್ರಿಯಿಂದ ತಿಳಿಯೋಕ್ಕೆ ಸಾಧ್ಯ ಇಲ್ಲ, ಅದ್ರ ಬಗ್ಗೆ ವಿಚಾರ ಮಾಡೋಕ್ಕೆ ಬರೋದಿಲ್ಲ, ಫೀಲ್ಡೇ ಬೇರೆ. ಅದು ಅತೀಂದ್ರಿಯ ವಿಚಾರದ ಬಗ್ಗೆ ನಾವು ಭೌತಿಕ ಇಂದ್ರಿಯಗಳನ್ನ ತಿಳಿದಕ್ಕೆ ಬರೋದಿಲ್ಲ, ಅದೇ ರೀತಿ ಲಾಜಿಕ್ಕಿಂದ ತಿಳಿಯಲಿಕ್ಕೆ ಬರೋದಿಲ್ಲ. ನೈಷ ತರ್ಕೇಣ ಮತಿರಾಪನೇಯ ಅಂತ ಹೇಳಿ ಮತ್ತಾರು ಹೇಳಬೇಕಾಗಿದ್ದ? ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಪ್ರೇಷ್ಠ. ನೋಡಿದ್ರೆ ನಚಿಕೇತ ತಿಳಿದವನಿರ್ತಾನಲ್ಲ, ಅವನು ಹೇಳಿದರೆ ಮಾತ್ರ ಬರುತ್ತಿಲ್ಲ, ದೂರ ಬರೋದಿಲ್ಲ. ಅದನ್ನೇ ಗೀತೆಯಲ್ಲೂ ಹೇಳ್ತಾರೆ, ಉಪದೇಶಂತಿತೆ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ತತ್ವವನ್ನು ತಿಳಿದ ಜ್ಞಾನಿಗಳು, ಜ್ಞಾನಿಗಳು ಎರಡು ವಿಧ, ತತ್ವವನ್ನು ತಿಳಿದವರು ತತ್ವವನ್ನು ಕಂಡವರು ಅಂತ ಎರಡು ಭಾಗ, ತತ್ವ ತಿಳಿದವರು ತತ್ವ ಕಂಡವರು. ಇವತ್ತು ನಮ್ಮ ಅಮೆರಿಕಾದ ಬಗ್ಗೆ ಕೊಟ್ಟು ಹೋಗಿ ಗೊತ್ತಿಲ್ಲ ನಮಗೆ, ಹೋಗಿ ಗೊತ್ತಿರೋರು ಅದು ಎರಡೂ ಮಾಡಿದ್ದಾರೋ, ಬದರಿ ಬಗ್ಗೆ ಕೇಳೋದು ಬೇರೆ, ಬದರಿ ನೋಡಿರೋರು ಬೇರೆ, ದೇವ್ರ ಬಗ್ಗೆ ಕೇಳಿರೋರು ಬೇರೆ, ದೇವರನ್ನು ನೋಡಿರೋರು ಬೇರೆ. ಅದಕ್ಕೆ ತತ್ವದರ್ಶಿನಃ, ತತ್ವವನ್ನು ಕಣ್ಣಾರೆ ಕಂಡವರು ಇರ್ತಾರೋ ಅವರು ಮುಖ್ಯ ಗುರುಗಳು ಅಂದರೆ ಅವರೇನೆ, ಅವರು ಸರಿಯಾಗಿ ಹೇಳಿಕೊಡ್ತಾರೆ, ಅವ್ರನ್ನ ಹಿಡಿಬೇಕು ಅಂತ ಹೇಳ್ತಾರೆ. ಇದು ಬಹಳ ಮುಖ್ಯವಾಗಿ ಗುರುಗಳ ಸ್ಥಾನಮಾನದ ಮೊದಲ ಮಾತು ಇದು ಬಂತು. ನಮಗೆ ದೇವರು ಕಾಣೋದಿಲ್ಲ, ಗುರುಗಳು ಅಂದ್ರೆ ದೇವರನ್ನ ಕಂಡವರು, ಇನ್ನೊಂದು ಅರ್ಥ ಬಂತ. ಗುರುಗಳು ಅಂದ್ರೆ ಯಾರು ಅಂದ್ರೆ ನಮಗೆ ಮೋಕ್ಷ ಬೇಕು, ಅದನ್ನ ದೇವರು ಕೊಡ್ತಾನೆ, ಆ ದೇವ್ರ ಬಗ್ಗೆ ತಿಳಿಸ್ತಾರಲ್ಲ ಅವರು ಗುರುಗಳು. ಮೋಕ್ಷ ಕೊಡ್ತಕ್ಕಂತ ದೇವರ ಬಗ್ಗೆ ಯಾರು ಉಪದೇಶವನ್ನು ಮಾಡ್ತಾರೆ ಅವರು ಗುರುಗಳು. ಅವರು ಎರಡು ಬಗ್ಗೆ, ಕೇಳಿ ಉಪದೇಶ ಮಾಡೋರು ಬೇರೆ, ಕಂಡು ಉಪದೇಶ ಮಾಡೋರು ಬೇರೆ. ತುಂಬಾ ಶಾಸ್ತ್ರ ಓದಿದಾಗ ಒಳ್ಳೆ ಜ್ಞಾನ ಬಂದಿರುತ್ತೆ, ದೇವರು ನೋಡಿರೋದಿಲ್ಲ, ಬಟ್ ಅದನ್ನ ಕನ್ವಿನ್ಸ್ ಮಾಡಿ ಮಾತಾಡ್ಲಿಕ್ಕೆ ಬರುತ್ತೆ, ಅದೊಂಥರ ಗುರುತ್ವನೇ. ಇವರು ಪರೋಕ್ಷ ಜ್ಞಾನಿ ಗುರುಗಳು, ಅಪರೋಕ್ಷ ಜ್ಞಾನಿ ಗುರುಗಳು ಅಂತ ಕರೀತಾರೆ. ಮತ್ತು ಪರೋಕ್ಷ ಜ್ಞಾನಿ ಗುರುಗಳು ನಮಗೆ ಸಾಮಾನ್ಯ ಸಿಗ್ತಾರೆ, ಅಪರೋಕ್ಷ ಜ್ಞಾನ ಸಿಗೋದು ಭಾರಿ ಕಷ್ಟ. ಅಪರೋಕ್ಷ ಜ್ಞಾನಗಳು ಸಿಗೋದು ಕಷ್ಟ, ಅಪರೋಕ್ಷ ಜ್ಞಾನಗಳು ಸಿಕ್ಕರೆ ನಾವು ಬದುಕಿದ್ವಿ ಅಂತಲೇ ಅರ್ಥ. ಯಾಕೆಂದ್ರೆ ನೋಡಿದವರಾದ್ದರಿಂದ ಕರೆಕ್ಟಾಗಿ ಹೇಳ್ತಾರೆ, ನೋಡಿದವರು ಹೇಳಿದ್ರೆ ಸಾಕು, ನೋಡಿದವ್ರ ಜೊತೆಗೆ ಬಂದುಬಿಟ್ಟಿರುತ್ತೋ ಮುಗಿದೋದು ಕತೆ. ನೋಡಿದ್ರೆ ನಾವು ಬರ್ತೀವಿ ತೋರಿಸ್ತೇವೆ ಅಂತ ಹೇಳಿಬಿಟ್ರೆ ಭಾರಿ ಖುಷಿಯಾಗಿಬಿಡುತ್ತೆ. ಕೆಲವ್ರು ಬರ್ತೇವೆ ಅಂದ್ರೆ ಅವರೇ ಕಿಣ ತಪ್ಪಿಸ್ಕೊಂಡ್ಬಿಡ್ತಾರೆ ಬಿಟ್ಟು ಬರುತ್ತಾಗ, ತೋರಿಸ್ತೇವೆ ಅಂತ ಬರ್ತಾರೆ ಅವರೇ ಯಾರನ್ನ ಕೇಳಲು ಶುರು ಮಾಡ್ತಾರೆ, ಆಗ ದಾರಿ ತಪ್ಪದಂತೆ ಆಗುತ್ತೆ, ಅದು ಉಪಯೋಗ ಇಲ್ಲ. ಇವತ್ತು ನೋಡಿದವರು ಖಚಿತವಾಗಿ ನೋಡಿದವ್ರ ಜೊತೆಗಿದ್ದು ಬಿಟ್ರೆ ನಿಶ್ಚಿಂತೆಯಾಗಿ ಎಷ್ಟೋ ಸರ್ ಪ್ರಯಾಣ ಹೋಗ್ತಾರಲ್ಲ, ಫಸ್ಟ್ ಟೈಮ್ ಹೋದವ್ರಿಗೆ ಟೈಮ್ ಜಾಸ್ತಿ ತೊಗೊಂಡ್ಬಿಡುತ್ತೆ, ಅಲ್ಲಿ ನಿಲ್ಲಿಸೋ ಪ್ರತಿ ಸರ್ಕಲ್ಗೂ ನಿಲ್ಲಿಸ್ತಿರೋದು, ಯಾವ ಕಡೆ ಹೋಗ್ಬೇಕು ಆ ಕಡೆ ಹೋಗ್ಬೇಕು ಅಂತೇಳಿ, ಎಷ್ಟು ಟೈಮ್ ವೇಸ್ಟ್ ಆಗುತ್ತೆ ನೋಡಿ, ನೋಡುವನ್ ಇದ್ಬಿಟ್ಟು ಸರ್ರ ಅಂತ ಹೊರಟೋಗ್ಬಿಡುತ್ತೆ. ಆದ್ದರಿಂದ ಅಪರೋಕ್ಷ ಜ್ಞಾನಿ ಗುರುಗಳು ಭಾರಿ ಶ್ರೇಷ್ಠ, ಅವ್ರು ಸಿಗಬೇಕು. ಇಲ್ಲ ಪರೋಕ್ಷ ಜ್ಞಾನಿಗಳು ಸಿಕ್ಕರೆ ಶ್ರೇಷ್ಠ, ಉಳಿದ ತಪ್ಪು ತಪ್ಪಾಗಿ ಹೇಳೋರು ಬೇರೆ, ಅರ್ಧಂಬರ್ಧ ಹೇಳೋದು ಬೇರೆ, ಖಚಿತವಾಗಿ ಕೇಳಿ ಹೇಳೋದು ಬೇರೆ. ಅಂಥವ್ರು ಸಿಕ್ಕರೆ ನಮ್ಮ ಗುರಿ ಸಾರ್ಥಕವಾಗ್ತದೆ. ಇವತ್ತು ರಾಯರಂಥವರು ಅಪರೋಕ್ಷ ಜ್ಞಾನಿ ಗುರುಗಳು, ಅತಿ ಬಹಳ ಇಂಪಾರ್ಟೆಂಟ್. ಅಪರೋಕ್ಷೀಕೃತ ಶ್ರೀಶಃ ರಾಘವೇಂದ್ರ ಸ್ತೋತ್ರಲ್ಲೇ ಬರೋದು. ರಾಘವೇಂದ್ರ ಸ್ವಾಮಿಗಳು ದೇವರನ್ನ ಸಾಕ್ಷಾತ್ಕರಿಸಿಕೊಂಡ ಗುರುಗಳು, ಇದು ತುಂಬಾ ಪ್ಲಸ್ ಪಾಯಿಂಟ್. ಇದಕ್ಕೆ ಅದು ಗುರುಗಳು ಇರ್ತಾರೆ, ಅಪರೋಕ್ಷ ಜ್ಞಾನಿಗಳೇ ಆಗಿರ್ತಾರೆ, ನಮಗೆ ಅವೈಲೇಬಲ್ ಆಗೋದಿಲ್ಲ ಅವರು, ಬಹಳ ಇಂಪಾರ್ಟೆಂಟ್. ಅವೈಲೇಬಲ್ ಆಗೋದಿಲ್ಲ ಆದ್ದರಿಂದ ಏನು ಮಾಡೋಕ್ಕಾಗೋದಿಲ್ಲ, ಬಟ್ ರಾಯರ್ ಅವೈಲೇಬಲ್ ಆಗಿದ್ದಾರೆ, ಅದು ಇಂಟ್ರೆಸ್ಟಿಂಗ್. ಅದು ರಾಯರಲ್ಲಿ ಎರಡು ಗುಣ ಇದೆ, ಅಪರೋಕ್ಷ ಜ್ಞಾನ ಇದೆ ಮತ್ತು ಅನುಗ್ರಹ ಮಾಡಕ್ಕೆ ತಯಾರಾಗಿದ್ದಾರೆ. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಗುರುಗಳು, ನಮ್ಮ ಗುರಿ ಹೇಳಿಕೊಡ್ತಾರೆ. ಅಂತ ಗುರುಗಳನ್ನ ಹೇಳ್ಕೊತ ರಾಘವೇಂದ್ರ ಸ್ವಾಮಿಗಳಂಥ ಪುಣ್ಯಾತ್ಮರನ್ನ ನಾವು ಸ್ತೋತ್ರದಿಂದ ಆರಾಧನೆ ಮಾಡತಕ್ಕಂಥದ್ದು, ಅವ್ರ ಬಗ್ಗೆ ತಿಳ್ಕೊಳ್ತಕ್ಕಂಥದ್ದು ಮೂಲಭೂತವಾದ ಕರ್ತವ್ಯ ಅಂತ ಇದು ಫಸ್ಟ್. ಇನ್ನು ಗುರುಗಳು ಅಂತಾದ ಮೇಲೆ ನಾವು ಏನು ಕೇಳಬೇಕು, ವಾಟ್ ಒನ್ ಶುಡ್ ಸೀಕ್ ಫ್ರಮ್ ಎ ಗುರು, ಏನು ಬಯಸಬೇಕು. ನಾವೀಗ ಕಾಲೇಜ್ ಶಾಲೆಗೆ ಹೋಗ್ತಾರೆ, ಪಾತ್ರೆ ಸಿಗುತ್ತಾ ಅಂತ ಕೇಳ್ತಾನೆ, ಅಲ್ಲಿ ಹೋಗಿ ಅಲ್ಲಿ ಆಹಾರ ಸಿಗುತ್ತೆ ಅಂತ ಕೇಳ್ತಾನ, ಸೀರೆ ಸಿಗುತ್ತಾ ಅಂತ ಕೇಳ್ತಾನ, ನೋಡಿ ಬೋರ್ಡ್ ನೋಡು ಅಂತ ಹೇಳ್ತಾರೆ. ಇನ್ನು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂದರೆ ಯಾವುದೂ ಸಿಗೋದಿಲ್ಲ, ಜ್ಞಾನ ಸಿಗುತ್ತೆ. ಅದೇ ರೀತಿ ಗುರುಗಳಿಂದ ಜ್ಞಾನ ಪಡಿಬೇಕು, ಅವ್ರದ್ದು ಇನ್ನೊಂದು ಅಪೇಕ್ಷೆ ಪಡಬಾರದು. ಇವತ್ತು ನಾವು ಜ್ಞಾನ ಬಿಟ್ಟು ಎಲ್ಲ ಅಪೇಕ್ಷೆ ಪಡ್ತೀವಿ ರಾಯರ ಹತ್ರ, ಅದು ಸಮಸ್ಯೆ ಆಗಿರೋದು. ರಾಯರ ಹತ್ರ ಜ್ಞಾನ ಬಂದುಬಿಟ್ಟು ಅದು ಕೊಡಬೇಡಿ ಅಂತಲೇ ಕೇಳೋ ಪೈಕಿ, ಜ್ಞಾನ ದಯವಿಟ್ಟು ಕೊಡಬೇಡಿ, ಬೇರೆ ಕೊಟ್ಟುಬೇಡಿ ಅಂತ ಹೇಳೋಷ್ಟು ಮಟ್ಟಿಗೆ ಹಾಗೆ ದೇವೆ ತಪ್ಪು. ಫಸ್ಟ್ ನಮಗೆ ಜ್ಞಾನ ಬರಬೇಕು. ರಾಘವೇಂದ್ರ ಸ್ತೋತ್ರದಲ್ಲೇ ಮಾತಿದೆ, ನಾವು ಏನು ಅಪೇಕ್ಷೆ ಪಡಬೇಕು ರಾಘವೇಂದ್ರ ಸ್ವಾಮಿಗಳಿಂದ. ಇನ್ ಜನರಲ್ ಗುರುಗಳು ರಾಘವೇಂದ್ರ ಸ್ವಾಮಿಗಳು ರೆಪ್ರೆಸೆಂಟ್ಸ್ ದಿ ಹೋಲ್ ಗುರು ಪರಂಪರ, ಬಹಳಷ್ಟು ವಿಶೇಷವಾದ ಹಿರಿಮೆ ಹೊಂದಿದ್ದಾರೆ. ಅದೇನು ಕೇಳಬೇಕು ಅಂದರೆ, ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತೋ ಅಗಾಧೆ ಸದಾ ದುಸ್ತರೇ ಸರ್ವಾವಧ್ಯ ಜಲಗ್ರಹೈ ಅನುಪಮೈ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷೇ ಸಮುದ್ಧರ ಗುರೋ ಮಾಮಗ್ನ ರೂಪಂ ಸದಾ. ಡೈರೆಕ್ಟ್ ಆನ್ಸರ್ ಸಿಗುತ್ತೆ ಅದರೊಳಗೆ. ಗುರೋ ಮಾಂ ಸಮುದ್ಧರ, ಗುರುಗಳೇ ನಮ್ಮನ್ನು ಉದ್ಧಾರ ಮಾಡಿ ಅಂತ ಕೇಳಿ. ಇಲ್ಲಿಂದ ಸಂಸಾರೇ ಅಕ್ಷಯ ಸಾಗರೇ, ನಾವೆಲ್ಲಿದ್ದೇವೆ ಗೊತ್ತಾ, ಈಗ ಸಂಸಾರದಲ್ಲಿ ಬಿದ್ದುಬಿಟ್ಟಿದ್ದೇವೆ. ಸಂಸಾರ ಏನಿದು ಅಂದರೆ ಸಮುದ್ರ. ಮೊದಲೇ ಎಂಥ ಸಮುದ್ರ, ಅಕ್ಷಯ ಸಾಗರ. ಅಕ್ಷಯ ಸಾಗರ ಕೆಲಸ ಬೇಸಿಗೆಯಲ್ಲಿ ನೀರು, ಮಳೆಗಳು ನೀರು ನಿಂತು ಬಿಡುತ್ತೆ, ಸ್ವಲ್ಪ ಎಲ್ಲ ಹೋಗಿ ಡ್ರೈ ಆಗಿಬಿಡುತ್ತೆ, ಇರೋದಿಲ್ಲ. ಆಮೇಲೆ ಈ ಸಮುದ್ರ ಅಂಥದ್ದಲ್ಲಿ ಏನು ಮಾಡಿ ಡ್ರೈ ಆಗೋದೇ ಇಲ್ಲ. ಅಕ್ಷಯ ಸಾಗರ, ಕ್ಷಯಿಸದೇ ಇರತಕ್ಕಂಥ ಸಮುದ್ರ ಇದು, ನೆನಪಿರಬೇಕು. ಸಂಸಾರೇ ಅಕ್ಷಯ ಸಾಗರೇ, ಹೋಗ್ಲಪ್ಪ ಸ್ವಲ್ಪ ಎದ್ದು ಬಿಟ್ಟರೆ ಬ್ಯಾನ್ ನಡ್ಕೊಂಡಾರ ಹೋಗ್ಬೋದು. ಅಗಾಧೆ ವೆರಿ ಡೀಪ್ ಅಂತ ಹೇಳಿದ್ದ, ವೆರಿ ಡೀಪ್, ವೆರಿ ವಿಡ್ತು ಜಾಸ್ತಿ ಇದೆ, ಡೆಪ್ತು ಜಾಸ್ತಿ ಇದೆ. ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿತಃ ಬೈ ನೇಚರ್, ಬೈ ನೇಚರ್ ಸಂಸಾರ ಅಂದ್ರೆ ಹಾಗೆ. ಇವತ್ತು ಬಿಸಿಲು ಕಾಲದಲ್ಲಿ ಬಿಸಿಲು ಅಂದರೆ ನೋಡಯ್ಯ, ಬೇಸಿಗೆ ವಿನ್ಯಾಗ ತಣ್ಣಗಿರುತ್ತ. ಈಗ ಬೇಸಿಗೆ ಕಾಲದಲ್ಲಿ ಬಿಸಿಲು ಹೇಗೆ ನ್ಯಾಚುರಲ್ಲೋ, ಮಳೆಗಾಲದಲ್ಲಿ ಮಳೆ ಹೇಗೆ ನ್ಯಾಚುರಲ್ಲೋ, ಚಳಿಗಾಲದಲ್ಲಿ ಚಳಿ ಹೇಗೆ ನ್ಯಾಚುರಲ್ಲೋ, ಸಂಸಾರದಲ್ಲಿ ಇವೆಲ್ಲ ನ್ಯಾಚುರಲ್ ಅಂತ. ಸಂಸಾರದಲ್ಲಿ ಸುಖ ದುಃಖಗಳ ಮಿಶ್ರಣ ಯಾವಾಗಲೂ ಇದ್ದಿದೆ. ಪ್ರಕೃತಿತೋ ಆಗಾಧೆ ಸದಾ ದುಸ್ತರೆ, ನಡ್ಕೊ ದಾಟಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ನಮಗೆ. ಅನ್ಫಾರ್ಚುನೇಟ್ ಬಿದ್ದೋಗ್ಬಿಟ್ಟಿದೆ ನಾವೀಗಾಗಲೇ, ದಾಟಕ್ಕೆ ಆಗ್ತಾ ಇಲ್ಲ. ದುಸ್ತರೆ ಸರ್ವಾವಧ್ಯ ಜಲಗ್ರಹೀ ಅನುಪಮೈಹಿ ಕಾಮಾದಿ ಭಂಗಾಕುಲೆ. ಹೋಗಲಪ್ಪ ನೆಟ್ಟಗೆ ನಿಂತ್ಕೊಂಬೋಣ ಅಂದರೆ ಭಯಂಕರ ಮೊಸರಿಗೆ ಪ್ರಾಣಿಗಳು ಕಾಯ್ತಾ ಇವೆ, ಅನೇಕ ತಿಮಿಂಗಲಾದಿಗಳು ಪ್ರಾಣಿಗಳಿವೆ. ಸರ್ವ ಅವಧ್ಯ ಜಲಗ್ರಹೀಹಿ ಅನುಪಮೈಹಿ ಇನ್ಕಂಪೇರಬಲ್ ಗ್ರಹಗಳವೆಲ್ಲ ಕೂಡ. ಗ್ರಹಗಳು ಅಂದರೆ ಹಿಡಿದಿಡಿತಕ್ಕಂಥ ಪ್ರಾಣಿಗಳು ಅಂತ. ಅನೇಕ ವಿಧವಾದ ಸಮುದ್ರದೊಳಗೆ ಭಯಂಕರ ವಿಷ ಸರ್ಪಗಳಿರೋದನ್ನು ಪ್ರೂವ್ ಮಾಡ್ತಾರೆ, ಭಯಂಕರ ವಿಷ ಸರ್ಪಗಳು. ಒಂದ್ಸರ್ ಸಚ್ಚಿದ್ರೆ ಮುಗಿದು ಇನ್ಸ್ಟೆಂಟ್ ಡೆತ್, ಇದಕ್ಕೆ ಸೈನೈಡ್ ಕೊಟ್ಟರೆ ಹಾಗೆ ಸಾಯ್ತಾರೆ ಹಾಗೆ ಸಾಯ್ತಾರೆ. ಅಂಥ ಸರ್ಪಗಳು ಉಂಟು, ತಿಮಿಂಗಲಗಳಂತೂ ಬೇಕಾದ ಮುಂದೆ ಹಾಕಿಬಿಡೋದು. ಚಿತ್ರ ವಿಚಿತ್ರ ಪ್ರಾಣಿಗಳಿವೆ. ಸರ್ವಾವಧ್ಯ ಜಲಗ್ರಹೈಹಿ ಅನುಪಮೈಹಿ ಮತ್ತು ಕಾಮಾದಿ ಭಂಗ ಆಕುಲೆ, ಜೊತೆಗೆ ಭಯಂಕರ ಸುಳಿಗಳು, ತಿರುಬುಗಳು ಮಧ್ಯೆ ಮಧ್ಯೆ. ಯಾವುದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಆರು ತಿರುಬುಗಳು ಬೇರೆ ಅದು ಸಾಲದವನ್ನ ಹಾಗೆ. ಕಾಮಾದಿ ಭಂಗ ಆಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅಭಿತ ಭಯ ಸ್ತೋಮಾದಿ ಫೇನೋತ್ಕಟೆ, ಭಯ ಹುಟ್ಟಿಸ್ತಕ್ಕ ದೊಡ್ಡ ನೊರೆಗಳು, ಭಯಂಕರವಾದಂತಹ ನೊರೆಗಳು. ಉಕ್ಕಿ ಬಂದು ಸುನಾಮಿ ಹೊಡೆದ ಹೊಡೆಯುತ್ತೆ ಅಂತ ಹೇಳ್ತಾರೆ ಆ ಥರ. ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ, ವಿಭ್ರಮ ದುರ್ಭಗಳು ಅಂದರೆ ಭಯಂಕರ ಅಲೆಗಳಿಂದ ನಾವು ಅಲ್ಲೇ ಡಿಸ್ಟರ್ಬ್ ಆಗ್ತೇವೆ, ಸುಮ್ಮನೆ ಇಲ್ಲಕ್ಕೂ ಆಗೋದಿಲ್ಲ. ಸಮುದ್ರದಲ್ಲಿ ನಿಂತ್ಕೊಂಡು ಡಾಕ್ಟ್ರೇ ಬಿಡಿಸಿಬಿಡುತ್ತೆ ಇಮಿಡಿಯೇಟಾಗಿ ಬಂದ್ಬಿಟ್ಟು. ದುರ್ಭ್ರಮೆ ಅಮಿತ ಭಯ ಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷೇ, ವಿಷ ತುಂಬಿದೆ ಜೊತೆಗೆ. ಕ್ಷೀರಸಾಗರದಲ್ಲಿ ವಿಷ ಬಂತಲ್ಲ, ಸಂಸಾರದಲ್ಲಿ ವಿಷ ಇದೆ. ಎಂಥ ವಿಷ, ದುಃಖೋತ್ಕೃಷ್ಟ ವಿಷೇ, ಅಪಾರವಾದ ದುಃಖ ಅಂತಕ್ಕಂಥ ಭಯಾನಕವಾದ ವಿಷಯ, ದುಃಖೋತ್ಕೃಷ್ಟ ವಿಷೇ. ಸಮುದ್ಧರ ಗುರು ಮಾಮಗ್ನ ರೂಪಂ ಸದಾ, ಮಗ್ನ ರೂಪಂ ಮುಳುಗೋಗ್ಬಿಟ್ಟಿದ್ದೇವೆ ನಾವು. ನಮ್ಮನ್ನು ನೀವು ದಯವಿಟ್ಟು ಮೇಲಕ್ಕೆತ್ತಿ, ಉದ್ಧರಿಸಿದರೆ ಮೇಲಕ್ಕೆತ್ತಿ. ಇದು ಗುರುಗಳಿಂದ ಕೇಳಬೇಕಾದ ಮಾತಿ. ಅದಕ್ಕೆ ವಾಟ್ ಒನ್ ಶುಡ್ ಸೀಕ್ ಫ್ರಮ್ ಎ ಗುರು, ರಾಘವೇಂದ್ರ ಸ್ವಾಮಿಗಳನ್ನ ಕೇಳೋದು ಎಷ್ಟು ಮುಖ್ಯ. ಎಲ್ಲ ಗುರುಗಳಿಂದ ನಾವು ಅಪೇಕ್ಷೆ ಪಡಬೇಕಾದದ್ದು ಅಂದರೆ, ಈ ದುಃಖದಿಂದ ಕೂಡಿರತಕ್ಕಂತಹ, ತಾನಾಗಿ ನಾಶವಾಗದೇ ಇರತಕ್ಕಂತಹ, ಪ್ರತಿಕ್ಷಣದಲ್ಲೂ ನೋವನ್ನು ಕೊಡತಕ್ಕಂತಹ ಈ ಸಂಸಾರ ಸಾಗರದಿಂದ ದಯವಿಟ್ಟು ನಮ್ಮನ್ನು ಮೇಲಕ್ಕೆ ಎತ್ತಿ ಅಂತ ಕೇಳಬೇಕು. ಸಾಮಾನ್ಯ ಈ ಗುರುಗಳು ಏನು ಮಾಡ್ತಾರೆ, ಲೋಕದ ಗುರುಗಳೆಲ್ಲ ಪರೀಕ್ಷೆ ಪಾಸ್ ಮಾಡೋದನ್ನು ಹೇಳ್ಕೊಡ್ಬೇಕು. ಮುಖ್ಯವರು ಪಾಸ್ ಮಾಡೋದನ್ನು ಹೇಳ್ಕೊಟ್ಟು ಅವರೇ ಮಾಡಿಬಿಟ್ರೆ ಭಾರಿ ಸಂತೋಷ, ಇನ್ನೂ ಕೊಡೋವ್ರಿಗೆ ಎಷ್ಟೋ ಬಿಟ್ಟು ತಾವೇ ಮಾಡಿ ಹಾಕ್ಬಿಡ್ತಾರೆ, ಬರ್ಕೊಟ್ಬಿಟ್ರೆ ಮುಗಿತಲ್ಲ. ಅಂಥ ಗುರುಗಳಾಗಬಾರ್ದು, ನಾವು ದಾಟೋದನ್ನು ಹೇಳ್ಕೊಡ್ಬೇಕು ಅವರು. ಇದು ಹಾಗೆ ಈ ಸಂಸಾರ ಸಮುದ್ರದಲ್ಲಿ ನಾವು ಮುಳುಗದಂತೆ, ಪಶು ಪ್ರಾಣಿಗಳಿಂದ ಸಾಯದಂತೆ, ವಿಷ ಕುಡಿದು ಪ್ರಾಣ ಕಳ್ಕೊಳ್ಳೋದಂತೆ, ಸುರಕ್ಷಿತ ಮೇಲಕ್ಕೆ ಬರುವಂತೆ ನಮ್ಮನ್ನು ಉದ್ಧರಿಸಿ ಅಂತ ಕೇಳೋದೆ ಗುರುಗಳಿಂದ ಅಪೇಕ್ಷೆ ಪಡತಕ್ಕಂತಹ ದೊಡ್ಡ ಒಂದು ಫಲ. ಅದು ಮುಖ್ಯ. ಇನ್ನು ರಾಘವೇಂದ್ರ ಸ್ತೋತ್ರ ನಮಗೆ ಯಾವ ಹಿನ್ನೆಲೆ ರಚಿತವಾಯಿತು ಅಂತ ಪ್ರಶ್ನೆ. ಅಪ್ಪಣಾಚಾರ್ಯ ರಾಘವೇಂದ್ರ ಸ್ವಾಮಿಗಳ ಪರಮ ಪ್ರಿಯ ಶಿಷ್ಯರು, ಪೂರ್ವಾಶ್ರಮದಿಂದ ಶಿಷ್ಯರು ಅವರಿಗೆ ರಾಘವೇಂದ್ರ ಸ್ವಾಮಿ. ಅತ್ಯರು ಎಲ್ಲ ರೀತಿಯಲ್ಲೂ ಕೂಡ ಶಿಷ್ಯರಾಗಿ, ಒಡನಾಡಿಗಳಾಗಿ, ಪ್ರೀತಿಪಾತ್ರರಾಗಿ, ಬಗೆ ಬಗೆ ರೀತಿಯಲ್ಲಿ ಸೇವೆ ಮಾಡಿದವರಾಗಿ ತುಂಬ ಬೇಕಾಗಿದ್ದವರು ರಾಘವೇಂದ್ರ ಸ್ವಾಮಿ. ಆ ಬಿಚ್ಚಾಲೆ ಅಂತ ಊರಿದೆ ಮಂತ್ರಾಲಯ, ಅದೇ ಅವ್ರ ಊರು. ಮಂತ್ರಾಲಯಕ್ಕೆ ಹತ್ತಿರದ ಸ್ಥಳದಲ್ಲಿ ವಾಸ ಮಾಡ್ತಾ ಇದ್ದವರು ರಾಯರು. 16 ಸಲ ಅವರ ಊರಿಗೆ ಹೋಗಿ ಅವರಿಂದ ಭಿಕ್ಷಾ ಸ್ವೀಕಾರ ಎಲ್ಲ ಮಾಡಿದ್ದಾರೆ. ಅಂಥ ಮಹಾನುಭಾವರು ಪ್ರತಿನಿತ್ಯ ರಾಯರ ಬಗ್ಗೆ ಸಂದರ್ಶನ ಮಾಡೋದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ರು. ನಿತ್ಯ ಅವರನ್ನು ಆರಾಧಿಸೋದು, ಅವ್ರ ಜೊತೆ ಮಾತಾಡೋದು, ಪಾಠ ಕೇಳೋದು ನಿತ್ಯದ ಅಭ್ಯಾಸವಾಗಿತ್ತು. ಆದರೆ ಮನೆಯಲ್ಲಿ ದೇವ್ರ ಪೂಜೆ ಇತ್ಯಾದಿ ಮಾಡಿಕೊಂಡು ತಂದೆ ತಾಯಿಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಅವರಿಗಿತ್ತು. ಅದೆಲ್ಲ ಮಾಡಿಕೊಂಡು ಬರ್ತಾ ಇದ್ರು. ಅವರಿಗೊಂದು ವಿಷಯ ಗೊತ್ತೂ ಇತ್ತು. ರಾಘವೇಂದ್ರ ಸ್ವಾಮಿ ಅನೌನ್ಸ್ ಮಾಡಿದ್ರಾಗಲೇ, ತಾವಿನ 2 ವರ್ಷ 2 ತಿಂಗಳು 2 ದಿವಸ ಮಾತ್ರ ಇರ್ತೇವೆ ಅಂತೇಳಿ ಅಷ್ಟು ಮುಂಚೆನೇ ಅನೌನ್ಸ್ ಮಾಡಿದ್ರು ರಾಘವೇಂದ್ರ ಸ್ವಾಮಿಗಳು. ಎಲ್ಲರಿಗೂ ಗೊತ್ತಿತ್ತು, ತಕ್ಕಂತೆ ಏರ್ಪಾಟು ಮಾಡಿದ್ರು, ಎಲ್ಲ ವಿಧವಾದ ಏರ್ಪಾಟನ್ನು ಮಾಡಿದ್ರು. ಅಕ್ಷಣಾಚಾರ್ಯರಿಗೆ ಅದೂ ಗೊತ್ತಿ, ಎಲ್ಲ ಗೊತ್ತಿತ್ತು ಅವರಿಗೆ. ಆದ್ರೆ ಏನ್ ತಿಳ್ಕೊಂಡಿದ್ರು, ಪ್ರತಿನಿತ್ಯ ಟೈಮಿಂಗು ಗೊತ್ತಿತ್ತು ಅವ್ರಿಗೆ. ಮಧ್ಯಾಹ್ನ ಸರಿಯಾಗಿ ಹೊರಡ್ತೀವಿ ಅಂತ ಹೇಳಿದ್ರು ರಾಯ್. ಮನೆಯಲ್ಲಿ ಎಲ್ಲ ಮುಗಿಸ್ಕೊಂಡು ಬರಬಹುದು ಅಂತ ಪ್ಲಾನ್ ಮಾಡಿದ್ರು ಪಾಪ ಅವರು. ಪ್ರತಿನಿತ್ಯ ಬರ ಅವತ್ತು ಬರಬಹುದು ಅಂತ ಪ್ಲಾನ್ ಮಾಡಿದ್ರು. ಆ ರೀತಿ ಹೊರಟರೂ ಕೂಡ ಸಮಸ್ಯೆ ಎಲ್ಲಿ ಬಂತು ಅಂದ್ರೆ, ಅದು ಶ್ರಾವಣ ಮಾಸ, ವರ್ಷ ಋತು, ಅದು ಭಯಂಕರ ಪ್ರವಾಹ ಬಂದು ಬ್ಲಡ್ ಬ್ಲಾಕ್ ಆಗಿಬಿಡ್ತು. ಇದು ತಜಿತ್ಯ, ಇದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಆಯಿತು. ಎಲ್ಲ ಪ್ರಕಾರ ಸರಿಯಾಗಿ ನಡೆದಿತ್ತು ಅವ್ರ ಪ್ರಕಾರ. ಆದರೆ ಆಗ ನದಿ ಪ್ರವಾಹ ಬಂದಿದ್ದರಿಂದ ದಾಟೋದು ಭಾರಿ ಕಷ್ಟ ಆಗಿತ್ತು. ಏನು ಮಾಡಬೇಕು ಅಂತ ಸಮಸ್ಯೆ ಬಂತವರು. ವೃಂದಾವನ ಪ್ರವೇಶದ ಗಡಿಗೆ ಹತ್ತಿರ ಬರ್ತಾ ಇದೆ ಈ ನದಿ, ನೋಡಿದರೆ ದಾಟೋ ಸ್ಥಿತಿ ಇಲ್ಲ ಅವರಿಲ್ಲ. ಅಷ್ಟು ಪ್ರವಾಹ ಫುಲ್ ಪ್ರವಾಹ ಆದವು. ತುಂಗಭದ್ರಾದಿ ಪ್ರವಾಹ ಆಗಾಗ್ಗೆ ಸಾಮಾನ್ಯ ಚೆನ್ನಾಗೇ ಬರುತ್ತದೆ ಪ್ರವಾಹ, ಕೆಲವೊಮ್ಮೆ ಉಚ್ಚಾಬಡ್ಡಿ ಪ್ರವಾಹ ಬರುತ್ತೆ. ಇತ್ತೀಚೆಗೆ ಕೆಲಸ ಬಂದಿದೆ ಆ ರೀತಿಯಾಗಿ. ಅಂಥ ಪ್ರವಾಹ ಬಂದಿದ್ದರಿಂದ ಅವ್ರು ದಾಟಕ್ಕೆ ಆಗ್ತಾನೇ ಇಲ್ಲ, ಟೈಮ್ ಮೀರಿ ಹೋಗ್ತಾ ಇದೆ. ದಾಟಕ್ಕೆ ಏನು ಪ್ರವಾಹ ವಾಪಸ್ಸಾಗೋ ಚಾನ್ಸಸ್ಸೇ ಕಾಣ್ತಾ ಇಲ್ಲ. ಕೊನೆಗೆ ಏನು ಮಾಡಿದಾರಂತೆ, ಇನ್ನು ಕಾದು ಪ್ರಯೋಜನ ಇಲ್ಲ, ಇದಂತೂ ವಾಪಸ್ ಹೋಗೋದು, ಪ್ರವಾಹ ಕಡಿಮೆ ಆಗೋದಿಲ್ಲ, ವೃಂದಾವನ ಪ್ರವೇಶದ ಕಾಲ ಬಂದು ಹೋಗಿಬಿಡ್ತಾ ಇದೆ ಅಂತ ಹೇಳಿಬಿಟ್ಟು ಹಾಗೆ ಹಾರಿಬಿಡ್ತಾರೆ. ಅದು ಈಜುಕೊಂಡೇ ಹೋಗಬೇಕು ಅಂತ ಹಾರಿಬಿಡ್ತಾರೆ. ಹಾರಬೇಕಾದ್ರೆ ಸ್ತೋತ್ರ ಶುರು ಮಾಡಿದ್ರಂತ ಹೇಳೋದಕ್ಕೋಸ್ಕರ, ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ ಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ, ಈ ರೀತಿ ಹೇಳ್ತಾ ಓ ತಕ್ಷಣ ಹರಿಬಿಟ್ರಂತೆ. ಸ್ವಿಮ್ ಮಾಡ್ಕೊತಾ ಹೋಗ್ಬಿಡ್ತಾರೆ ಆ ಕಡೆ. ಈ ಬಹುಶಃ ಇದು ಸ್ತೋತ್ರ ಇದ್ದಾಗೆ ಇದೆ, ಸಂಸಾರಿ ಅಕ್ಷಯ ಸಾಗರ ಇದ್ದಾಗೇನೆ ಇದೆ. ದಾಟಿ ಬರೋದು ಭಾರಿ ಕಷ್ಟ, ನಮ್ಮನ್ನು ಉದ್ಧಾರ ಮಾಡಿ ಅಂತೆ. ಒಂದು ಉದ್ಧಾರ ಆಗೇ ಬಿಡುತ್ತೆ. ಆ ಪ್ರವಾಹದಲ್ಲಿ ಈಜೋಪ್ರ ನದಿಗಳಲ್ಲೆಲ್ಲ ಕೂಡ ಎಷ್ಟೇ ಎಕ್ಸ್ಪರ್ಟ್ ಸ್ವಿಮ್ಮರ್ರು ಕೂಡ ಈ ಪ್ರವಾಹದಲ್ಲಿ ಇದಕ್ಕೆ ಆಗೋದಿಲ್ಲ ಅವರಿಗೆ. ಯಾಕಂದ್ರೆ ಅಲ್ಲಿ ಫೋರ್ಸ್ ಅಷ್ಟು ಜೋರಾಗಿರುತ್ತೆ, ಸುಳಿಗಳಿರುತ್ತೆ, ಮಧ್ಯೆ ಮಧ್ಯೆ ಭಯಂಕರ ಮರ ಗಿಡ ಹೊಡಿತಾ ಇರುತ್ತೆ, ಅಪ್ಪಳಿಸ್ತಾ ಇರುತ್ತೆ. ಮತ್ತೆ ರೂಟ್ ಅಂತ ಏನಿರೋದೇ ಇಲ್ಲ ಅವರಿಗೆ, ಭಾರಿ ಕಷ್ಟ. ಆ ಸಮಯದಲ್ಲಿ ಎಲ್ಲಿ ಬೇಕಾದ್ರೂ ಟರ್ನ್ ಆಗ್ತಾ ಇರುತ್ತೆ. ಅಂದರೆ ಅದು ಕೇವಲ ಗುರು ಅನುಗ್ರಹದಿಂದ ಅವರು ಈಜಿದ್ದೆ ಹೊರತು ಈಜು ಬಂದವರ ಈಜಕ್ಕೆ ಬರೋದಿಲ್ಲ. ಅದಕ್ಕೆ ಕೂಡ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಈಜೋದಕ್ಕೂ ಅಲ್ಲಿ ಭಾರಿ ವ್ಯತ್ಯಾಸ ಇದೆ. ಸ್ವಿಮಿಂಗ್ ಪೂಲ್ ಈಜೋದಂತ ಕೇಳಿದರೆ ಏನು ಹೇಳಿ, ಫುಲ್ ಪ್ರೊಟೆಕ್ಷನ್ನು, ವೆಲ್ ಪ್ಲಾನ್ಡ್ ಇರ್ತದೆ, ಈಜ್ತಾರ ಅಷ್ಟೇ. ಅಲ್ಲೂ ಸಾಯಿರುತ್ತದೆ ಗಲಾಟಿಯೊಳಗೆ. ಅಂಥದ್ದಿನ ಆ ಪ್ರವಾಹದಲ್ಲಿ ಈಜೋದಂತೂ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಅಂದರೆ ರಾಘವೇಂದ್ರ ಸ್ತೋತ್ರ ಯಾತಕ್ಕೆ ಬಹಳ ಮುಖ್ಯವಾಯಿತು ಅಂದರೆ, ಆ ಸನ್ನಿವೇಶದಲ್ಲಿ ಏನು ಬಂತು ಅವರಿಗೆ ಫಲ ಕೊಡ್ತು ಇಮಿಡಿಯೇಟ್ ಆಗಿ. ಅವರೇನು ಉದ್ದೇಶದಿಂದ ಹಾರಿದ್ರಲ್ಲ, ಉದ್ದೇಶ ಯಥಾರ್ಥವಾಯಿತು. ಅವ್ರ ಮೇಲೆ ಎಚ್ಚರವೇ ಇಲ್ಲ ಅವ್ರಿಗೆ, ಒಂದೇ ಗುರಿ ಅಷ್ಟೊಳಗೆ ಸೇರ್ಬೇಕು, ಮಂತ್ರಾಲಯ ಸೇರ್ಬೇಕಿಷ್ಟು ಹೇಳ್ಕೊಂಡು ಹಾರ್ತಾ ಉದ್ದು ಚೇದ್ಕೊಂಡು ಹೋಗ್ತಾ ಹೋದ್ರೆ ಹೋಗ್ತಾ ಇದ್ದಾರೆ. ದಾಟಿ ಹೊರಟು ಬಿಟ್ರೆ ಹೋಗ್ತಾರೆ, ಆ ದಡ ಸೇರ್ತಾರೆ. ಸ್ತೋತ್ರ ಮುಂದುವರಿತಿದೆ ಹಾಗೇನೆ. ಅಂದ್ರೆ ಕುತ್ಕೊಂಡು ಬರೋದ ಸ್ತೋತ್ರ ಅಲ್ಲ, ನೆನಪಿರಲಿ. ಒಂದ್ ಕಡೆ ಕಾಮ ಕುತ್ಕೊಂಡು ಬರದ ಸ್ತೋತ್ರ ಅಲ್ಲ ರಾಘವೇಂದ್ರ ಸ್ತೋತ್ರ. ಆ ನೆಸ್ಸಿಟಿ ತಕ್ಕಂತೆ ಬಂದಿದ್ದು ನೆನ್ಪಿಟ್ಕೊಂಡ್ರೆ ಗೊತ್ತಾಗುತ್ತೆ. ಎಷ್ಟು ನಿಜವಾಗ್ಲೂ ಕೂಡ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಕೃತಿಗಳೆಲ್ಲ ಪ್ಲಾನ್ ಮಾಡಿ ಬಂದಿದ್ದಲ್ಲ. ಈ ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ಸ್ ಕೂಡ ಪ್ಲಾನ್ ಆಗಿ ಬಂದಿದ್ದಲ್ಲ, ಸಡನ್ ಆಗಿ ಕಂಡಿದ್ದು. ಯಾವುದೋ ಒಂದು ಪುಸ್ತಕದಲ್ಲಿ ರಬ್ಬರ್ ಇನ್ವೆನ್ಷನ್ ಆಗಲಿ, ಪ್ಲಾಸ್ಟಿಕ್ ಯಾವುದೇ ಎನಿ ಇನ್ವೆನ್ಷನ್ ಬಂದಿದ್ದೆಲ್ಲ ಕೂಡ ಆಕ್ಸಿಡೆಂಟಲಿ ಬಂದಿದ್ದವೆಲ್ಲ ಕೂಡ. ಅಲ್ಲಿ ಇವ್ರದ್ದು ಮಾತ್ರ ಭಗವತ್ ಸಂಕಲ್ಪದಿಂದ ವಿಶೇಷವಾಗಿ ಬಂತು. ಅಲ್ಲಿ ಹತ್ರ ಹೋದ್ರು, ಸ್ತೋತ್ರ ಮುಗಿಸಿದ್ರು, ಫಲಶ್ರುತಿರು ಶುರು ಮಾಡಿದ್ರು ಹೇಳೋದಕ್ಕೋಸ್ಕರ. ಅಷ್ಟು ಫಾಸ್ಟಾಗಿ ದಾಟ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ರಾಘವೇಂದ್ರ ಸ್ತೋತ್ರ ಹೇಳೋದಕ್ಕೆ ಎಷ್ಟು ಟೈಮ್ ಬೇಕು ನಿಮಗೆ? ಒಂದು 3 ಶ್ಲೋಕ ಹೇಳೋದಕ್ಕೆ 4-5 ನಿಮಿಷ ಸಾಕು. ಸರಿಯಾಗಿ ಹೇಳಿಬಿಟ್ಟು 5 ನಿಮಿಷ ಸಾಕು. ಅಷ್ಟು 5 ನಿಮಿಷದ ದಾಟಕ್ಕೆ ಸಾಧ್ಯನ ಅದನ್ನ. ಆದರೆ ಅನುಗ್ರಹ ಇತ್ತು, ದಾಟಿದ್ರು, ಫಾಸ್ಟಾಗಿ ದಾಟಿದ್ರು. ಆ ಕಡೆ ಹೋದ್ರು, ಫಲಶ್ರುತಿನೂ ಹೇಳಿದ್ರು, ಕೊನೆಯ ಹಂತಕ್ಕೆ ಬಂದರು. ಯೋ ಭಕ್ತ್ಯ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ಮರನ್ ಯಃ ಪಠೇತ್ ಸ್ತೋತ್ರಂ ದಿವ್ಯಮಿದಂ ಸದಾ ನಹಿ ಭವೇತ್ ತಸ್ಯ ಅಸುಖಂ ಕಿಂಚನ ಕಿಂತು ಇಷ್ಟಾರ್ಥ ಸಮೃದ್ಧಿರೇವ ಕಮಲಾನಾಥ ಪ್ರಸಾದೋದಯಾತ್ ಕೀರ್ತಿ ದಿಗ್ವಿದಿತ ವಿಭೂತಿ ಅತುಲಾ. ಇಷ್ಟೇಳಿ ಸ್ಟಾಪ್ ಆಗಿ ಅಷ್ಟೊತ್ತಿ ಬರಲಕ್ಕೂ ವೃಂದಾವನ ಅಷ್ಟು ವೃಂದಾವನ ಪ್ರವೇಶ ಆಗೋಗ್ಬಿಟ್ಟಿತ್ತು. ಇವ್ರ ಉದ್ದೇಶ ಇದ್ದಿದ್ದು ವೃಂದಾವನ ಪ್ರವೇಶ ಮಾಡೋದಕ್ಕಿಂತ ಮುಂಚೆ ನೋಡಬೇಕು ಅಂತೇಳಿ ಅದು ಮಿಸ್ ಆಯ್ತು. ವೃಂದಾವನ ಪ್ರವೇಶ ಆಗಿ ಮುಖ್ಯ ದ್ವಾರ ಕ್ಲೋಸ್ ಮಾಡಿಬಿಟ್ಟಿತ್ತು. ಬಾಯಿ ನಿಂತು ಹೋಯ್ತು ಅವ್ರಿಗೆ, ಇಷ್ಟೆಲ್ಲ ಹೇಳಿದ್ರು, ಮುಂದೆ ಸ್ಟಾಪ್ ಮಾಡಿದ್ರು, ಹಾಗೆ ನಿಂತ್ಕೊಂಡ್ಬಿಡ್ತು, ಮುಂದಕ್ಕೆ ಹೋಗಲೇ ಇಲ್ಲ. ಆ ಕ್ಷಣಕ್ಕೆ ಮೆರಕಲ್ ನಡೀತು. ಏನು ಅಂದ್ರೆ, ಸಾಕ್ಷಿ ಹಯಾ ಸ್ತೋತ್ರ ಹಿ ಎನ್ನುವ ವಾಕ್ಯ 7 ಅಕ್ಷರ ಮಿಸ್ಸಿಂಗ್ ಇತ್ತು, 7 ಅಕ್ಷರ ಜಾಯಿನ್ ಆಯಿತು. ಯೋಭಕ್ತ ಗುರು ರಾಘವೇಂದ್ರ ಹೇಳಿದ್ನಲ್ಲ, ಕೀರ್ತಿರ್ವಿದಿತ ವಿಭೂತಿ ರತುಲ ಸಾಕ್ಷಿ ಹಯಾಶ್ಚೋತ್ರಹಿ ಅಂದ್ರೆ ಆ ಸ್ತೋತ್ರದಲ್ಲಿ ಇದು ರಾಘವೇಂದ್ರ ಸ್ವಾಮಿಗಳ ಮಾತಿತ್ತು. ವೃಂದಾವನದ ಒಂದು ಮೊದಲ ಮಾತು ಇದೇ, ಮೊದಲ ಪವಾಡ ಕೂಡ ಹೌದು. ವೃಂದಾವನ ಪ್ರವೇಶ ಮಾಡಿದ ರಾಯರು ಮಾಡಿದ ಮೊಟ್ಟ ಮೊದಲ ಪವಾಡ ಅಂದ್ರೆ ಅಲ್ಲಿಂದನೇ ಮಾತಾಡಿತ್ತು, ಈ ಶ್ಲೋಕನ ಪೂರ್ಣ ಮಾಡಿತ್ತು. ಆ ಶ್ಲೋಕದ ಅರ್ಥ ಏನಾಗಿತ್ತು ಅಂದ್ರೆ, ಯೋ ಭಕ್ತ್ಯ ಯಾವನು ಭಕ್ತಿಯಿಂದ, ಯೋ ಭಕ್ತ್ಯ ಗುರು ರಾಘವೇಂದ್ರ ಸ್ತೋತ್ರವನ್ನ ದಿವ್ಯಂ ದಿವ್ಯವಾದ ಸ್ತೋತ್ರವನ್ನ ಪಠನ್ ಪಠನೆ ಮಾಡ್ತಾ ಇದ್ರೆ ಅವನು ಏನೇನಾಗತ್ತೆ ಅವನಿಗೆ ಅಂದ್ರೆ, ಸ್ತೋತ್ರಂ ಎಪ್ಪಟೇ ಭಕ್ತಿಪೂರ್ವಕ ಪ್ರಯತ್ನ ಮಾಡಿದರೆ ಕೀರ್ತಿರಿದ್ದು ಗ್ವಿತಿತ ವಿಭೂತಿ ರತುಲ ಅವನಿಗೆಲ್ಲ ಸಂಪತ್ತು ಸಿಗುತ್ತೆ, ಜಯ ವಿಜಯ ಪ್ರತಿಯೊಂದು ಸಿಗುತ್ತೆ ಅಂತ ಎಲ್ಲ ಹೇಳ್ಕೊತಾ ಬಂದರು. ಸ್ಟಾಪ್ ಆಗಿಬಿಟ್ಟು ಉತ್ತರ ಏನಂತ ಬಂತದ್ರಿಂದ, ಇದಕ್ಕೆಲ್ಲ ಹೈಗ್ರೀವ ದೇವರೇ ಸಾಕ್ಷಿ ಅಂತ ಅರ್ಥ. ಸಾಕ್ಷಿ ಹಯಾಶೋ ಅತ್ರಹಿ, ಈ ವಿಷಯಕ್ಕೆ ಹೈಗ್ರೀವ ದೇವರೇ ಸಾಕ್ಷಿ, ಇದು ಉತ್ತರ. ಅಂದ್ರೆ ಅರ್ಥ ಏನಂದ್ರೆ ಅಕ್ಸೆಪ್ಟೆನ್ಸ್ ಬಂತು ರಾಯರಿಂದ, ಇದು ಇಂಪಾರ್ಟೆಂಟ್. ಇಷ್ಟೆಲ್ಲ ಮಾಡಿದ್ದಕ್ಕೆ ಎಸ್ ಅಂತ ಹೇಳಿದಾಗಾಯ್ತು, ಇದೇ ಇದ್ರ ಹಿನ್ನೆಲೆ. ಆದ್ರಿಂದ ರಾಘವೇಂದ್ರ ಸ್ತೋತ್ರಕ್ಕೆ ಇಷ್ಟೆಲ್ಲ ಸ್ತೋತ್ರ ಇದ್ರು ಕೂಡ ಯಾತಕ್ಕೆ ಮಹತ್ವ ಬಂತು ಅಂದ್ರೆ, ಅಕ್ಸೆಪ್ಟೆಡ್ ಸ್ತೋತ್ರ ಆಯ್ತು. ಅದೇ ರೀತಿ ವಾಯುಸ್ತುತಿಗೂ ಹಾಗೆ ಆಗಿತ್ತು. ಅವರ ಆಚಾರ್ಯರು ಅಷ್ಟೆಲ್ಲ ಸ್ತೋತ್ರ ಮಾಡಿದ ಮೇಲೆ ಆಚಾರ್ಯ ತಕ್ಷಣ ಮಾಡಿದ್ದೇನೋ, ನಖಸ್ತುತಿ ಬರೆದು ಪೂರ್ಣ ಮಾಡಿಬಿಟ್ರು, ಅದು ರಕ್ಷಾಕವಚ ಕೊಟ್ಟುಬಿಟ್ರು. ಅದಕ್ಕೆ ಮಂತ್ರ ಆಗಿಹೋಯ್ತು, ಹರಿವಾಯುಸ್ತುತಿ ಮಂತ್ರ ಆಯಿತು, ರಾಘವೇಂದ್ರ ಸ್ತೋತ್ರ ಮಂತ್ರ ಆಯಿತು. ಉಳಿದ ಯಾವ ಸ್ತೋತ್ರಕ್ಕೂ ಈ ರೀತಿ ಆಗಲಿಲ್ಲ. ಆದ್ದರಿಂದ ಎಷ್ಟೇ ಚೆನ್ನಾಗಿ ಸ್ತೋತ್ರಗಳಿದ್ರು ಕೂಡ ಈ ಮಟ್ಟಕ್ಕೆ ತಲುಪಲಕ್ಕಾಗಲಿಲ್ಲ. ಇದು ಗೊತ್ತಿದ್ದು ಬಿಟ್ರೆ ರಾಘವೇಂದ್ರ ಸ್ತೋತ್ರಕ್ಕೆ ಅದಕ್ಕೆ ಮಹತ್ವ, ಡೈರೆಕ್ಟ್ ಆಗಿ ರಾಘವೇಂದ್ರ ಸ್ವಾಮಿ ಒಪ್ಪಿಕೊಂಡ ಸ್ತೋತ್ರ, ಅವರೇ ಅದನ್ನು ರೆಕಗ್ನೈಸ್ ಮಾಡಿರೋದ್ರಿಂದ ಅದು ಮಹತ್ವ ಬಂತು. ಅದೇ ಬ್ಯಾಕ್ಗ್ರೌಂಡ್ ಆಫ್ ಶ್ರೀ ರಾಘವೇಂದ್ರ ಸ್ತೋತ್ರ. ಯಾವ ಕಂಪೋಸರು ಅಪ್ಪಣಾಚಾರ್ಯರು, ಸಿಚುಯೇಷನ್ ಇದು. ಇದು ಗೊತ್ತಾಯಿತು ಅಂತ ನಿಮಗೆ ಪ್ರಾಕ್ಟಿಕಲ್ ಆಗಿ ಅಕ್ಸೆಪ್ಟ್ ಮಾಡಿದ್ರು ಅನ್ನೋದು ಎಷ್ಟು ಮುಖ್ಯನೋ. ರಾಘವೇಂದ್ರ ಸ್ತೋತ್ರದ ಫಲಶ್ರುತಿಯನ್ನು ಅವರೇ ಪಡೆದ್ರು ಕೂಡ ಯಾರು, ಅಪ್ಪಣಾಚಾರ್ಯ. ತಯೇರು ಆಗುತ್ತೆ ಅಂತ ಹೇಳ್ತಾರೆ, ಅವ್ರಿಗಾಗಿದೆ ಇದಾಗಲೇ, ಅದು ದಾಟಿ ಬಂದಿದ್ದು, ಸುರಕ್ಷಿತ ದಾಟಿದ್ದು, ಅದೇ ಸಮಯಕ್ಕೆ ರಾಯರಿಂದ ಮೆಚ್ಚಿದ್ದು, ಸಿದ್ಧಿ ಪಡೆದಿದ್ದು ಎಲ್ಲ ಅವರಿಗೆ ಅನುಭವಕ್ಕೆ ಬಂದಿರೋದ್ರಿಂದ ಸಿದ್ಧಿಪ್ರದವಾದ ಸ್ತೋತ್ರ ಅಂತಾಯ್ತು. ಸಿದ್ಧಿಪ್ರದವಾದ ಸ್ತೋತ್ರ, ಅದಕ್ಕೆ ಅದಕ್ಕೆ ಅಷ್ಟೋತ್ತರಾದಿಗಳು ಮಾಡೋದಕ್ಕೆ ಹಿನ್ನೆಲೆ ಸಿಕ್ಕಿದ್ದು ಅದರಿಂದ. ಸೊ ವಾಯುಸ್ತುತಿಗೂ ಇದಕ್ಕೂ ಸಿಮಿಲರ್ ಇದಿದೆ. ಆಚಾರ್ಯರು ನೋಡ್ತಾ ನೋಡ್ತಾ ಹೇಗೆ ಉಪತ್ರಯ ನೋಡ್ತಾ ಅವ್ರು ಬರೆದ್ರು, ಅದೇ ಉದ್ದೇಶ ಇಟ್ಕೊಂಡು ಇವರು ಬಂದರು ಅಪ್ಪಣಾಚಾರ್ಯರು. ಪರಿಸ್ಥಿತಿ ಕರೆಕ್ಟಾಗಿ ಅದಕ್ಕೆ ಟ್ಯಾಲಿ ಆಯಿತು, ಇದು ಅಕ್ಸೆಪ್ಟೆಡ್ ಬೈ ದಿ ಗುರು, ಅದು ಅಕ್ಸೆಪ್ಟೆಡ್ ದಿ ಗುರು. ಈ ಸಿದ್ಧಿ ಬರೋದ್ರಿಂದ ರಾಘವೇಂದ್ರ ಸ್ತೋತ್ರದ ಮಹತ್ವ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ರಾಘವೇಂದ್ರ ಸ್ತೋತ್ರವನ್ನ ಇವತ್ತು ಅಷ್ಟೋತ್ತರ ಮಾಡೋದು ಭಾರಿ ಕಾಮನ್. ಎಷ್ಟು ಬಹುಶಃ ನಮ್ಮ ಸಂಸ್ಕೃತ ಸಾಹಿತ್ಯದೊಳಗೆ ವಿಶೇಷವಾಗಿ ಮಾಧ್ವರೊಳಗೆ ಒಂದು ಸ್ತೋತ್ರಕ್ಕೆ ಅತಿ ಹೆಚ್ಚು ಪುರಸ್ಕರಣೆ ಕಂಡಿರೋದು ಅಂದರೆ ವಾಯುಸ್ತುತಿ, ಅತಿ ಹೆಚ್ಚು ಅಷ್ಟೋತ್ತರ ಕಂಡಿರೋದು ರಾಘವೇಂದ್ರ ಸ್ತೋತ್ರ. ಎಲ್ಲೋದು ಅಷ್ಟೋತ್ತರ ಅಷ್ಟೋತ್ತರ ಅಂತಾನೆ. ಅಷ್ಟೋತ್ತರ ಭಜನಾ ಸಂಘಗಳಿವೆ, ಎಷ್ಟೋ ಊರಲ್ಲಿ ಭಜನಾ ಸಂಘಗಳಿದೆ. ಎಷ್ಟು ಎಫೆಕ್ಟಿವ್ ವರ್ಕ್ ಮಾಡುತ್ತೆ ಅಂತ ಕೇಳಿದರೆ, ಯಾವ ಊರಿಗೆ ಹೋಗ್ತಾರೆ, ಒಂದು ನಾಲ್ಕಾರು ದಿನ ಸೇರ್ತಾರೆ, ಸುಮ್ಮನೆ ಯಾತಕ್ಕೆ ಕೊಡೋದು, ರಾಘವೇಂದ್ರ ಸ್ತೋತ್ರ ಹೇಳೋಣ ಅಂತ ಪ್ಲಾನ್ ಮಾಡ್ತಾರೆ. ಒಂದು ಸಂಡೇ ಸಂಡೇ ಶುರು ಮಾಡೋಣ ಅಂತ ಶುರು ಮಾಡ್ತಾರೆ, ಮೊದಲಿಗೆ ಪುಷ್ಯಾರ್ಕಾದಿ ಸಮಾಗಮೇ ಶುರು ಮಾಡ್ತಾರೆ. ನಿಧಾನ ಬೆಳಿಲಿಕ್ಕೆ ಶುರುವಾಗುತ್ತೆ, ಬೇಡಬೇಡ ಅಂದ್ರೂ ಒಂದು ಕಾಂಟ್ರಿಬ್ಯೂಷನ್ ಬರುತ್ತೆ, ನಿಧಾನ ಮಠ ಯಾಕೆ ಮಾಡಬಾರ್ದು ಅಂತಾರೆ, ಮಠನೇ ಆಗಿಬಿಡುತ್ತೆ. ಎಷ್ಟೋ ಊರುಗಳಲ್ಲಿ ಸ್ಟಾರ್ಟಿಂಗ್ ಶುರುವಾಗಿದ್ದು ಅಷ್ಟೋತ್ತರ ಅಂತ ಶುರು ಮಾಡಿ ಅದು ಮಠನೇ ಆಗಿದ್ರೆ ನಾನೇ ಎಷ್ಟೋ ಕಡೆ ಹೊಡಿದ್ದೀನಿ, ಫಸ್ಟ್ ಸ್ಟೇಜ್ ಕೂಡ ಹೋಗಿದ್ದೀನಿ ನಾನು. ಎಷ್ಟೋ ಊರಲ್ಲಿ ಶುರು ಮಾಡ್ತಾ ಇದ್ದೀವಿ ಆಚಾರ್ಯ ಬನ್ನಿ ಅಂತ ಕರೆದವರು ಇದ್ದಾರೆ, ಹೋಗಿದ್ದೇನೆ. ಅಲ್ಲಿ ಮಠ ಶುರುವಾಗ್ತದೆ ಬನ್ನಿ ಅಂತ ಕರೆದವರು ಇದ್ದ, ಅದು ಅಷ್ಟೋತ್ತರ ಶುರು ಮಾಡಿದ್ದ ಎಂಡ್ ಆಗಿದ್ದು ಮಠಕ್ಕೆ. ಆಮೇಲೆ ಅಷ್ಟೋತ್ತರ ಎಲ್ಲೋಗಿರ್ತಾರೋ ಏನೋ, ಅಷ್ಟು ದೊಡ್ಡದೇ ಮಠ ಬೆಳೆದು ಬಿಡುತ್ತೆ. ಆಮೇಲೆ ರಾಘವೇಂದ್ರ ಸ್ತೋತ್ರಕ್ಕೆ ಸಿದ್ಧಿ ಇದೆ, ಅದು ನಿದರ್ಶನ ಕೂಡ ಹೌದು. ಕೇವಲ ಶುರುವಾದ ಒಂದು ನಾಲ್ಕಾರು ಜನ ಇರ್ತಾರಷ್ಟೇನೆ, ಅಷ್ಟು ದೊಡ್ಡದೇ ಬೆಳೆದು ಹೋಗಿಬಿಡುತ್ತೆ. ಇದು ಮಿರಕಲ್, ಇದು ನಿಜವಾಗ್ಲೂ ರಾಘವೇಂದ್ರ ಸ್ತೋತ್ರ ಸಿದ್ಧಿ ಇರೋದಕ್ಕೆ ನಿದರ್ಶನ. ಮತ್ತೆ ಯಾವುದೇ ಕರೆದು ಜನ ಬರಲಿಕ್ಕೆ ಯೋಚನೆ ಮಾಡ್ತಿರ್ತಾರೆ, ಅಷ್ಟೋತ್ತರ ತಕ್ಷಣ ಹೊರಟುಬಿಡ್ತಾರೆ, ಅದೊಂದು ಬೇರೆ. ಇಲ್ಲ ಅಂದ್ರೆ ಭಯ ಆಟೋಮೆಟಿಕ್ ರಾಯರ್ ಎಫೆಕ್ಟ್ ಕ್ರಿಯೇಟ್ ಆಗಿಬಿಟ್ಟಿದೆ. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನಿಜವಾಗ್ಲೂ ನಾವು ಭಾರಿ ಆಶ್ಚರ್ಯ ಪಡ್ತಕ್ಕಂಥ ಒಂದು ವಿಚಾರ ಅಂದ್ರೆ, ಇವತ್ತಿನ ದಿವಸಗಳಲ್ಲಿ ಈ ಮೀಡಿಯಾಗಳಲ್ಲಿ ಎಂತೆಂಥವ್ರ ಬಗ್ಗೆನೂ ಬಿಡೋದಿಲ್ಲ, ಹುಚ್ಚಾಪಟ್ಟಿ ಬರದೇ ಬರೀತಾರೆ. ಎಂಥವರಾಗಿರಲಿ, ಯಾವ ಜಾತಿ ಕೋಮು ಏನೇ ಆಗಿರಲಿ, ಮಂತ್ರಿಗಳಾಗಿರ್ಬೋದು, ಈ ಮಠಾಧೀಶರ ಯಾರೇ ಆಗಿರು, ಯಾರನ್ನು ಬಿಡೋದಿಲ್ಲ ಅವರು. ಭಾರಿ ಆಶ್ಚರ್ಯ, ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಬ್ಬರು ಒಂದು ಮಾತಾಡೋದಿಲ್ಲ. ಎಲ್ಲರೂ ಯೋಚನೆ ಮಾಡಿ ನೀವು, ಆ ಮಠದ ಬಗ್ಗೆ ಬೇಕಾದ್ರೆ ಬರೀಬಹುದು, ರಾಘವೇಂದ್ರ ಸ್ವಾಮಿ ಬಗ್ಗೆ ಯಾರು ಬರೆಯೋದಿಲ್ಲ. ಅವ್ರ ಬಗ್ಗೆ ಎಂತ ಪರಮ ನಾಸ್ತಿಕ ಇರ್ತಾನೆ, ವಿಚಾರವಾದಿ ಅಂತ ಇರ್ತಾನೆ, ಅವನು ತಿರುಗಿ ಒಂದು ಮಾತಾಡೋದಿಲ್ಲ, ಹೌದಾ ಹೋಗ್ಲಿ ಬಿಡಿ ಹೋಗ್ಬಿಡಿ ಅಂತಂದು, ತಾನು ಬರದೇ ಹೋದ್ರೆ ನೀವು ಹೋಗಿ ಸುಖವಾಗಿ ಹೋಗಿ ಕಳಿಸಿ ಕೊಟ್ಬಿಡ್ತಾನೆ. ಇಂಥ ಒಂದು ಸಿದ್ಧಿ ಬಂದಿರೋದು ದೊಡ್ಡ ಪವಾಡನೆ. ಅದು ಟೋಟಲಿ ನಾನ್ ಕಾಂಟ್ರವರ್ಸಿ, ಟೋಟಲಿ ನಾನ್ ಕಾಂಟ್ರವರ್ಸಿ. ಅಲ್ಲಿ ಇವತ್ತು ಸಾಯಿಬಾಬಾರಲ್ಲಿ ಅವ್ರ ಬಗ್ಗೆ ಕಾಂಟ್ರವರ್ಸಿಸ್ ಇದೆ, ಇನ್ನೊಂದು ಅಗೇನೆಸ್ಟ್ ಇನ್ನೊಂದು ಆ್ಯಂಗಲ್ ಇದೆ, ರಾಯರೇ ಇನ್ನೊಂದು ಆ್ಯಂಗಲ್ ಅಂತಿಲ್ಲ, ಅಕ್ಸೆಪ್ಟೆಡ್ ಆ್ಯಂಗಲ್ ಒಂದೇ ಅವರಿಗಿರೋದು. ಇದು ನಿಜವಾಗ್ಲೂ ಮಿರಕಲ್ಲೆ. ಅದ ಅರ್ಥ, ರಾಘವೇಂದ್ರ ಸ್ವಾಮಿಗಳಲ್ಲಿ ವಿಶೇಷವಾದಂಥ ಭಗವಂತನ ಮತ್ತು ವಾಯುದೇವರ ಒಂದು ಸನ್ನಿಧಾನ ಇದೆ ಅನ್ನೋದಕ್ಕೆ ಅದು ಪ್ರೂಫ್. ಅದು ಅದು ನಿಜ ಕೂಡ ಹೌದು. ಒಂದೃಷ್ಟಿಯಿಂದ ಅವರು ದೊಡ್ಡ ಜ್ಞಾನಿಗಳು ಇದ್ದಾರೆ ಎಂಬ ನಿಜನೇ. ಒಂದು ಮಾತು ಹೇಳ್ತಾರೆ, ಆಚಾರ್ಯ ಶಾಸ್ತ್ರ ಯಾರು ಓದ್ತಾರಲ್ಲ ಅವರೊಳಗೆ ಆಚಾರ್ಯ ಎಂಟರ್ ಆಗ್ತಾರಂತೆ. ಆಚಾರ್ಯ ಹೇಳ್ತಾರೆ, ಇತರೆ ಭಾಷೆಯಲ್ಲಿ ಆಚಾರ ಹೇಳ್ತಾರೆ. ಅದಕ್ಕೆ ಆಚಾರ್ಯರಿಗೆ ಪ್ರಾತಃ ಅಂತ ಹೆಸರು. ಪ್ರಾತಃ ಅಂತ ಯಾತಕ್ಕೆ ಅಂದರೆ, ತಮ್ಮ ಮಹಿಮೆಯನ್ನು ಯಾರು ತಿಳ್ಕೊಳ್ತಾರೋ, ಅವರ ಗ್ರಂಥಗಳನ್ನು ಯಾರು ಓದ್ತಾರೋ, ಅವರೊಳಗೆ ವಾಯುದೇವರು ಎಂಟರ್ ಆಗ್ತಾರಂತೆ. ಇದು ಮೊದಲನೇದು. ಅದು ರಾಯರು ಎಷ್ಟು ಗ್ರಂಥ ಬರೆದು ಎಷ್ಟು ಓದಿ ಎಷ್ಟು ಅವರ ಪರಿಮಳಾದಿಗಳು ಬರೆದಿದ್ದಾರೆ ಅಂದಮೇಲೆ ಆಚಾರ ಸನ್ನಿಧಾನ ಇದೆ ಅಂತ ಪ್ರೂವ್ ಆಗೋದು. ಅವಾಗ ಹೆಚ್ಚು ಮಾಡೋ ನೆಚ್ಚಿಟ್ಟೇನೇ ಇಲ್ಲ. ಆದರೆ ಇನ್ನೊಂದಿದೆಯಲ್ಲ, ದೇವರ ಸನ್ನಿಧಾನ ಹೇಗೆ ಬಂತು ಅಂತ ಕೇಳಿದರೆ, ರಾಯರು ತಮ್ಮ ವೃಂದಾವನ ಸೆಲೆಕ್ಷನ್ ತಾವೇ ಮಾಡಿದ್ರು. ವೆಂಕಣ್ಣ ಅಂತ ದಿವಾನ ಮಾಡಿಟ್ಟ ವೃಂದಾವನ ಮಾಡಿಸಿಬಿಟ್ಟಿದ್ದ ರಾಯರಿಗೋಸ್ಕರವಾಗಿ. ಕೊನೆ ತೋರಿಸ್ತೆ, ಅವ್ರು ಹೇಳಿದ್ರು ನನಗೆ ಬೇಡ ಅಂತೇಳಿ, ಇದು ವೃಂದಾವನ ನನಗೆ ಬೇಡ, ಮತ್ತೆ ಯಾವುದು ಬೇಕು ಅಂದ್ರೆ ಒಂದು ಶಿಲೆ ಇದೆ ಅದು ತಂದು ಮಾಡಿಸಿ ಅಂತ ಹೇಳ್ತಾರೆ. ರಾಮದೇವರು ಕೂತಂತ ಶಿಲೆ ಒಂದು, ಆ ಶಿಲೆಯಿಂದ ವೃಂದಾವನ ಆಗಬೇಕು ಅಂತ ಹೇಳಿದರೆ, ರಾಯರ ದಿವ್ಯ ದೃಷ್ಟಿಗೂ ನಿದರ್ಶನ ಇದೆ. ವನವಾಸ ಕಾಲಕ್ಕೆ ರಾಯರ ರಾಘವೇಂದ್ರ ಸಾಕ್ಷಾತ್ ರಾಮದೇವರು ಸಂಚಾರ ಕ್ರಮೇಣ ಬಂದು ಒಂದು ಶಿಲೆ ಮೇಲೆ ಕೂತಿದ್ರು, ಆ ಶಿಲೆ ಇಲ್ಲಿದೆ ಅದರಲ್ಲಿ ವೃಂದಾವನ ಆಗಬೇಕು ಅಂತ ಹೇಳಿದ್ರಂತೆ. ಒಪ್ಪುಗೊತ್ತಾರೆ ಅಂದ್ರೆ ಈ ಸನ್ನಿಧಾನ ಗೊತ್ತಾಯ್ತಾ, ರಾಮದೇವರು ಕೂತು ಶಿಲೆ ದೇವರ ಸನ್ನಿಧಾನ ಬಂತಲ್ಲ ಈಗ. ಆದ್ದರಿಂದ ರಾಮದೇವರು ಸಾಕ್ಷಾತ್ ಮುಟ್ಟಿದ್ದು ಕೂತಿದ್ದು ಶಿಲೆ, ಇದು ಒಂದು ಭಾಗ ಆಯಿತು. ಅದು ಸಾಲದವನ್ನಾಗ ವೃಂದಾವನ ಹೀಗಿರಬೇಕು ಅಂತ ರಾಯರೇ ಹೇಳಿದ್ರಂತೆ. ವೃಂದಾವನ ಹೀಗಿರಬೇಕು, ಮಾಡೆಲ್ ಮಾಡಿಕೊಟ್ಟವರು ಅವರೇ, ಈ ರೀತಿ ವೃಂದಾವನ ಮಾಡಬೇಕು. ಆದ್ದರಿಂದ ಮೋಸ್ಟ್ ಐಡಿಯಲ್ ವೃಂದಾವನ ರಾಯ ವೃಂದಾವನ. ಸಮಾನ ವೃಂದಾವನಗಳನ್ನು ಶಿಷ್ಯರು ಮಾಡಿಬಿಡ್ತಾರೆ, ಅಂದ್ರೆ ತಮ್ಮ ಛಾಯಿಸೋದು. ಆ ಶಿಷ್ಯ ಶ್ರೀಮಂತನ ಏನೋ ಇದ್ರೆ ದೊಡ್ಡ ವೃಂದಾವನ ಮಾಡ್ತಾನೆ, ಇಲ್ಲೋ ಚಿಕ್ಕದು ಮಾಡ್ತಾರೆ, ಅವರವ್ರ ಉಪಕಾರ ಮಾಡ್ತಾರೆ. ರಾಯರು ಆಗಲ್ಲ, ಕರೆಕ್ಟಾಗಿ ತಾವು ಹೀಗೆ ಇರಬೇಕು ಅಂತ ವೃಂದಾವನ ಮಾಡಿಸಿದ್ರು. ಆದ್ದರಿಂದ ಸಿದ್ಧಿ ಬರೋಕ್ಕೆ ಇನ್ನೊಂದು ಕಾರಣ ಆಯಿತು, ಅವರೇ ಮೊದಲೇ ಮುಟ್ಟಿದ್ರು ಆ ವೃಂದಾವನನ, ಫಸ್ಟ್ ತೋರಿಸಿಬಿಟ್ಟಿದ್ರು. ಇನ್ನು ಮೂರನೇ ಕಾರಣ, ವೃಂದಾವನ ಪ್ರವೇಶಕ್ಕಿಂತ ಮುಂಚಿತವಾಗಿ ಅವರು ನೇಪಾಳದಿಂದ 12,000 ಲಕ್ಷ್ಮೀನಾರಾಯಣ ಸಾರಿಗ್ರಾಮ ತರಿಸಿದ್ರಂತೆ. ಇದಕ್ಕೆಲ್ಲ ರೆಕಾರ್ಡ್ ಇದೆ. 12,000 ಸಾರಿಗ್ರಾಮ ತರಿಸಿದ್ರು. ಎಷ್ಟು ಕಷ್ಟ ಲಕ್ಷ್ಮೀನಾರಾಯಣ ಸಾವಿರ ಒಂದು ಸಿಗೋದು ಕಷ್ಟ ಗೊತ್ತಾ? ಲಕ್ಷ್ಮೀನಾರಾಯಣ ಸಾರಿಗ್ರಾಮ ಬಹಳ ರೇರ್ ಅದು. ಒಂದೇ ವರ್ಣದೊಳಗೆ 4 ಚಕ್ರ ಇದ್ರೆ ಅದು ಲಕ್ಷ್ಮೀನಾರಾಯಣ ಸಾರಿಗ್ರಾಮ ಅಂತ ಕರೀತಾರೆ. ಆ ರೀತಿ ಇರೋದು ಭಾರಿ ಕಷ್ಟ. ಎರಡರೂ ಸಾಮಾನ್ಯ ಸಿಗುತ್ತೆ, 4 ಇರೋದು ಭಾರಿ ರೇರ್. ಅದಿದ್ರೆ ಲಕ್ಷ್ಮೀನಾರಾಯಣ ಅಂತಾನೆ ಹೆಸರು. ಅಂಥದ್ದು 12,000 ತರಿಸಿದ್ರು ಅಂದ್ರೆ ಎಷ್ಟು ಆಗಿನ ಕಾಲಕ್ಕೆ ಸೌಲಭ್ಯ ಇತ್ತು, ರಾಯರಿಗೆ ಎಷ್ಟು ಅವರ ಸಾಮರ್ಥ್ಯ ಇತ್ತು ಅಂತ ಗೊತ್ತಾಗುತ್ತೆ. ಅಷ್ಟು ತರಿಸಿ ಅದರಲ್ಲಿ 1,200 ತಾವೇ ಸೆಲೆಕ್ಟ್ ಮಾಡಿದ್ರಂತೆ, ಬೆಸ್ಟ್ ಅಂತ ಹೇಳಿ 1,200 ಸೆಲೆಕ್ಟ್ ಮಾಡಿ ಇದನ್ನು ವೃಂದಾವನದಲ್ಲಿ ಹಾಕಿ ಅಂತ ಕೊಡ್ತಾ, ಅವರೇ ಕೊಡ್ತಾರೆ. ಅಷ್ಟು ವೃಂದಾವನದಲ್ಲಿ ಇದೆ. ಇದೀಗ 1,200 ಸಾರಿ ಲಕ್ಷ್ಮಣ ಸಾರಿಗ್ರಾಮ ಇದೆ. ಒಂದು ಸಾರಿಗ್ರಾಮ ಇದ್ರೇನೆ ಅಷ್ಟು ಸಿದ್ಧಿ ಬರುತ್ತಂತೆ. 12 ಇದ್ರೆ ಕ್ಷೇತ್ರ ಅಂತ ಕರಿಬೇಕಂತ, ಇರೋ ಜಾಗ ಕ್ಷೇತ್ರ ಅಂತ ಅರ್ಥ, ಅದೇ ಒಂದು ಕ್ಷೇತ್ರ. ಅಂಥದ್ದು 1,200 ಎಷ್ಟು ಸಿದ್ಧಿ ಬರಬೇಕು. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಸನ್ನಿಧಾನ ಬರಲ್ಲ, ಕರಿವಾಯ ಸನ್ನಿಧಾನ ಬಂತು. ಸಾರಿಗ್ರಾಮದಿಂದಾಗಿ, ರಾಮದೇವರು ಕೂತಿದ್ದರಿಂದಾಗಿ, ರಾಯರೇ ಎಲ್ಲ ರೀತಿಯಾದ ಮೆಚ್ಚಿದ್ದರಿಂದಾಗಿ ಸನ್ನಿಧಾನ ಬಂತು. ವಾಯುದೇವರ ಸನ್ನಿಧಾನ ಬಂತು. ರಾಯರೊಳಗೆ ಅವ್ರ ಪಾಠ ಪ್ರವಚನ ಮಾಡೋರು, ಗ್ರಂಥ ಬರೆದವರು, ಪಾಠ ಶಿಷ್ಯರನ್ನು ತಯಾರು ಮಾಡಿದವರು, ಅದು ಬಂದೋಯ್ತು. ಆದ್ದರಿಂದ ಸಿದ್ಧಿ ಬರಲಕ್ಕೆ ಕಾರಣವಾಯಿತು. ಆದ್ದರಿಂದ ರಾಘವೇಂದ್ರ ಸ್ತೋತ್ರವನ್ನು ಹೇಳೋದರಿಂದ ಹರಿವಾಯುಗಳು ಪ್ರೀತರಾಗ್ತಾರೆ, ಅದು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಇನ್ನು ರಾಘವ ಸುಮ್ಮನೆ ಓದೋ ಜನ ಇದ್ದಾರೆ ಅಷ್ಟೋತ್ತರ ಅಂತ ಹೇಳಿಬಿಟ್ಟು, ಆದರೆ ಅರ್ಥ ತಿಳ್ಕೊಳ್ಳೋ ಪ್ರಯತ್ನ ಭಾಳ ಜನ ಮಾಡೋದಿಲ್ಲ. ಸರಿಯಾಗಿ ಏನಾದ್ರು ಪ್ರಯತ್ನ ಪಟ್ಟರೆ ರಾಘವೇಂದ್ರ ಸ್ತೋತ್ರದ ಒಂದು ಅಷ್ಟೋತ್ತರ ಕಾರ್ಯಕ್ರಮನೇ ಸಂಸ್ಕೃತ ಕಲೀಲಕ್ಕೂ ಕೂಡ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿಬಿಡುತ್ತದೆ. ರಾಘವೇಂದ್ರ ಮಠ ಅಷ್ಟೇ ಬರಬಾರದು, ಒಂದು ಪಾಠಶಾಲೆ ಕೂಡ ಬರಬೇಕು ಊರಿಗೆ. ಅಷ್ಟು ಸಿದ್ಧಿ ಬರುತ್ತೆ ಅದರಿಂದ. ಊರೂರಿಗೆ ಸಂಸ್ಕೃತ ಪಾಠಶಾಲೆ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡೋಷ್ಟು ಶಕ್ತಿ ಅದರೊಳಗಿದೆ. ಅರ್ಥ ಮಾಡಿಕೊಳ್ಳೋ ಜನಗಳು ಭಾರಿ ಕಡಿಮೆ. ಅದು ಅಷ್ಟೋತ್ತರ ಕೂಡ ಎಷ್ಟು ವಿಚಿತ್ರ ಮಾಡ್ತಾರೆ ಅಂದರೆ, ಸರಿಯಾಗಿ ಗಮನ ಕೊಟ್ಟು ಕೇಳಿದ್ರೆ ಯಾವ ಚೌಕ ಹೇಳ್ತಾರೋ ಗೊತ್ತಾಗೋದಿಲ್ಲ. ಬಟ್ ಆ ರೀತಿ ಒಬ್ಬರು ಸಿಗ್ರೈಸೇ ಆಗೋದಿಲ್ಲ. ಇವರೊಂದು ಹೊರತಾ ಒದರೋದಂತಾರೆ, ಹೆಚ್ಚು ಕಡಿಮೆ ಹೇಳೋದಕ್ಕಿಂತ ಒದರೋದೇ ಜಾಸ್ತಿ. ಬಟ್ ತಕ್ಷಣ ಮುಗಿಸಿಬಿಡ್ಬೇಕಲ್ಲ, ಅಷ್ಟೋತ್ತರ ಅಂತ ಹೇಳಿದ್ರೆ 108 ಆಗಬೇಕಲ್ಲ. ಆದರೂ ಅನೇಕ ಪ್ಲಾನ್ ಮಾಡ್ತಾರೆ. ಮತ್ತೆ ಯಾವ ರೀತಿ ಪ್ಲಾನ್ ಮಾಡ್ತಾರೋ ಗೊತ್ತಾ? ಫಲಶ್ರುತಿ ತೆಗೆದಾಕ್ಬಿಡ್ತಾರೆ, ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ. ಅಷ್ಟು ಅಶ್ಲೋಕ ಉಳಿತಲ್ಲೀಗ ಅದನ್ನು ಉಳಿಸಿಬಿಡ್ತಾರೆ, ಫಾಸ್ಟಾಗಿ ಬೇರೆ ಹೇಳ್ತಾರೆ. ಹೀಗೆ ಮಾಡಿಬಿಟ್ಟು ಅದನ್ನು ಇಷ್ಟು ಅಷ್ಟು 1.5 ಗಂಟೆ ಮುಗಿಸಿ 2 ಗಂಟೆ ಮುಗಿಸಿ ಅಂತ ಪ್ಲಾನ್ ಮಾಡ್ತಾರೆ. ಹಾಗೆಲ್ಲ ಮಾಡಬಾರ್ದು. ಸರಿಯಾಗಿ ಪ್ಲಾನ್ ಮಾಡಿ ಕೇಳೋರಿಗೆ ಅದು ಕಿವಿಯಲ್ಲಿ ಬೀಳಬೇಕು. ಮಂತ್ರಗಳ ಎಫೆಕ್ಟ್ ಬರಬೇಕಾದ್ರೆ ಕೇಳೋರಿಗೆ ಕಿವಿಯಲ್ಲಿ ಬೀಳಬೇಕು. ಇವತ್ತು ಟಿವಿ ಸುರಿಸೋ ಇದು ನೋಡ್ತೀರಿ, ಯಾರೋ ನೋಡ್ತಾರಾ? ಕ್ಲಾರಿಟಿ ಇದ್ರೆ ಮಾತ್ರ ನೋಡ್ತಾರೆ. ಫಿಗರ್ ಕ್ಲಾರಿಟಿ ಕ್ಲಾರಿಟಿ ಬೇಕು, ಆ ವಾಯ್ಸ್ ಕ್ಲಾರಿಟಿ ಬೇಕು. ಅವಾಗ ಇನ್ವಾಲ್ವ್ಮೆಂಟ್ ಬರೋ ಹಾಗೆ, ಸುಮ್ಮನೆ ಇದ್ದರೆ ಇನ್ವಾಲ್ವ್ಮೆಂಟ್ ಬರೋದಿಲ್ಲ. ಅಷ್ಟೋತ್ತರ ಸರಿಯಾಗಿ ಮಾಡಿದರೆ ಒಳ್ಳೆ ಸಿದ್ಧಿ ಬರುತ್ತೆ. ಆ ಸಿದ್ಧಿ ನಮಗೆ ಇಹಪರ ಎರಡಕ್ಕೂ ಸಾಧನವಾಗುತ್ತೆ. ಆದ್ದರಿಂದ ಅರ್ಥ ಮಾಡುವ ಪ್ರಯತ್ನ ಪಟ್ಟರೆ ರಾಯರ ಚಿತ್ರ ಅಲ್ಲಿ ಗೊತ್ತಾಗುತ್ತೆ. ರಾಯರ ಚಿತ್ರ ಹೇಗೆ ಕೊಡ್ತಾರೆ ನೋಡಿ. ಅದರೊಳಗೆ ಶ್ರೀ ರಾಘವೇಂದ್ರ ಸಕಲ ಪ್ರದಾತ ಸ್ವಪಾದ ಕಂಜ ದ್ವಯಭಕ್ತಿ ಮಧ್ಯ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪಾದಕಮರಗಳಲ್ಲಿ ಭಕ್ತಿ ಮಾಡ್ತಕ್ಕಂಥವರಿಗೆ ಎಲ್ಲವನ್ನೂ ಕೊಡ್ತಾರೆ. ಭವ್ಯ ಸ್ವರೂಪ, ಒಳ್ಳೆ ಮೆಜೆಸ್ಟಿಕ್ ಪರ್ಸನಾಲಿಟಿ ರಾಯರು. ಒಳ್ಳೆ ಗಂಭೀರವಾದಂತಹ ಇದು ಅದು ಚಿಂತನೆ ಮಾಡಬೇಕು. ಯಾಕೆಂದ್ರೆ ಅವರು ಧ್ಯಾನವಾಣಕ್ಕೆ ಬರೋದಿಲ್ಲ. ಅವರ ದೇಹ ಹೇಗಿತ್ತು ಅಂದರೆ ಭವ್ಯ ಸ್ವರೂಪರು. ನೋಡ್ತಿರ್ಲಿಕ್ಕೆ ಗೌರವ ಬರಬೇಕು ಜನಗಳಿಗೆ. ಆ ಎತ್ತರ, ಆ ಒಂದು ರೀತಿ, ಗುರುಗಳಿಗೆ ಲಕ್ಷಣ ಅಂತ ಇರ್ತದೆ. ದ್ವಾತ್ರಿಂಶ ಲಕ್ಷಣ ಇದ್ದು ಬಿಟ್ಟರೆ ಅವ್ರ 100% ಗುರುಗಳು. ಅದಿರೋದು ವಾಯುದೇವರಿಗೆ, ಬ್ರಹ್ಮವಾಯಿಗಳು ಬೇರೆಯವರಿಗೆಲ್ಲ ಇರೋದಿಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ. ಆದರೆ ಮಿನಿಮಮ್ 26 ಇದ್ರೆ ಭಾರಿ ಶ್ರೇಷ್ಠ ಅಂತ ಹೇಳ್ತಾರೆ. ರಾಯರು ಬಹಳ ಲಕ್ಷಣ ಭರಿತವಾದ ಶರೀರ, ರಾಘವೇಂದ್ರ ಇದರ ಒಡನೆ ಮಾಡ್ತಾರೆ. ಭವ್ಯಸ್ವರೂಪ ಭವದುಃಖತೂಲ ಸಂಘಾಗ್ನಿಚರ್ಯ, ಭವದುಃಖತೂಲ ಸಂಘಾಗ್ನಿಚರ್ಯ. ತೂಲ ಅಂದರೆ ಹತ್ತಿ, ಭವದುಃಖ ಅಂದರೆ ಸಂಸಾರದ ದುಃಖ. ಸಂಸಾರ ದುಃಖ ಅಂತಕ್ಕಂಥ ಹತ್ತಿಯ ರಾಶಿಗೆ ಅಗ್ನಿಚರ್ಯ ಬೆಂಕಿಯಂತೆ ಇದ್ದಾರೆ, ಸುಟ್ಟು ಬುದೆ ಮಾಡಿಬಿಡ್ತಾರೆ ಅಂತ. ಸಂಸಾರ ದುಃಖಗಳನ್ನು ಅವ್ರು ನೋಡ್ತಿರ್ಲಿಕ್ಕೆ ನಾವು ಕಳ್ಕೊಂಡ್ಬಿಡ್ಬೋದು ಅಂತ ಒಂದು ಎಫೆಕ್ಟ್ ಅವ್ರು ಕ್ರಿಯೇಟ್ ಮಾಡ್ತಾರೆ ಅಂತ ಅರ್ಥ. ಮತ್ತೆ ಹೇಳ್ತಾರೆ, ಅಘಾದ್ರಿ ಸಂಭೇದನ ದೃಷ್ಟಿವಜ್ರ, ಅಘ ಅದ್ರಿ ಸಂಭೇದನ ದೃಷ್ಟಿವಜ್ರ. ಪದ ನೋಡಿ, ಅಘ ಅಂದರೆ ಪಾಪಗಳು, ಅದ್ರಿ ಅಂದರೆ ಬೆಟ್ಟ, ಅದನ್ನು ಸಂಭೇದನ ಪೂರ್ತಿ ಪೀಸ್ ಪೀಸ್ ಮಾಡಲಿಕ್ಕೆ ದೃಷ್ಟಿವಜ್ರ ಸಮರ್ಥವಾದಂತಹ ಕಣ್ಣು ಎಂಬ ನೋಟ ಎಂಬ ವಜ್ರವನ್ನು ಹೊಂದಿದವರು. ಅರ್ಥ ಮಾಡಿಕೊಳ್ಳಿ, ದೊಡ್ಡ ಪಾಪದ ರಾಶಿ ಅನ್ನೋ ಬೆಟ್ಟ ಇದೆ, ನಮ್ಮನ್ನು ಕಾಡ್ತಾ ಇದೆ, ಅದನ್ನು ಪುಡಿ ಮಾಡಬೇಕೀಗ. ರಾಯರ್ ನೋಡಿಬಿಟ್ರೆ ಪುಡಿ ಆಗುತ್ತಂತ. ಹೇಗೆ ಪುಡಿ ಆಗುತ್ತೆ ಗೊತ್ತೇನು? ಬೆಟ್ಟನ ವಜ್ರದಿಂದ ಹೊಡೆದ್ರೆ ಹಾಗೆ ಅಂತ ಹೇಳ್ತಾರೆ. ಕಲ್ಲು ವಜ್ರದಿಂದ ಹೊಡೆದ್ರೆ ಪೀಸ್ ಪೀಸ್ ಆಗಿಬಿಡುತ್ತೆ. ಆಗ ಅದ್ರಿ ಸಂಭೇದನ ದೃಷ್ಟಿವಜ್ರ, ಪಾಪ ಎಂಬ ಬೆಟ್ಟವನ್ನು ಪುಡಿ ಮಾಡುವ ವಿಷಯದಲ್ಲಿ ನೋಟವನ್ನೇ ವಜ್ರಾಯುಧವನ್ನಾಗಿ ಹೊಂದಿರತಕ್ಕಂತಹ, ಇದು ರಾಯರ ವೈಶಿಷ್ಟ್ಯ. ಅವ್ರು ನೋಡಿದರೆ ಸಾಕು, ನಮ್ಮ ಪಾಪಗಳು ಹೊರಟೋಗ್ಬಿಡುತ್ತೆ. ನಮ್ಮ ಯಾವುದೇ ಒಂದು ಸಾಧನೆಗೆ ಅಡ್ಡಿ ಯಾವುದು ಗೊತ್ತಾ? ಪಾಪಗಳು ಅಡ್ಡಿಯಾಗಿರುತ್ತೆ. ಪಾಪಗಳು ಹೋಗ್ತಾ ಒಳ್ಳೆ ಫಾಸ್ಟಾಗಿ ಹೋಗ್ತಿರುತ್ತೆ ವೆಹಿಕಲ್ಲು, ಯಾವುದೋ ಒಂದು ಅಡ್ಡ ಕಲ್ಲು ಬಂದರೆ ನಿಂತು ಬಿಡುತ್ತೆ, ಅದು ತೆಗೆದ ತಕ್ಷಣ ಬತ್ತು ಮುಂದೆ ಹೋಗುತ್ತೆ. ಇದು ಪದ್ಧತಿ. ಸೊ ನಮ್ಮ ಸಾಧನೆಗೆ ಅಡ್ಡಿ ಬರೋದು ಪಾಪಗಳು ಅಂತಕ್ಕ ಬೆಟ್ಟ. ಇವ ರೋಡ್ ಬ್ರೇಕರ್ಸ್ ಅಲ್ಲ, ಹಂಪುಗಳಲ್ಲ. ಹಂಪಾದರೆ ಅಡ್ಜಸ್ಟ್ ಮಾಡೋದು, ಬೆಟ್ಟ ಬಂದರೆ ಅಡ್ಜಸ್ಟ್ ಮಾಡಿ ಆಕ್ಸಿಡೆಂಟ್ ಆಗುತ್ತೆ ಅಷ್ಟೇ. ಅಷ್ಟು ಪಾಪ ಮಾಡಿಬಿಟ್ಟಿದ್ದೇವೆ ಈಗ, ಅದೆಲ್ಲ ಬ್ಲಾಸ್ಟ್ ಆಗಬೇಕು. ಯಾವಾಗುತ್ತೆ? ರಾಯರು ನೋಡಿಬಿಟ್ರೆ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ರಾಯರು ನಮ್ಮನ್ನು ನೋಡಿದರೆ ನಮ್ಮ ಪಾಪನೂ ಕಾಣುತ್ತಲ್ಲ. ಕೆಲವರು ನೋಡಿದ್ರೆ ಇವರೇ ಬ್ಲಾಸ್ಟ್ ಆಗಿಬಿಡ್ತಾರೆ. ಆ ರೀತಿ ನೋಡಬಾರ್ದು. ಮತ್ತೆ ಪಾಪ ಬ್ಲಾಸ್ಟ್ ಆಗಬೇಕು ಹೊರತು ಡಾಕ್ಟರ್ ಇರ್ತಾರೆ. ರೋಗಿನೇ ಕೊಂದುಬಿಟ್ರೆ ರೋಗ ಕೊಲ್ಲಬೇಕು, ರೋಗಿನ ಕೊಲ್ಲಬಾರ್ದು ಡಾಕ್ಟರು. ರೋಗನ ಪೂರ್ತಿ ಡೆಸ್ಟ್ರಾಯ್ ಮಾಡಿಬಿಡ್ಬೇಕು. ಆ ಥರ ಇವರು ಪಾಪಗಳ ರಾಶಿಯನ್ನು ಸುಟ್ಟು ಬೂದಿ ಮಾಡಿಬಿಡ್ತಾರೆ. ಯಾವುದೋ ಅವ್ರ ವ್ಯಕ್ತಿತ್ವದ ಪರಿಚಯ. ಅಗಾದ್ರ ಸಂಭೇದನ ದೃಷ್ಟಿವಜ್ರಹ. ಮತ್ತೆ ಹೇಳ್ತಾರೆ, ವಾಗ್ವೈಖರಿ ನಿರ್ಜಿತ ಭವ್ಯಶೇಷ. ಹೇಗೆ ಮಾತಾಡ್ತಿದ್ದು ರಾಯರು ಅಂತ ಹೇಳ್ತಾರೆ. ಇದೆಲ್ಲ ಅವರ ಗುಣಗಳನ್ನು ಬಿಂಬಿಸ್ತಕ್ಕಂಥ ಮಾತುಗಳು. ವಾಗ್ವೈಖರಿ ನಿರ್ಜಿತ ಭವ್ಯಶೇಷ. ವಾಗ್ವೈಖರಿ, ತಮ್ಮ ವಾಗ್ವೈಖರಿಯಿಂದ ಶೇಷದಿಂದ ಮೀರಿಸಿದವರು. ಇದು ಅತಿಶಯೋಕ್ತಿ ಅಲಂಕಾರ ಆದವಂತು. ಅದು ಶೇಷದೇವರು ಮಾತಾಡೋದ್ರಲ್ಲಿ ಭಾರಿ ನಿಸ್ಸೀಮರಂತೆ. ಅದು 1000 ಮುಖ ಅವರಿಗೆ, 2000 ನಾಲಿಗೆ. ಎಷ್ಟು ಚೆನ್ನಾಗಿ ಮಾತಾಡ್ಬೋದು ಅವರು. ಅವರು ಮೀರಿಸಿಬಿಟ್ಟಿದ್ದಾರೆ. ಹಾ ಅರ್ಥ ಅಲ್ಲ, ಅದಕ್ಕೆ ನಮಗೆ ಅರ್ಥವಾಗಲಿಕ್ಕೆ ಹೇಳ್ತಾರೆ. ಶೇಷದೇವರು ಒಳ್ಳೆ ವ್ಯಾಖ್ಯಾನ ಕೋವಿದರಾದ್ದರಿಂದ ಶೇಷದೇವರನ್ನು ಮೆಚ್ಚಿಸಿಬಿಟ್ಟು ಅವರ ಸನ್ನಿಧಾನ ಇಟ್ಟುಕೊಂಡು ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ ರಾಯರು. ಅದಕ್ಕೆ ಟೀಕಾ ಟಿಪ್ಪಣಿ ಬರೀಬೇಕಾದ್ರೆ ಎಲ್ಲರಿಗೂ ಸಾಧ್ಯ ಇಲ್ಲ. ವಿಶೇಷವಾದಂಥ ಶೇಷದೇವರ ಅನುಗ್ರಹ ಇಲ್ಲದೆ ಹೋದರೆ ಬೆಲ್ಲಕ್ಕೆ ಬರೋದಿಲ್ಲ. ಹಾಗಿದ್ದಾರೆ. ಅದು ಕಾವ್ಯ. ಫ್ಯಾಕ್ಟ್ ಏನು ಅಂದರೆ, ಒಬ್ಬ ಇದ್ದಂತೆ ಪಂಡಿತ ಇದ್ದಂತೆ ಒಬ್ಬನು, ಶೇಷ ಅಂತ ಒಬ್ಬ ಪಂಡಿತ ವಾಕ್ಯಾರ್ಥಕ್ಕೆ ಬಂದಿದ್ದ ರಾಯರ ಜೊತೆಗೆ. ಇವರೇನು ಮಾಡಿದರು? ವಾಗ್ವೈಖರಿ ನಿಜಿತ ಭವ್ಯ ಶೇಷ. ತಮ್ಮ ವಾಕ್ ಕೌಶಲದಿಂದ ಆ ಶೇಷ ಪಂಡಿತರು ಸೋಲಿಸಿಬಿಟ್ರು. ಅಂದರೆ ವಾದ ವೈಖರಿ ಅವರು. ರಾಘವೇಂದ್ರ ಸ್ವಾಮಿಗಳು ಒಳ್ಳೆಯ ವಾದ ಕೋವಿದರಾದ್ದರಿಂದ ಎಂತೆಂಥ ಅವರು ಬ್ಯಾಂಗ್ಳೂರ್ ಜನ ಗೊತ್ತಿರೋದಿಲ್ಲ. 20 ರಾಘವೇಂದ್ರ ಸ್ವಾಮಿಗಳಿಗೆ ಅಷ್ಟೇ, ಇನ್ನೂ ಕೂಡ ಸನ್ಯಾಸ ತಗೊಂಡಿರೋದಿಲ್ಲ. ವೆಂಕಟನಾಥ ಅಂತ ಅವ್ರ ಹೆಸರು. ದೊಡ್ಡ ಪಂಡಿತರ ಮಂಡಳಿ ವಾಕ್ಯಾರ್ಥಕ್ಕೆ ಬರುತ್ತೆ ಅವ್ರ ಜೊತೆಗೆ. ತಂಜಾವೂರಿನಲ್ಲಿ ಕುಂಭಕೋಣದಲ್ಲಿ ದೊಡ್ಡ ವಾಕ್ಯಾರ್ಥ ನಡೆಯಿತು. ಯಜ್ಞನಾರಾಯಣ ದೀಕ್ಷಿತ ಅಂತ ಒಬ್ಬ ಭಾರಿ ಪ್ರಕಾಂಡ ಪಂಡಿತ, ಮೀಮಾಂಸಾದ ಅನೇಕ ಶಾ ಪಂಡಿತ, ಸೀನಿಯರ್ ಮೋಸ್ಟ್ ಅವನು, 60-70 ದಾಟಿದವನು. ಅವನ ಹಿಂದೆ ಶಿಷ್ಯರ ವೃಂದ, ಸುರೇಂದ್ರ ಸ್ವಾಮಿಗಳು ಬರ್ತಾರೆ. ರಾಯರು 20 ಅಷ್ಟು ವೆಂಕಟನಾಥರಿಗೆ ವಾಕ್ಯಾರ್ಥ ನಡೆಯುತ್ತೆ. ಸುಲಭ ಸುಡಿಸಾಕ್ಬಿಟ್ಟರೆ ಅಕ್ಷರಗಳನ್ನು ಕೂಡ ಭಾರಿ ಆಶ್ಚರ್ಯಪಟ್ಟು ಬಿಡ್ತಾರೆ. ಎಷ್ಟು ಯಂಗ್ ಬಾಯ ಆ ಲೆಕ್ಕದಲ್ಲಿ ಅವನು. ಇಡೀ ಪಂಡಿತ ಮಂಡಳಿ ಗೆದ್ದು ಬಿಟ್ರಲ್ಲ. ವಾಗ್ವೈಖರಿ ನಿಜಿತ ಭವ್ಯ ಶೇಷ. ರಾಯರ ಆ್ಯಂಗಲ್ಲ ನಮಗೆ ಗೊತ್ತೇ ಇರೋದಿಲ್ಲ. ಅಷ್ಟೋತ್ತರ ಮಾಡಬೇಕಾದ್ರೆ ಪ್ರತಿ ಪದನ ನೋಡ್ತಾ ನೋಡ್ತಾ ಹೋಗಿಬಿಟ್ರೆ ರಾಯರ ಚಿತ್ರ ಕಣ್ಮುಂದೆ ನಿಂತಾಗ 100 ಸರ್ತಿ ಹೇಳೋ ಹೊತ್ತಿಗೆ ಎಷ್ಟು ಕ್ಲಾರಿಟಿ ಬರಬೇಕು ಗೊತ್ತಾ? ಇವ್ರಿಗೆ ಏನೇನೂ ಬಂದಿರೋದಿಲ್ಲ. ಕಾರಣ ಅಂದರೆ ಅರ್ಥ ಮಾಡಿಕೊಳ್ಳೋ ಯೋಚನೆ ಕೂಡ ಅವರಿಗಿಲ್ಲ. ಫಸ್ಟು ಅರ್ಥ ಮಾಡಿಕೊಳ್ಬೇಕು ಅನಿಸಿದರೆ ಏನಾದರೂ ಮಾಡ್ತಾರೆ, ಅದು ಕೂಡ ಇಲ್ಲ. ಹಾಗೆ ಫಲ ಕೊಡುತ್ತೆ, ಯಾಕೆ ಅರ್ಥ ಮಾಡ್ಕೋಬೇಕು? ಆ ಥರ ಹಾಗೆ ಫಲ ಕೊಡುತ್ತೆ ನಿಜ. ಹಾಗೆ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಇಷ್ಟು ಫಲ ಕೊಡುತ್ತಲ್ಲ, ಅರ್ಥ ಮಾಡಿಕೊಂಡು ಎಷ್ಟು ಫಲ ಕೊಡುತ್ತೆ ಆ ಥರ ಯಾಕೆ ಯೋಚನೆ ಮಾಡಬಾರ್ದು? ಅರ್ಥ ಮಾಡಿಕೊಳ್ಳದೆ ಹೋದರೆ ಎಷ್ಟೋ ಜನ ತಪ್ಪು 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 ಹೇಳ್ತಿರ್ತಾರೆ. ಇವತ್ತು ಉದಾಹರಣೆಗೆ, ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ ಅಂತ ಹೇಳ್ತಾರೆ ಬಹಳ ಜನ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಯಾಕೆ ಧೇನು ಅಂತ ಪದ ಕೇಳಿದ್ದಾರಲ್ಲ, ತಪ್ಪ್ರಿಂಟ್ ಆಗಿರೋ ಧೇನವೇ ಅಂತ ಹೇಳೋದಿಲ್ಲ, ಧೇನುವೇ ಅಂತ ಮಾಡ್ತಾರೆ. ಅದನ್ನು ಕನ್ನಡಕ್ಕೆ ಅಡ್ಜಸ್ಟ್ ಮಾಡಿಬಿಡ್ತಾರೆ. ಧೇನುವೇ ಸರಿ ಹೋಗುತ್ತಲ್ಲ ಕನ್ನಡಕ್ಕೆ. ಸಂಸ್ಕೃತ ಅದು ಧೇನುವೇ ಆಗ ಧೇನವೇ ಅಂತಲೇ ಆಗೋಗ್ತದೆ. ಗುರು ಶಬ್ದದ ಗುರವೇ ನಡೆಯುತ್ತಲ್ಲ. ಈ ಸಿನಿಮಾ ನಾಟಕದಲ್ಲಂತೂ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮಾಡಿಬಿಡ್ತಾರೆ. ಗುರುವೇ ಆಗೋದಿಲ್ಲ, ಅದು ಗುರವೇ ನಮಃ ಆಗಬೇಕದು. ಇವರು ಗುರುವೇ ನಮಃ, ಅವನು ಪಾಹಿತ್ಯ ಪದವನು ಹಾಗೆ ಇರ್ತಾರೆ, ಇವರು ಹಾಗೆ ಇರ್ತಾರೆ. ಕೇಳೋರಂತೂ ಆ್ಯಕ್ಚುಲಿ ಅಲ್ಲ ತರ್ಡ್ ಕ್ಲಾಸ್ ಇರ್ತಾರೆ, ಅದರಿಂದ ತಪ್ಪು ತಪ್ಪು ಹೇಳಿಬಿಡ್ತಾರೆ. ಯಾತಕ್ಕೆ ಹೇಳಿದೆ ಅಂದರೆ ಈ ತಪ್ಪುಗಳನ್ನು ಮಾಡ್ತಾರೆ. ಇಂಥ ತಪ್ಪಿಗೆ ಎಷ್ಟು ಫಲ ಕೊಡಬೇಕಾದ ರಾಯರು ನಿಜವಾಗಲೂ ಸರಿ ಹೇಳಿದ್ರೆ ಎಷ್ಟು ಫಲ ಕೊಡ್ಬೋದು ಯೋಚನೆ ಮಾಡಿ. ಆ ದೃಷ್ಟಿಯಿಂದ ರಾಘವೇಂದ್ರ ಸ್ತೋತ್ರ ಸಂಸ್ಕೃತ ಭಾಷೆಯನ್ನು ಕಲಿಯಲಿಕ್ಕೆ ಒಂದು ಮಾರ್ಗವನ್ನಾಗಿ ಮಾಡಬೇಕು ನಾವು. ಜೊತೆಗೆ ಶಾಸ್ತ್ರದಲ್ಲಿ ಪ್ರಾವೀಣ್ಯ ಪಡೆಯಲಿಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕು. ಮತ್ತೆ ಹೇಳ್ತಾರೆ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನೋ ವಿದ್ಯತೆ. ತುಂಬ ವಿದ್ಯಾವಂತ ರಾಯರು, ಇದು ಇನ್ನೊಂದು ಮುಖ ರಾಯರು. ಒಂದು ಕಡೆಗೆ ನೋಡೋದಕ್ಕೆ ಭವ್ಯ ಸ್ವರೂಪ, ಅವರ ಕಣ್ಣು ಹೇಗಿತ್ತೋ ಅಗಾದ್ರ ಸಂಭೇದರ ದೃಷ್ಟಿ ವಜ್ರ, ಅವ್ರ ಮಾತು ಹೇಗಿತ್ತೋ ಎಂಥ ಪಂಡಿತನ್ನು ಸೋಲಿಸಿಬಿಡ್ತಾ ಇತ್ತು. ಮತ್ತೆ ಅವ್ರು ಎಷ್ಟು ಓದಿದ್ರು ಅಂದರೆ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನೋ ವಿದ್ಯತೆ. ಸರ್ವವಿದ್ಯಾ ಪ್ರವೀಣರು ಇಷ್ಟಿಲ್ಲಿ ಹೇಳ್ತಾರೆ. ಈ ರಾಘವೇಂದ್ರ ಸ್ತೋತ್ರ ಬರೆದ ಅಪ್ಪಣಾಚಾರ್ಯರೇನೇ ಮಂಗಲಾಷ್ಟಕನು ಬರೆದಿದ್ದಾರೆ, ರಾಘವೇಂದ್ರ ಮಂಗಲಾಷ್ಟಕ ಅಂತ ಬರೀತಾರೆ. ಅಲ್ಲಿ ಏನು ಓದಿದ್ರು ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತ ಮೂರು ರೀತಿ ಎಷ್ಟು ಓದಿದ್ರು ಅಂತ ಗೊತ್ತಾಗುತ್ತೆ. ಇಷ್ಟು ದೊಡ್ಡ ಜ್ಞಾನಿಗಳಾಗಿದ್ದಕ್ಕೆ ಅಷ್ಟು ಪೂಜ್ಯರಾಗಿದ್ದಾರೆ ಅಂತ. ಅಷ್ಟು ಒಂದೊಂದು ಸಬ್ಜೆಕ್ಟ್ನಲ್ಲಿ ಇದಾಗೋದು ಕಷ್ಟ, ಎಲ್ಲ ಸಬ್ಜೆಕ್ಟಲ್ಲೂ ಪಾರಂಗತಃ ಅಂದರೆ ಅಲ್ಟಿಮೇಟ್ ಅನ್ನೋಷ್ಟು ಜ್ಞಾನ ಪಡೆದಿದ್ರಂತೆ. ಇದು ಬಹಳ ದೊಡ್ಡದು. ಇದು ರಾಘವೇಂದ್ರ ಸ್ವಾಮಿಗಳ ಹಿರಿಮೆಗೆ ದೊಡ್ಡ ಕಾರಣ ಜ್ಞಾನ. ಅದನ್ನು ಮರ್ತಿ ಯೋಚನೆ ಮಾಡ್ತೀವಿ. ಪವಾಡ ಪುರುಷ ಎಲ್ಲ ಇದ್ದಾರಲ್ಲ ಬಾಬಾಗಳು, ಮೈನಸ್ ಜ್ಞಾನ ಅವ್ರು ಮಾಡ್ತಾರೆ ಎಲ್ಲ ಕೂಡ. ಜ್ಞಾನದ ವಿಚಾರ ಬಂದರೆ ಅವ್ರು ಮಾತೇ ಎತ್ತೋದಿಲ್ಲ, ಜ್ಞಾನದ ಹೆಸರೇ ಇಲ್ಲ, ಬರೀ ಪವಾಡಗಳಿಂದ ಅಟ್ರಾಕ್ಟ್ ಮಾಡ್ತಾರೆ. ರಾಯರದ ಅದಲ್ಲ, ಬೇಸಿಕಲಿ ಅವರು ಜ್ಞಾನಿಗಳು. ಇವತ್ತು ಯಾರೋ ಒಬ್ಬನು ಪೂಜೆ ಕೊಡ್ತಾನೆ, ಇವತ್ತು ಸೈಂಟಿಸ್ಟ್ ಮಾಡ್ತಾನೆ, ಅದಕ್ಕೆ ಸೈನ್ಸಿಗೆ ಒಂದು ರೂಲ್ಸ್ ಇದೆ, ಅದಕ್ಕೊಂದು ಫಸ್ಟ್ ಕ್ಲಾಸ್ ಥಿಯರಿ ಇದೆ, ಅದ್ರ ಪ್ರಕಾರ ಮಾಡ್ತಾರೆ. ಇವತ್ತು ರಾಘವೇಂದ್ರ ಸ್ವಾಮಿಗಳು ಪವಾಡಗಳೆಲ್ಲ ಇವರು ಮಾಡೋ ಪವಾಡಗಳಿದ್ದಾಗಲ್ಲ, ಅವೆಲ್ಲ ಸ್ಪಿರಿಚುಯಲಿ ಸ್ಪಿರಿ ಫರ್ಮ್ ಆಗಿರೋ ಪವಾಡಗಳು. ಫಿಲಸಾಫಿಕಲ್ ಪವಾಡಗಳೆಲ್ಲ ಅವು ಸೈಂಟಿಫಿಕ್ ಅವು. ಆದರೆ ಇವೆಲ್ಲ ಇಂದ್ರಜಾಲ ಮಹೇಂದ್ರಜಾಲ ಬೇರೆ. ಇನ್ನು ಇದಕ್ಕೆ ನಾನು 100 ರೂಪಾಯಿ ನೋಟು ತೋರಿಸ್ಬಿಡ್ತಾನೆ, 10 ರೂಪಾಯಿ ಕೊಡಿ ನಮ್ಮನ್ನು ಕೇಳ್ತಾನೆ. ಅವನು ತೋರಿಸೋದು 100 ರೂಪಾಯಿ ನೋಟು 1000 ರೂಪಾಯಿ ನೋಟು, ಆಮೇಲೆ ಎಲ್ಲ ಬಟ್ಟೆ ಹೇಳ್ಕೊಬಂದು 10 ರೂಪಾಯಿ ಇಸ್ಕೊಂಡು 100 ರೂಪಾಯಿ ಹೋಗಿಬಿಡ್ತಾನೆ. ಅಂದರೆ ಅದು ಬೆಲೆ ಇಲ್ಲ ಅಂತ ಅವನೇ ಒಪ್ಕೊಂಡಾಗಾಯ್ತು. ಅದು ನಿಜವಾದ 1000 ರೂಪಾಯಿ ನಮ್ಮನ್ನೇ ಕೇಳ್ತಿದ್ದ ಅವನು, 1000 ರೂಪಾಯಿ ಅಲ್ಲ ಅದು, ನಮಗೆ ತೋರಿಸ್ತೇ ಅಷ್ಟೇನೆ. ಇದರ ಇಂದ್ರಜಾಲ ಮಹೇಂದ್ರಜಾಲ ಅಂತ ಕರೀತಾರೆ. ಇವತ್ತು ಆಧುನಿಕರ ತುಂಬ ಪವಾಡ ಪುರುಷರೆಲ್ಲ ಇದನ್ನು ಮಾಡಿ ಅವರು ಕಮರ್ಷಿಯಲ್ ಮಾಡಿ ದುಡ್ಡು ಮಾಡ್ಕೊಂಡ್ಬಿಡ್ತಾರೆ. ರಾಯರದಲ್ಲ ಅದು, ಸ್ಪಿರಿಚುಯಲಿ ಓರಿಯೆಂಟೆಡ್ ಆದ್ದರಿಂದ ಅದು ಮೋಸ ವಂಚನೆ ಹೆಸರೇ ಇಲ್ಲ. ಈ ಮಂತ್ರ ಹೇಳಿದರೆ ಈ ಸಿದ್ಧಿ ಬರುತ್ತೆ. ಆಚಾರ್ಯ ತಂತ್ರಸಾರದಲ್ಲಿ ಹೇಳ್ತಾರೆ, ಪ್ರತಿಯೊಂದು ಸಿದ್ಧಿಗೂ ಕೂಡ ವಿಜ್ಞಾನದಲ್ಲಿ ಹೇಗೊಂದು ಮಾರ್ಗ ಇದೆಯೋ ತತ್ವಜ್ಞಾನದ ಮಾರ್ಗ ಇದೆ. ಇಂದು ಮಳೆ ಬರಬೇಕಾ ಈ ಮಂತ್ರ ಹೇಳಿ, ಬೆಳೆ ಬರಬೇಕಾ ಈ ಮಂತ್ರ ಹೇಳಿ, ಮಳೆ ನಿಲ್ಲಬೇಕಾ ಈ ಮಂತ್ರ ಹೇಳಿ, ನೋಡಿ ಕರೆಂಟ್ ಬರಬೇಕಾ ಸ್ವಿಚ್ ಹಾಕಿ, ಹೀಗೆ ನ್ಯಾಪ ಆಗುತ್ತೆ. ಸೈನ್ಸ್ ತಾನೇ ಇದು. ಈ ಸ್ವಿಚ್ ಹಾಕಿದರೆ ಫ್ಯಾನು, ಈ ಸ್ವಿಚ್ ಹಾಕಿದರೆ ಟ್ಯೂಬು, ಈ ಸ್ವಿಚ್ ಹಾಕಿದರೆ ಲೈಟು ಅಂತ ಹೇಗೆ ಹೇಳ್ತೇವೋ ಈ ಕಸಿಗೆ ಬಂದು ಈ ಮಂತ್ರ ಹೇಳಿ ಅಂತ ಹೇಳ್ತಾರೆ. ಎಷ್ಟು ಸೈನ್ಸ್ ಗೊತ್ತಾ ಅದು, ಚೇಂಜ್ ಮಾಡಕ್ಕೆ ಬರೋದು ಅಷ್ಟು ಕರೆಕ್ಟಾಗಿ ಹೇಳ್ತಾರೆ. ತಂತ್ರಸಾರ ಸಂಗ್ರಹ ಅಂದರೆ ಮಂತ್ರಗಳ ಒಂದು ನಿಧಿ ಅದು. ನಮ್ಮ ಜನ ಗೊತ್ತೇ ಇಲ್ಲ ಅದೆಲ್ಲ ಕೂಡ. ನೀವು ಹುಡುಗರು ಅರ್ಥ ಮಾಡ್ಕೋಬೇಕದನ್ನ, ಸರಿಯಾಗಿ ಗಾಯತ್ರಿ ಮಂತ್ರ ಹೇಳ್ತಾ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಿದರೆ ವಂಡರ್ಸ್ ಮಾಡಬಹುದು. ರಾಯರಿಗೆ ಅದೆಲ್ಲ ಗೊತ್ತಿತ್ತು, ಆದ್ದರಿಂದನೇ ಬೇಕಾದಷ್ಟು ಕೆಲಸ ಮಾಡ್ತಿದ್ರು. ವಾದಿರಾಜರು ರಾಯರಂಥವರೆಲ್ಲ ಅವ್ರು ಮಾಡಿದ ಪವಾಟಗಳೆಲ್ಲ ಪ್ಯೂರ್ಲಿ ಫಿಲಾಸಫಿಕಲ್, ಪ್ಯೂರ್ಲಿ ಸ್ಪಿರಿಚುಯಲ್, ಮೋಸಗಿಸೋದು ಹೆಸರು ಕೂಡ ಅದರೊಳಗಿಲ್ಲ ಅಂತ ಪರ್ಫೆಕ್ಟ್ ಮಾಡಿದ್ದಾರೆ. ಆದ್ದರಿಂದ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಇಷ್ಟೆಲ್ಲದ ಜೊತೆ ಗುರುಗಳಿಗೆ ಯಾವಾಗಲೂ ಏನು ಬೇಕು ಗೊತ್ತೇನೋ, ಒಂದು ಪರಂಪರೆ ಅಂತ ಬೇಕು. ಇವತ್ತು ಆಧುನಿಕರಿಗೆ ಪರಂಪರೆಯೇ ಇಲ್ಲ. ಅವನ ಹಿಂದೆ ನಾನೇ ಅಂತ ಬರ್ತಾರೆ, ತಾನೇ ಹೋಗಿಬಿಡ್ತಾನೆ, ಯಾರು ಹಿಂದಿಲ್ಲ ಮುಂದಿಲ್ಲ ಅವರಿಗೆ ಅಷ್ಟೇ. ತನ್ನ ಗುರುಗಳು ಅಂತ ಯಾರನ್ನು ಕರೆಯೋದಿಲ್ಲ ಅವರು. ನಾನೇ ದೇವರು ಅಂತ ಗುರು ಯಾಕೆ ಕರೀತಾನೆ ಪಾಪ ಅವನು, ನಾನೇ ದೇವರು, ಐ ಆಮ್ ಆಲ್ ಇನ್ ಆಲ್ ಅಂದು ಬಿಡ್ತಾರೆ. ನಮ್ಮಲ್ಲಿ ಹಾಗಲ್ಲ. ವಿಜಯೀಂದ್ರ ಕರಾಬ್ಜೋಕ್ತ ಸುಧೀಂದ್ರ ವರಪುತ್ರಕಃ. ವಿಜಯೀಂದ್ರ ಸ್ವಾಮಿಗಳ ಶಿಷ್ಯರು ಸುಧೀಂದ್ರ ಸ್ವಾಮಿಗಳು, ಅವರ ಶಿಷ್ಯರು ರಾಘವೇಂದ್ರ ಸ್ವಾಮಿಗಳು. ಈ ಪರಂಪರೆ ಇಲ್ಲದೆ ಹೋದರೆ ಗುರುಗಳಿಗೆ ಮಹತ್ವ ಬರೋದಿಲ್ಲ. ತುಂಬ ಸರ್ತಿ ಹೇಳಿದ್ದೇನೆ, ಈ ಮನಿ ಅಕೌಂಟಬಲ್ ಆಗದೆ ಹೋದರೆ ಅದು ಬ್ಲಾಕ್ ಮನಿ ಅಂತ ಅರ್ಥ. ನೀವು 1 ಕೋಟಿ ರೂಪಾಯಿ ಇರ್ಬೋದು, ಅಕೌಂಟ್ ಮಾಡಲಿಲ್ಲ ಅಂದರೆ ಬ್ಲಾಕ್ ಮನಿ ಅದು. 10 ರೂಪಾಯಿ ಇದೆ ಅಕೌಂಟ್ ಮಾಡಿದ್ರೆ ಸಂಬಳ ಯೋಚನೆ ಇಲ್ಲ. ಆ ಥರ ಇವತ್ತು ಜ್ಞಾನ ಅಕೌಂಟಬಲ್ ಆಗಬೇಕೆ ಹೊರತು ಅದರಿಂದ ಬ್ಲಾಕ್ ಜ್ಞಾನ ಆಗುತ್ತೆ. ಬ್ಲಾಕ್ ಜ್ಞಾನ ಅನ್ನಂತ ಮಸಿಗೋಯ್ಯತ್ತೆ ಹೊರತು ಸದ್ಗತಿ ಕಾರಣ ಆಗೋದಿಲ್ಲ. ಅಕೌಂಟಬಿಲಿಟಿ ಯಾವಾಗ ಬರುತ್ತೆ? ಈ ಗ್ರಂಥ ಯಾರ ಹತ್ರ ಓದಿದ್ರಿ? ಇಲ್ಲೋದ್ದೆ. ಈ ಗ್ರಂಥದಲ್ಲಿ ಇವ್ರ ಹತ್ರ ಓದ್ದೆ, ಅದು ಅಕೌಂಟಬಿಲಿಟಿ. ಇಲ್ಲ ನಾನೇ ಓದ್ಕೊಂಡೆ ಅಂದರೆ ನೀನೇ ಇಟ್ಕೊ ಅಂತ ಹೇಳ್ಬೇಕು. ಮೆಡಿಕಲ್ ನಾನೇ ಓದ್ಕೊಂಡೆ ಮನೆಯಲ್ಲಿ ಅಂದರೆ ಯಾರೋ ಔಷಧಿ ತಗೊಳ್ಳೋದಿಲ್ಲ. ನೀನೇ ತಗೊಂಡ್ರೆ ಸತ್ರ ನೀನೇ ಸಹ ನಮ್ಮನೆ ಕೊಲ್ತಿ ಅಂತ ಹೇಳ್ತಾರೆ. ಯೂನಿವರ್ಸಿಟಿ ತಕ್ಷಣ ಯಾವ ಯೂನಿವರ್ಸಿಟಿ ಓದಿದ್ದೀನಿ ನೀನೀಗ? ಪ್ರೊಫೆಸರ್ ಯಾರು? ಇದು ಪ್ರಶ್ನೆ. ಡಿಗ್ರಿ ಅಂತ ತಕ್ಷಣ ಯೂನಿವರ್ಸಿಟಿ ಬೇಕು. ಅದೇ ರೀತಿಯಲ್ಲಿ ಗುರುಗಳೊಂದು ಪರಂಪರೆ ಬೇಕು ಅವರಿಗೆ. ಇವತ್ತು 100ಕ್ಕೆ 99 ಪಾಲು ಆಧುನಿಕರಿಗೆ ಪರಂಪರೆ ಹೆಸರು ಕೂಡ ಇಲ್ಲ. ಅಕಸ್ಮಾತ್ ಹುಡುಕಿದ್ರೆ ಅವರು ಎಷ್ಟೋ ಜನ ಸ್ಮಗ್ಲರ್ಸ್ ಆಗಿರ್ತಾರೆ, ಇಲ್ಲ ಸ್ಫ್ರಾಡ್ ಆಗಿರ್ತಾರೆ, ಡಿಸ್ಮಿಸ್ಡ್ ಕೇಸ್ ಅವೆಲ್ಲ ಕೂಡ. ಅದೆಲ್ಲ ಹೇಳಿ ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ತುಂಬಾ ದಿನ ಇವತ್ತು ಸಾಧು ಸಂತರಗಳೆಲ್ಲ ವೆರಿ ಬ್ಯಾಡ್ ಬ್ಯಾಕ್ ಗ್ರೌಂಡ್ ಅವ್ರದೆಲ್ಲ ಕೂಡ, ಫಿಟ್ ಫಾರ್ ನಥಿಂಗ್. ಅಲ್ಲಿಂದ ಬಂದು ಏನೋ ಮಾಡಿ ಮೇಲೆ ಬಂದ್ಬಿಟ್ಟಿರ್ತಾರೆ. ನಮ್ಮದು ಹಾಗಲ್ಲ. ವಿಜಯೇಂದ್ರ ಕರಾಬ್ಜೋತ ಸುಧೀಂದ್ರ ವರಪುತ್ರ ಕಹ. ವಿಜೇಂದ್ರ ವ್ಯಾಸರಾದ್ರ ಶಿಷ್ಯರು ಇವು, ವೀರೇಂದ್ರ ಸ್ವಾಮಿ ಇನ್ನೊಂದು ಸುರೇಂದ್ರ ಸ್ವಾಮಿಗಳ ಶಿಷ್ಯರು. ಹಿಂದೆ ಹೋಗ್ತಾ ಹೋಗ್ತಾ ಪರಂಪರೆ ಬರುತ್ತೆ. ಎಲ್ಲಿಗೆ ಎಂಡಾಗತ್ತೆ? ಸರ್ವತಂತ್ರ ಸ್ವತಂತ್ರೋಸೌ ಶ್ರೀ ಮಧ್ವಮತ ವರ್ಧನ, ಮಧ್ವಾಚಾರ್ಯ ಸಿದ್ಧಾಂತಕ್ಕೆ ಜಾಯಿನ್ ಆಗುತ್ತೆ. ಸೊ ಮೇನ್ ಸ್ಟ್ರೀಮಿಗೆ ಲಿಂಕ್ ಆಯ್ತು. ಅವಾಗ ವ್ಯಾಲಿಡಿಟಿ ಬಂತದಕ್ಕೆ. ಇಲ್ಲಿ ವ್ಯಾಲಿಡಿಟಿ ಬರ್ತಿರಲಿಲ್ಲ. ಈ ಕಾಲೇಜ್ ಕರೆಕ್ಟ್, ಯೂನಿವರ್ಸಿಟಿ ಅದು, ಓದಿದ ಕಾಲೇಜಲ್ಲಿ ಯೂನಿವರ್ಸಿಟಿ ಅದು. ತಕ್ಷಣ ಲಿಂಕ್ ಬಂತದಕ್ಕೆ, ಅಪ್ರೂವ್ಡ್ ಬೈ ದಿ ಗೌರ್ಮೆಂಟ್, ಅಲ್ಲಿಗೆ ಬಂದೋಯ್ತು. ಆಗ ನಾ ಹೇಗೆ ಅವನಿಗೆ ರೆಕಗ್ನಿಷನ್ ಸಿಗುತ್ತೋ, ರೆಕಗ್ನಿಷನ್ ಸಿಗಬೇಕಾದ ಒಂದು ದೊಡ್ಡ ವಿಚಾರ. ಇವೆಲ್ಲ ಯಾತಕ್ಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಜೀವನದಲ್ಲಿ ಆಧುನಿಕರು ವಿಶೇಷತಃ ಯಂಗ್ಸ್ಟರ್ಸ್ ಎಲ್ಲ ಎಲ್ಲೆಲ್ಲೋ ಹೋಗಿಬಿಡ್ತಾರೆ. ಅವ್ರೇನು ಗೊತ್ತಾ, ಏನೋ ಕೊಡ್ತಾರೆ, ಟೆಂಪ್ಟ್ ಆಗ್ತಾರೆ, ಹೋಗ್ತಾರೆ. ಆಮೇಲೆ ಅವ್ನು ಕೊಡೋ ಸ್ವಲ್ಪ ಕಿತ್ಕೊಳ್ಳೋ ಎಲ್ಲ ಕಿತ್ಕೊಂಡ್ಬಿಡ್ತಾನೆ. ಆಮೇಲೆ ಯಾರು ಟ್ರ್ಯಾಪ್ ಮಾಡ್ತಾರೆ, ಹೊರಗೆ ಬರೋಕ್ಕಾಗೋದಿಲ್ಲ ಅವ್ನ ಕೈಲಿ. ಆಮೇಲೆ ಟ್ರ್ಯಾಪ್ ಮಾಡ್ತಾರೆ, ಹೊರಗೋದ್ರೆ ಶೂಟ್ ಮಾಡ್ತೀವಿ, ಒಳಗಿದ್ರು ಶೂಟ್ ಹ್ಯಾಗೆ ಮಾಡ್ತಾನೆ. ಅವ್ನು ಹೊರಗೋದ್ರೂ ಸತ್ತ, ಒಳಗಿದ್ರು ಸತ್ತ, ಭಾರಿ ಚೆನ್ನ ಗತಿ. ನೀನು ಹೋಗ್ತೀಯ ಕೊಲ್ಲಿ ಅಂತಾನೆ, ನೀವು ಹೋದ್ರೆ ರಾಮ ಕೊಲ್ತಾನೆ, ಇದ್ರೆ ರಾವಣ ಕೊಲ್ತಾನೆ ಅಂತ ಗ್ಯಾರಂಟಿ, ಸಾವು ಗ್ಯಾರಂಟಿ. ಮತ್ತು ಸ್ಮಗಲರ್ಸ್ ಅಲ್ಲಿ ಕೆಲಸ ಮಾಡಿದ್ರೆ, ಒಂದು ದಿವಸ ಕೆಲಸ ಮಾಡಿದ್ರು ಕೂಡ ಅವ್ರು ಬಿಡೋದಿಲ್ಲ. ಯಾಕೆ ಅವ್ರು ಗುಟ್ಟು ಬಿಡ್ತಾನೆ, ಹೊರಗೆ ಶೂಟ್ ಮಾಡಿಬಿಡ್ತಾರೆ. ಇವನು ಐಡೆಂಟಿಫೈ ಮಾಡಿಬಿಟ್ರೆ ಅಷ್ಟು ಪ್ರಾಬ್ಲಮ್ ಬರ್ತಕ್ಕೆ ಒಂದಾಕ್ಬಿಡ್ತಾರೆ. ಆ ದುಷ್ಟರ ಸಹವಾಸ ಮಾಡಬಾರ್ದು. ಇವತ್ತು ನಮ್ಮ ಜನಗಳಿಗೆ ರಾಘವೇಂದ್ರ ಸರಿಯ ಸ್ಟಡಿ ಮಾಡ್ತಾ ಹೋದ್ರೆ ಪ್ರಾಪರ್ ಗುರು ಹೇಗಿರ್ತಾರೆ ಎಂಬುದು ಅರ್ಥ. ಪ್ರಾಪರ್ ಗುರುಗಳು ಹೇಗಿರ್ತಾರೆ ಅದೆಲ್ಲ ತಿಳಿಸ್ತಾರೆ. ಆ ದೃಷ್ಟಿಯಿಂದ ವಿಜಯೇಂದ್ರ ಕರಾಬ್ಜೋತ್ಸ ಸುಧೀಂದ್ರ ವರಪುತ್ರಕಃ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಸರ್ವತಂತ್ರ ಸ್ವತಂತ್ರೋಸೌ ಶ್ರೀ ಮಧ್ವಮತ ವರ್ಧನ. ಅವೆಲ್ಲ ಅವರ ಗುಣಗಳು. ಇಂಥ ಮಹಾನುಭಾವರನ್ನ ನಾವು ಸರಿಯಾದ ರೀತಿ ಆರಾಧನೆ ಮಾಡಬೇಕು. ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠವು ಮುಖಾಂಕಿತ. ಕರುಣೆ, ಗುರುಗಳಲ್ಲಿ ಕರುಣೆ ಇರಬೇಕು. ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠವ, ಒಂದೊಂದು ಒಂದನ್ನು ಮಿಸ್ ಆದರೂ ಗುರು ಆಗೋದಿಲ್ಲ. ಒಳ್ಳೆ ಸ್ಕಾಲರ್ ರೀ, ಮಾತಾಡಲಿಕ್ಕೆ ಬರೋದಿಲ್ಲ. ಇರ್ತಾರೆ ಕರು, ಸಿಕ್ಕಾಬಟ್ಟಿ ಕ್ವಾಲಿಫಿಕೇಶನ್ ಇರ್ತಾರೆ. ನಮ್ಮ ಕಾಲೇಜ್ಗಳಲ್ಲೇ ಸಿಗ್ತಾರೆ ಒಳ್ಳೆ ಸಿಕ್ಕಾಬಟ್ಟಿ ದೊಡ್ಡ ದೊಡ್ಡ ಪ್ರೊಫೆಸರ್ಸು. ಆ ಪಾಠ ಆದರೆ ಇಮೇಲ್ ನಿದ್ದೆ ಬಂದ್ಬಿಡುತ್ತೆ, ಆ ಥರ ಮಾಡ್ತಿರ್ತಾರೆ. ಆದರೆ ವಾಕ್ ಕೌಶಲ್ಯ ಇಲ್ಲ ಅವರೆಲ್ಲ, ದೇ ಲ್ಯಾಕ್ ವಾಕ್ಪಾಠವ ಇಲ್ಲ. ವಾಕ್ಪಾಠವಿರೋದಕ್ಕಾಗಿಬಿಡುತ್ತೆ. ಎರಡು ವಾಕ್ಪಾಠವಿರುತ್ತೆ, ವಿಷಯನೂ ಗೊತ್ತಿಲ್ಲ, ತಲೆ ಎಲ್ಟೆ ಆಗಿಬಿಡುತ್ತೆ ಕೊನೆಗೆ. ಅದು ಉಪಯೋಗ ಇಲ್ಲ. ಆ ದಯಾ ದಾಕ್ಷಿಣ್ಯ ವೈರಾಗ್ಯ ವಾಕ್ಪಾಠವು ಮುಖಾಂಕಿತ. ಗುರುಗಳ ಮಕ್ಕಳೊಂದು ದೊಡ್ಡ ಗುಣ ವೈರಾಗ್ಯ ಅಂತ ಹೇಳಿದ್ದಾರೆ. ಗುರುಗಳ ವೈರಾಗ್ಯ ಇಲ್ಲದೆ ಹೋದರೆ ಅವ್ರು ಗುರುಗಳಾಗೋದೇ ಇಲ್ಲ. ಗುರುಗಳು ಏನು ತಿಳ್ಕೊಂಡಿರ್ತಾರೆ, ನಮಗೇನೆ ಲೋಕದ ಅಟ್ರಾಕ್ಷನ್ ಬೇಡ, ದೇವ್ರ ಕಡೆ ಹೋಗು ಅಂತ ಹೇಳೋರು ತಾನೇ ಅಟ್ರಾಕ್ಟ್ ಆದರೆ ಅವನಂತ ಗುರು ಆಗ್ತಾನೆ, ಯೋಚನೆ ಮಾಡಿ. ಅದಕ್ಕೆ ವೈರಾಗ್ಯ ಇಲ್ಲದೆ ಹೋದರೆ ಅವ್ರು ಗುರುಗಳಾಗೋದಿಲ್ಲ. ಇವರೆಲ್ಲ ಇವರು ವೈರಾಗ್ಯ ಇಲ್ಲದೆ ಇದ್ದವರಲ್ಲ. ಆಧುನಿಕರಲ್ಲಿ 194 ಜನ ಲಕ್ಸುರಿಯಸ್ ಲೈಫ್ ಅವ್ರದ್ದು. ಲಕ್ಸುರಿಯಸ್ ಅಂದರೆ ಅವ್ರ ಪರ್ಸನಲ್ ಲೈಫ್ ಹೊತ್ತು ಅವರು ಪರ್ಸನಲ್ ಕೊಂಡು ಯಾರಿಗೂ ತೋರಿಸೋದೇ ಇಲ್ಲ ಅವರು. ಇದು ನೋಡಾಗಿರೋದೇ ಇಲ್ಲ ಅಂತ ಅರ್ಥ ಅದಕ್ಕೆ. ಅಷ್ಟು ಹೋಪ್ಲೆಸ್ ಆಗಿರುತ್ತೆ. ಪರಮ ಕಾಮಕರು ಅವರೆಲ್ಲ ಕೂಡ ಬಹಳ ದುರಭ್ಯಾಸಗಳ ಖಣಿಯವರು. ಅವ್ರು ತೀರ್ಥ ಆಗಿರ್ತಾ ಅವ್ರ ತೀರ್ಥರೇ ಬೇರೆ, ಗೊತ್ತಲ್ಲ ನಿಮಗೆ. ತೀರ್ಥ ಆದರೆ ಅವ್ರ ತೀರ್ಥರೇ ಬೇರೆ ಅಂತ ವ್ಯವಸ್ಥೆ ಇರುತ್ತದೆ. ಆದರೆ ರಾಯರು ಎಂಥವ್ರು ಗೊತ್ತಾ, ವೈರಾಗ್ಯದಲ್ಲಿ ನಿಸ್ಸೀಮ ವೈರಾಗ್ಯ ಅವರು. ಎಷ್ಟದರ್ಥ ಹೇಳಿದ್ದೆ, ಅಂಥ ವೈರಾಗ್ಯ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ನಾವು ಯಾರೋ ಎಕ್ಸ್ಟ್ರಾ ಬಂದಿದ್ದು ಬಿಟ್ಟ ಮನ ಇಲ್ಲೋ 1,000 ರೂಪಾಯಿ ಕೆಲಸ ಮಾಡ್ತಿದ್ದ, ಯಾರೋ 1,200 ರೂಪಾಯಿ ಆಫರ್ ಮಾಡಿದ್ರು, ಅಥವಾ 50,000 ಮಾಡಿದ್ರು, 60,000 ಆಫರ್ ಮಾಡಿದ್ರು, ಇಲ್ಲಿ ಬಿಟ್ಟು ಇಲ್ಲೇ ಇರ್ತೀನಿ ನಾನು ಅಂತ ಹೇಳಿಬಿಟ್ಟ, ಇದು ವೈರಾಗ್ಯ ಅಂತ ಕರಿತೀವಿ ನಾವು. 50,000 ಕೆಲಸನ ಬಿಡಲಿಲ್ಲ ಪಾಪ, 60,000 ಬಂದರೂ ಕೂಡ ಅಂತ ಅವ್ರು ವೈರಾಗ್ಯ ಅಂತ ಹೇಳಿ. ರಾಯರ ವೈರಾಗ್ಯ ಆಗಲ್ಲ. ತಿನ್ನೋದಕ್ಕೆ ವಾರಕ್ಕೆ ಒಪ್ಪತ್ತಿಗೆ ಅರ್ಧ ಹೊಟ್ಟೆ ಊಟ ಇಲ್ಲ, ಅವ್ರು ನೆನಪಿರಬೇಕು. ಒಂದು ವಾರಕ್ಕೆ ಒಪ್ಪತ್ತಿಗೆ ಅರ್ಧ ಹೊಟ್ಟೆ ಊಟ ಇಲ್ಲ, ಸಿಕ್ಕರೆ ನೆಲ ಮೇಲೆ ಊಟ ಮಾಡಬೇಕಾಗ್ತದೆ. ಅಂಥ ದಾರಿದ್ರ್ಯ ದಾರಿದ್ರ್ಯ ಇತ್ತವ್ರು. ಆ ರೀತಿ ಒಂದು ಏಕಾಚಿ ಮಾಡಲು ಗೋಳಾಡ್ತೀವಿ ನಾವು. 4 ವರ್ಷ ಇದ್ದಿರ್ತಾರೆ, 4 ವರ್ಷ ಜಸ್ಟ್ ಇಮ್ಯಾಜಿನ್ ಮಾಡಿ. ಇಂಥ ವೈರಾಗ್ಯ ಯಾರು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಈ ರೀತಿ ಮನುಷ್ಯನಿಗೆ ಕಷ್ಟ ಇದ್ರೆ ಎರಡರಲ್ಲಿ ಒಂದು ಮಾಡ್ತಾನೆ. ಪೇಪರಲ್ಲಿ ಬರುತ್ತಲ್ಲ ರೈತರ ಆತ್ಮಹತ್ಯೆ, ಕಷ್ಟ ಸೂಯಿಸೈಡ್ ಕೇಸ್ ಆಗ್ತಿತ್ತು, ಅಥವಾ ಮರ್ಡರ್ ಕೇಸ್, ಇನ್ನೊಬ್ಬರು ಕೊಂದು ಬಿಡ್ತಾರೆ ಅಷ್ಟೆ. ಇಲ್ಲ ತಾನು ಸಾಯ್ತಾನೆ, ಇನ್ನೊಬ್ರು ಕೊಲ್ತಾನೆ, ಇನ್ನು ಬೇರೆ ಮಾಡಕ್ಕೆ ಬರೋದಿಲ್ಲ. ಇವತ್ತು ಅಂತ ಬಡವರು ಜಗತ್ತಲ್ಲಿ ಯಾರೂ ಇಲ್ಲೇ ಇಲ್ಲ. ಇಲ್ಲದೆ ಅವ್ರು ಕರಡರಾಗಿರ್ತಾರೆ, ಸತ್ತೋಗಿರ್ತಾರೆ ಎರಡೇ. 4 ವರ್ಷ ರಾಯರು ಇದ್ರಲ್ಲ, ಎಷ್ಟು ಗ್ರೇಟ್ ಅದು, ಎಂಥ ವೈರಾಗ್ಯ ಗೊತ್ತೇ. ಮತ್ತು ವೈರಾಗ್ಯದ ಪರ್ಪಸ್ ಬೇಕು ಯಾವಾಗಲೂ ಕೂಡ. ಏನು ಪರ್ಪಸ್ ಅದು? ಆಚಾರಶಾಸ್ತ್ರ ಓದಬೇಕು. ಈ ಪರ್ಪಸ್ ಇತ್ತಲ್ಲ ರಾಯರು ದೊಡ್ಡವರಾಗಲಿಕ್ಕೆ ಅದು ಕಾರಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ, ಸತ್ಯ ಧರ್ಮಗಳಿಗೋಸ್ಕರ ಬೇರೆ ನೆನಪಿಟ್ರಲ್ಲ ಅದು ವೈರಾಗ್ಯ. ಅದು ಎಲ್ಲ ಬಿಟ್ಟರೆ ವೈರಾಗ್ಯ ಅಲ್ಲ, ಅದು ಪೆಸಿಮಿಸಮ್ ಅಂತ ಕರೀತಾನೆ. ಏನು ಬೇಡ ಅಂತ ಕೇಳ್ತಾನೆ, ಬ್ಯಾಗ್ ಬಂದು ಸತ್ತೋಗುವಂತಾರಷ್ಟು ಏನು ಉಪಯೋಗ ಇಲ್ಲ ಅದರಿಂದ. ಅದು ಬೇಡ, ಏನು ಬೇಡ ಅಲ್ಲ, ನಾವು ಒಳ್ಳೇದು ಬೇಕು ಅಂತ ಹೇಳ್ತಾನೆ. ದೇವರಿಗೋಸ್ಕರ ಜಗತ್ತನ್ನು ಬಿಟ್ಟರೆ ವೈರಾಗ್ಯ, ಬರೀ ಜಗತ್ತನ್ನು ಬಿಟ್ಟು ಹೋದ್ರೆ ಪೆಸಿಮಿಸ್ಟ್. ಅವನು ಎಸ್ಕೇಪ್ ಇಷ್ಟು ಎರಡಾಗ್ತಾನೆ ಹೊರತು ಎಂದೂ ಕೂಡ ಅವನು ವೈರಕ್ತ ಅಂತ ಕರೆಯೋದಿಲ್ಲ. ನಾವು ವೈರಾಗ್ಯದ ಕಾನ್ಸೆಪ್ಟ್ ದಾರಿ ತಪ್ಪಿಬಿಟ್ಟಿದ್ವಿ. ಸರಿಯಾದ ವೈರಾಗ್ಯ ಅಂದರೆ ದೇವರಿಗೋಸ್ಕರ ಜಗತ್ತಿನ ಎಲ್ಲ ಭೋಗಭಾಗ್ಯಗಳನ್ನು ಕೂಡ ಯಾರು ಸಂಪೂರ್ಣ ತ್ಯಾಗ ಮಾಡ್ತಾರೆ ಅವರನ್ನ ವಿರಕ್ತರು ಅಂತ ಕರೀಬೇಕು. ರಾಯರು ಅಂಥ ಮಹಾನುಭಾವರು. ಎಲ್ಲ ಗುಣಗಳು ನಮ್ಮ ಇಷ್ಟೋ ಪರಂಪರೆ ಕಾಮನ್ ಇವೆಲ್ಲ ಕೂಡ ಎಲ್ಲ ವ್ಯಾಸರಾಗಿದ್ದು ಯಾರನ್ನೇ ತಗೊಳ್ಳಿ ಇದು ಗುಣಗಳಿರ್ತಿತ್ತು. ಕೆಲವರು ಹೆಚ್ಚಾಗಿ ತೋರಿಸಿದ್ರು ಕಡಿಮೆ ತೋರಿಸಿದ್ರು ಅಷ್ಟೇ ಹೊರತು ಗುರುಗಳು ಅಂದ್ರೆ ಎಂ ಎ ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಬೇಕಲ್ಲ. ಕಾಲೇಜಲ್ಲಿ ಕೆಲಸ ಮಾಡ್ತಾ ಲೆಕ್ಚರ್ ಅಂದ್ರೆ ಎಂ ಎ ಗ್ಯಾರಂಟಿ ಅಷ್ಟೇ. ಕ್ಲಾಸು ಮಾರ್ಕ್ಸ್ ಬೇರೆ ಇರಬಹುದು, ಆದರೆ ಇದು ಗ್ಯಾರಂಟಿ. ಆ ಥರ ಗುರುಗಳಲ್ಲಿ ದಯಾದಾಕ್ಷಿಣ್ಯಾದಿ ಗುಣಗಳು ಇರಲೇಬೇಕು, ಅದೆಲ್ಲ ತೋರಿಸ್ತಾರೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಜಪಿತಾದ್ ಭಾವಿತಾದ್ ನಿತ್ಯಂ ಇಷ್ಟಾರ್ಥ ಶುರಸಂಶಯ. ಇದು ಗುರುಗಳ ಇನ್ನೊಂದು ಮುಖ. ಇದು ಪಾವಷ್ಟು ದೊಡ್ಡವರಾಗಿದ್ದಾರೆ, ಯಾರಾದ್ರೂ ನಮಸ್ಕಾರ ಅಂತ ಹೇಳ್ತಾರೆ ಅವರ ಇಷ್ಟಾರ್ಥ ಈಡೇರಿಸಿಕೊಡ್ತಾರೆ. ಇದು ಪಾರ್ಟ್ ಟು. ಇದು ಅನ್ನ ಹಾಕಿ ಪಾಠ ಹೇಳ್ತಾರಂತಾರಲ್ಲ, ಹಾಕಿ ಮನೆಯಲ್ಲೇ ಇಟ್ಟುಕೊಂಡು ಕೇಳಿದ ಪಚ್ಚಭುಜಗಳನ್ನು ಕೊಟ್ಟು ಅನ್ನ ಕೊಟ್ಟು ಬಟ್ಟೆ ಕೊಟ್ಟು ಪಾಠ ಹೇಳಿಕೊಟ್ರೆ ಅದು ಗುರುತ್ವದ ಇನ್ನೊಂದು ಮುಖ. ಅದು ಬರೀ ಜ್ಞಾನ ಕೊಟ್ಟರು ಸಾಕು, ಅನ್ನ ಕೊಟ್ಟರೆ ಪ್ಲಸ್ ಪಾಯಿಂಟ್. ಅದು ರಾಘವೇಂದ್ರ ಸ್ವಾಮಿ ಆ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನು ಯೋಚನೆ ಮಾಡಬೇಕು. ಇವತ್ತು ರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ಹೇಳಿಕೊಂಡು ಸುಖವಾಗಿ ಬದುಕೋ ಜನಗಳು ಎಷ್ಟು ಜನ ಇಲ್ಲ ಇವತ್ತು ಲೆಕ್ಕ ಹಾಕಿ. ಇದು ಬರೀ ಒಂದು ಜಾತಿ ಲಿಮಿಟ್ ಆಗಿಲ್ಲ, ಅದು ಎಲ್ಲ ಜಾತಿಯಲ್ಲೂ ಕೂಡ ರಾಘವೇಂದ್ರ ಸ್ವಾಮಿಗಳು ಭಕ್ತರಿದ್ದಾರೆ. ಅಂದರೆ ಅವರಿಂದ ಉಪಯೋಗ ಕಂಡವರಿದ್ದಾರೆ ಅಂತ ಅರ್ಥ. ಅದರ ಉಪಯೋಗ ಕಂಡವರಿದ್ದಾರೆ, ಅದನ್ನು ಆಶ್ಚರ್ಯ ಹುಟ್ಟಿಸ್ತಕ್ಕಂಥ ದೊಡ್ಡ ಮಾತದು. ಇವತ್ತು ಒಬ್ಬ ವ್ಯಕ್ತಿ ವಾಮಾಚಾರನೋ ಇಂದ್ರಚಾರನೋ ಮಾಡ್ಕೊಂಡು ಪಾಪಲಾಗಿರೋ ದೊಡ್ಡದಲ್ಲ, ಅದು ಶುದ್ಧ ವೈಷ್ಣವರು, ಶುದ್ಧ ವೈದಿಕರು. ನೋ ಕಾಂಪ್ರಮೈಸ್ ನೆನ್ಪಿಟ್ಟು. ವಾದ್ರ ರಾಘವೇಂದ್ರ ಸ್ವಾಮಿಗಳಾಗಲಿ ವಾದಿರಾಜ ಸ್ವಾಮಿಗಳಾಗಲಿ ಎಷ್ಟು ಜನ ರೀಚ್ ಆಗಿದ್ದಾರೆ ಅಂದರೆ ಅಷ್ಟು ನಾವು ಯಾರು ನಮ್ಮ ಆಧುನಿಕರು ಯಾರು ರೀಚ್ ಆಗಬೇಕು, ರಾಜಕಾರಣಿ ರೀಚ್ ಆಗಲಿಕ್ಕಾಗೋದಿಲ್ಲ ಅಷ್ಟು ರೀಚ್ ಆಗಿದ್ದಾರೆ. ಆದರೆ ಕಾಂಪ್ರಮೈಸ್ ಎಲ್ಲೂ ಮಾಡ್ಕೊಂಡಿಲ್ಲ, ಮತ್ತೆ ಅವರು ಧರ್ಮ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಲ್ಲ, ತತ್ವನ ಸ್ಯಾಕ್ರಿಫೈಸ್ ಮಾಡಲಿಲ್ಲ, ಅನುಗ್ರಹ ಮಾಡಿದ್ದಾರೆ. ನಾವು ಬರೀ ಕಾಂಪ್ರಮೈಸ್ ಹೋದ ತಕ್ಷಣ 1/2 ಶುರು ಮಾಡಿಬಿಡ್ತಾನೆ, ಇದು ಅಲ್ಲ. 1/2 ಕೂಡ ಪಾಪ್ಯುಲರ್ ಆಗೋದು ದೊಡ್ಡ ವಿಚಾರ ಅಲ್ಲ, ನಮ್ಮ ಧರ್ಮ ಇಟ್ಕೊಂಡು ಪಾಪ್ಯುಲರ್ ಆಗೋದು ಭಾರಿ ದೊಡ್ಡದದು. ಇವತ್ತು ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಧರ್ಮ ಬಿಟ್ಬಿಡ್ತೇವೆ ನಾವೀಗ. ಒಳ್ಳೆ ಕೆಲಸ ಮಾಡ್ತೇವೆ, ಸಂಧ್ಯಾವನಿ ಕೆಲಸ ಬಿಡ್ತಾನೆ. ಸಲ್ಲಿಸೋ ಸಂಧ್ಯಾ ಸಂಬಂಧನೇ ಇಲ್ಲ, ಕೆಲಸ ಇರೋದು 10 ಗಂಟೆಗೆ ಆಫೀಸು, 6 ಗಂಟೆ ಸಂಧ್ಯಾನಾಗಿ ಬಿಡಬೇಕು ಇವ್ನಿ ಮತ್ತೆ ಕಾಂಪ್ರಮೈಸ್ ಮಾಡ್ಕೊಳ್ತಾನೆ. ಅನ್ನೆಸರಿ ಕಾಂಪ್ರಮೈಸ್ ಮಾಡ್ಕೊಳ್ತಾನೆ. ರಾಯರು ಏನನ್ನೂ ಮಾಡ್ಕೊಳ್ಳಿಲ್ಲ, ಪ್ರತಿನಿತ್ಯದ ಪೂಜೆ ತಪ್ಪಲಿಲ್ಲ, ಸ್ಪಂದ ಯಾವ ಕರ್ಮನೂ ತಪ್ಪಲಿಲ್ಲ. ಪಾಠ ಪ್ರವಚನ ಅಂತ ನಂಬರ್ 1 ಆ ರೀತಿ ಮಾಡ್ತಾರೆ. ಇದನ್ನೆಲ್ಲ ಸಮಪ್ ಮಾಡಲಿಕ್ಕೆ ಅವರೇನೆ ಎಂಟೈರ್ ರಾಘವೇಂದ್ರ ಸ್ತೋತ್ರದಲ್ಲಿ ರಾಯರ ಚಿತ್ರ ಏನು ಕೊಟ್ಟಿದ್ದಾರಲ್ಲ, ಅದರ ಒಂದೇ ಶ್ಲೋಕದೊಳಗೆ ರಾಘವೇಂದ್ರ ಮಂಗಲಾಷ್ಟಕದಲ್ಲಿ ಹೇಳ್ತಾರೆ, ಒಂದೇ ಶ್ಲೋಕದೊಳಗೆ ನೆನ್ಪಿಟ್ಕೊಂಡ್ಬಿಡಬೇಕು. ಶ್ರೀಮದ್ ರಾಮ ಪದಾರವಿಂದ ಮಧುಪಃ ಶ್ರೀಮಧ್ವ ವಂಶಾಧಿಪಃ ಸಚ್ಚಿಷ್ಯೋಡು ಗಣೋಡುಪಃ ಶ್ರಿತಜಗದ್ ಗಿರ್ವಾಣ ಸತ್ಪಾದಪಃ ಅತ್ಯರ್ಥಂ ಮನಸಾಕೃತ ಅಚ್ಯುತ ಜಪಃ ಪಾಪಾಂಧಕಾರಾತಪಃ ಶ್ರೀಮತ್ ಸದ್ಗುರು ರಾಘವೇಂದ್ರ ಇತಿರಾಟ್ ಕುರಿಯಾಧ್ರುವಂ ಮಂಗಳಂ. ಎಷ್ಟು ಚೆನ್ನಾಗಿದೆ ಶ್ಲೋಕ, ಬರೀ ಸಿಂಪಲ್ ಬಿಡಿಸಿಬಿಡ್ತಾರೆ ಪ್ರತಿಯೊಂದರು ಕೂಡ. ಶ್ರೀಮದ್ ರಾಮ ಪದಾರವಿಂದ ಮಧುಪಃ, ರಾಮದೇವರ ಪಾದಕಮಲಗಳಲ್ಲಿ ದುಂಬಿಯಂತೆ ಇದ್ದಾರೆ. ದುಂಬಿ ಹೇಗೆ ಹೂವನ್ನು ಬಿಡೋದಿಲ್ಲವೋ ದೇವರನ್ನು ಹಾಗೆ ಬಿಡೋದಿಲ್ಲ, ಗಟ್ಟಿ ಹಿಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಶ್ರೀಮದ್ ರಾಮ ಪದಾರವಿಂದ ಮಧುಪಃ ಶ್ರೀಮಧ್ವ ವಂಶಾಧಿಪಃ ಸರ್ವತಂತ್ರ ಸ್ವತಂತ್ರೋಸೋ ಶ್ರೀಮಧ್ವಮತವರ್ಧನಃ ಶ್ರೀಮಧ್ವ ವಂಶಾಧಿಪಃ. ಪ್ರಾಪರ್ ಚಾನಲ್ ಬಂದಿದ್ದಾರೆ, ಮಧ್ವಾಚಾರ ಪರಂಪರೆಯಲ್ಲಿ ಬಂದ ಗುರುಗಳಾದ್ದರಿಂದ ಹೈಲಿ ಅಕೌಂಟಬಲ್. ಮತ್ತೆ ಸಚ್ಚಿಷ್ಯೋಡು ಗಣೋಡುಪಃ, ಒಳ್ಳೆ ಶಿಷ್ಯರ ಮಧ್ಯೆ ಶಿಷ್ಯರನ್ನು ನಕ್ಷತ್ರದ ಮಧ್ಯೆ ಚಂದ್ರನಂತೆ ಹೊಡಿತಾ ಇದ್ದಾರೆ. ನಕ್ಷತ್ರಗಳ ಮಧ್ಯೆ ಚಂದ್ರ ಹೇಗೆ ಹೊಡಿತಾನೋ ಶಿಷ್ಯರ ಮಧ್ಯೆ ರಾಯರು ಹೊಡಿತಾ ಇದ್ದಾರೆ. ಅವರ ಶಿಷ್ಯರೆಲ್ಲ ನಕ್ಷತ್ರಗಳಿದ್ದಾಗೆ, ರಾಯರು ಚಂದ್ರ ಇದ್ದಾಗೆ. ಅಂದರೆ ಪಾಠ ಪ್ರವಚನ ಮಾಡ್ಕೊಳ್ಳದೆ ಹೋದರೆ ಅವರು ಶಿಷ್ಯರಾಗಲಿಕ್ಕೆ ಅವ್ರ ಗುರುಗಳಾಗ ಅರ್ಹತೆ ಬರೋದಿಲ್ಲ ಅವರಿಗೆ. ಶಾಲಾ ಕಾಲೇಜು ಅಂದರೆ ಒಬ್ಬನು ಪಾಸ್ ಆಗಿಲ್ಲ ಅಂದರೆ ಯಾರು ಬರ್ತಾರೆ ಅಲ್ಲಿಗೆ? ನೋ ಅಡ್ಮಿಷನ್ ನೋ ರಿಸಲ್ಟ್ ಕತೆ ಬರುತ್ತಲ್ಲ. ಎಷ್ಟೋ ಕಲು 0 ರಿಸಲ್ಟ್ ಅಂತ ಪಾಪ. 135 ಸ್ಕೂಲಲ್ಲಿ 0 ರಿಸಲ್ಟ್ ಅಂತ ಎಲ್ಲ ಗೌರ್ಮೆಂಟ್ ಸ್ಕೂಲ್ ಲೆಕ್ಕ ಹಾಕಿತ್ತು. ಪರಿಭಜಿತಿ ಆಗಿರಿ, ಯಾವ ಕ್ವಾಲಿಟಿ ಮೇಂಟೈನ್ ಮಾಡಿರು? ಇದು ತಪ್ಪದು. ಎಷ್ಟು ಜನ ಶಿಷ್ಯರು ಬಂದಿದ್ದಾರೆ ಅನ್ನೋದ್ರ ಯೋಗ್ಯತೆ ಗೊತ್ತಾಗುತ್ತೆ ಅದು ಗುರುಗಳು. ಸಚ್ಚಿಷ್ಯೋಡು ಗಣೋಡುಪಃ, ಫಸ್ಟ್ ಅಪ್ಪಣಾಚಾರ್ಯ ಸಾಕ್ಷಿ ಅದಕ್ಕೆ ಎಷ್ಟು ಒಳ್ಳೆ ಶಿಷ್ಯರು ಅಂತ ಹೇಳೋದಕ್ಕೆ. ಸಚ್ಚಿಷ್ಯೋಡು ಗಣೋಡುಪಃ ಸಿತ ಜೀರ್ವಾಣ ಸತ್ಪಾದಪಃ, ಯಾರು ತಮ್ಮನ್ನು ಆಶ್ರಯಿಸಿ ಬರ್ತಾರೆ ಅವರಿಗೆ ಕಲ್ಪವೃಕ್ಷದಂತೆ ಇದ್ದಾರೆ. ಗೀರ್ವಾಣ ಪಾದಪ ಅಂದರೆ ದೇವವೃಕ್ಷ, ದೇವವೃಕ್ಷ ಅಂದರೆ ಕಲ್ಪವೃಕ್ಷದಂತೆ ಇದ್ದಾರೆ. ಮತ್ತೆ ಮನೆ ಬಲರ್ ಹೇಗಿದ್ದಾರೆ? ಅತ್ಯರ್ಥಂ ಮನಸಾಕೃತ ಅಚ್ಯುತ ಜಪಃ, ಸದಾಕಾಲ ಓಂ ನಮೋ ನಾರಾಯಣ ಓಂ ಓಂ ಅಂತ ಭಗವಂತನ ಧ್ಯಾನ ಮಾಡ್ತಾ 24 ತಾಸು ದೇವರು ಜಪ ಮಾಡ್ತಾ ಇದ್ದಾರೆ. ಎಷ್ಟು ಆಶ್ಚರ್ಯ ನೆನಪಿರಬೇಕು. ಯತಿಗಳು ಹಣ ಮುಟ್ಟಬಾರ್ದಂತೆ, ಎಷ್ಟು ಕ್ಯಾಶ್ ಬಗ್ಗೆ ಗೊತ್ತೇ ಇರಬಾರ್ದು ಅವರಿಗೆ. ರಾಯರು ಬರೀ ಭಗವಂತನ ಧ್ಯಾನ ಮಾಡ್ತಿರ್ತಾರೆ. ಅತ್ಯರ್ಥಂ ಮನಸಾಕೃತ ಅಚ್ಯುತ ಜಪಃ ಪಾಪಾಂಧಕಾರ ಆತಪಃ, ಪಾಪಗಳನ್ನು ಬಂದು ಅಂಧಕಾರಕ್ಕೆ ಸೂರ್ಯ ಇದ್ದಾಗಿದ್ದಾರೆ. ಸೂರ್ಯ ಬಂದರೆ ಹೇಗೆ ಪಾಪ ಕತ್ಲೆ ಹೋಗಿಬಿಡಬೇಕೋ, ರಾಯರು ಬಂದರಂದ್ರೆ ಪಾಪ ಹೋಯಿತು ಅಂತಾನೆ ಅರ್ಥ. ಇದು ಪರ್ಸನಾಲಿಟಿ ಆಫ್ ರಾಘವೇಂದ್ರ, ಯಾಸ್ ಡಿಪಿಕ್ಟೆಡ್ ಇನ್ ರಾಘವೇಂದ್ರ ಸ್ತೋತ್ರ. ಇದನ್ನು ಯಾಕೆ ರೆಫರ್ ಮಾಡಬೇಕಾದ್ರೆ ಅವರೇ ಬರೆದ ಸ್ತೋತ್ರ ಮಂಗಲಾಷ್ಟಕೈ, ಅವರೇ ಬರೆದಿದ್ದು ಸ್ತೋತ್ರ, ಅವರೇ ಬರೆದ ಮಂಗಲಾಷ್ಟಕದಲ್ಲಿ ಅದು ಬ್ರೀಫಾಗಿ ಸಮ್ಮಪ್ ಮಾಡಿದ್ದಾರೆ. ಆದ್ದರಿಂದ ಅದು ನೆನ್ಪಿಟ್ಕೊಂಡಿರಬೇಕು. ಇದೆಲ್ಲ ನೆನೆಸ್ಕೊಂಡು ಪರ್ಸನಾಲಿಟಿ ಆಫ್ ರಾಘವೇಂದ್ರ ಯಾಸ್ ರಿವೀಲ್ಡ್ ಇನ್ ದಿ ಸ್ತೋತ್ರ. ಆದರೆ ರಾಯರ ಧ್ಯಾನ ಮಾಡೋಕ್ಕೆ ಬಹಳ ಅನುಕೂಲ ಆಗುತ್ತೆ. ಅವರ ಐಡಿಯಲ್ಸ್ ಏನು ಗೊತ್ತಾಗೋದ್ರಿಂದ ನಾವು ನಮ್ಮ ಜೀವನ ಚೇಂಜ್ ಮಾಡ್ಕೊಳ್ಳೋಕೆ ಬರುತ್ತೆ. ಅದೇನು ಗೊತ್ತಿಲ್ಲ ಅಂದ್ರೆ ಮೆಕ್ಯಾನಿಕ್ ನಮ್ಮ ಪಾಡಿ ನಾವು ಅವ್ರ ಪಾಡಿಗೆ ಅವರು ಮಂತ್ರಾಲಯಕ್ಕೆ ಹೋದ ಮೂರು ದಿವಸ ಪ್ಯೂರ್ ಆಮೇಲೆ ಆ ಪ್ರಕಾರ ಡ್ರಿಂಕ್ಸ್ ತೊಗೊಂಡ್ಬಿಟ್ಟು ಏನು ಉಪಯೋಗ ಅದರಿಂದ? 3 ದಿವಸ ಭಾರಿ ಪ್ಯೂರ್, ಏನು ಉಪಯೋಗ? ಏನು ಅರ್ಥ ಇಲ್ಲ ಅದು. ಇವತ್ತು ರಾಯ ಮಂತ್ರಾಲಯಕ್ಕೆ ಹೋಗಿ ಬಂದ್ರೆ ಮತ್ತೆ ವಾಪಸ್ ಹೋಗಬಾರ್ದು ಅವನು, ಆ ರೀತಿ ಚೇಂಜ್ ಆಗ್ಬೇಕು. ಅಂತವ್ರ ಹೋಗಿ ಬಂದ ಮೇಲೆ ಸ್ನಾನ ಮಾಡಿದ್ರು ಕೊಳಕ್ ಮಾಡ್ಕೊಂಡು ಏನಂತ ಕರೀತಾರೆ ಅದನ್ನ? ಆನೆ ಸ್ನಾನ ಅಂತ ಕರೀತಾರೆ. ಆನೆ ಗಂಟೆಗಟ್ಟಲೆ ಸ್ನಾನ ಮಾಡಿ ಹೊರಗೆ ಬಂದು ಮತ್ತೆ ಕೆಸರು ಹಾಕೊಂಡು ಹೋಗಿಬಿಡುತ್ತಂತೆ. ಅಷ್ಟೇ ಕೆಲಸ. ಅದು ಕುಂಜಾರ ಶೌಚವತ್ ಅಂತ ಕರೀತಾರೆ. ಗಜಸ್ನಾನದಂತೆ ಆಗಬಾರದು. ಅಲ್ಲಿಗೆ ಹೋದ್ರೆ ಇನ್ನು ಬಿಟ್ಟಾಯ್ತು ಅಂದ್ರೆ ಮುಗಿದೋಯ್ತು ಕತೆ, ಮತ್ತೆ ಮುಟ್ಟ ಹೋಗೋದಿಲ್ಲ. ಅಂತ ಗುರುಗಳು ಶಿಷ್ಯರಾದ ಮೇಲೆ ನಾವು ಕೆಟ್ಟ ಹಾದಿ ಹಿಡಿಯೋದಿಲ್ಲ, ಆ ಭಾವನೆ ಬರಬೇಕು. ಆ ದೃಷ್ಟಿಯಿಂದ ಪರ್ಸನಾಲಿಟಿ ಚೆನ್ನಾಗಿ ತಿಳ್ಕೊಳ್ಳಿ. ಮತ್ತೆ ಡಿಫಿಕಲ್ಟ್ ವರ್ಡ್ಸ್ ಹಾಕಿಲ್ಲ ಅವರು, ಸುಲಭವಾದ ಪದ ಹಾಕಿದ್ದಾರೆ. ನಾವು ಸ್ವಲ್ಪ ಅಪ್ಲೈ ಮಾಡಬೇಕಷ್ಟೇ ಮೈಂಡ್ನ. ಏನು ನಮ್ಮ ಸಂಸ್ಕೃತ ಬರೋದಿಲ್ಲ ಅನ್ಕೊಂಡ್ಬಿಡ್ತೇವೆ ನಾವು, ಸಂಸ್ಕೃತ ಬರೋದಿಲ್ಲ ಇಷ್ಟು ಬರೋದಿಲ್ಲ ಅಂದ್ರೆ ಅರ್ಥ ಏನು? ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಬೇಕು ನಡೀಲಕ್ಕೆ ಬರೋದು ಕೂತ್ಕೊಂಡು ಹಾಗೆ ಕೂತ್ಬಿಡ್ತಾನೆ ಅಷ್ಟೇ. ಟ್ರೈ ಮಾಡ್ಬೇಕು. ಆದ್ರೆ ಟಿಕೆಟ್ ಸಿಗಲ್ಲ ಬಿಡ್ತಾನೆ, ಬ್ಲಾಕ್ ಲೈನ್ ತಗೋತಾನೆ ಇಲ್ಲ, ಟಿಕೆಟ್ ಸಿಗಲ್ಲ ಅಂತ ಬಾಕ್ಲಕ್ಕೆ ಹೋಗ್ತಾನೆ, ಏನೋ ಇನ್ಫ್ಲೂಯೆನ್ಸ್ ಮಾಡಿಸ್ತಾನೆ, ಏನೇನೋ ಮಾಡ್ತಾನೆ, ಕೊನೆ ಬಿಡೋದಿಲ್ಲ. ಬಳ ಹೋಲಿಬೇಕು ಹೊಟ್ಟಿನ ಮೇಲೆ. ಅಷ್ಟು ನೀವು ಸಂಸ್ಕೃತ ಪ್ರಯತ್ನ ಪಟ್ಟರೆ ದೇವರಾಣಿ ಎಲ್ಲರಿಗೂ ಸಂಸ್ಕೃತ ಬಂದ್ಬಿಡುತ್ತೆ, ಏನೇನೋ ಸಮಸ್ಯೆ ಇಲ್ಲ. ಸ್ವಲ್ಪ ಎಫರ್ಟ್ಸ್ ಹಾಕ್ಬೇಕಷ್ಟೆ. ಡಿವೈನ್ ಎಫೆಕ್ಟ್ಸ್ ಆಫ್ ದಿ ಸ್ತೋತ್ರ, ಅದು ಮುಂದಿಂದು. ಜನರಲಿ ಒಂದು ಗಮನಿಸಿ ನೀವು, ಒಂದು ಸ್ತೋತ್ರಗಳಿಗೆ ತನ್ನದೇ ಆದ ಎಫೆಕ್ಟ್ ಇದೆ. ಎನಿ ಒಂದು ಲೆಟರ್ ಅಥವಾ ಎನಿ ವರ್ಡ್ ರಿಪೀಟೆಡ್ ಕಂಟಿನ್ಯೂಸ್ಲಿ ಬ್ರಿಂಗ್ ಸಮ್ ರಿಸಲ್ಟ್ ಅಂತ ಹೇಳ್ತಾರೆ. ಒಂದು ಪದ ಸುಮ್ಮನೆ ರಿಪೀಟ್ ಮಾಡ್ತಾ ಹೋಗಿಬಿಟ್ರೆ ಒಂದು ಕೆಲಸ ಮಾಡುತ್ತೆ. ಭಿಕ್ಷುಕರಿಗೆ ಅಮ್ಮ ತಾಯಿ ಅಂತ ನೋಡಿದ್ರೆ ಸ್ವಲ್ಪ ಬಂದ್ಬಿಡುತ್ತಾರೆ, ಗ್ಯಾರಂಟಿ ಅವ್ರಿ. ಹತ್ತತ್ತು ಅಮ್ಮ ತಾಯಿ ಅಂದ್ರೆ ವಾಪಸ್ ಕೆಲಸ ಮನಸ್ಸು ಬರೋದಿಲ್ಲ, ಅದಕ್ಕೆ ತನ ಹಾಕ್ಬಿಡಿ ಅಂತ ಹೇಳ್ತಾರೆ. ಕೊನೆ ಈ ಕೆಲಸ ಇದೆ, ರಿಪೀಟ್ ಮಾಡಿದಾಗ ಒಂದು ಶಕ್ತಿ ಕೊಡುತ್ತೆ. ದೇರ್ಫೋರ್ ಯಾವುದೇ ಒಂದು ಜಪಕ್ಕೆ, ಒಂದು ಮಂತ್ರ ಸ್ತೋತ್ರಕ್ಕೆ ಅರ್ಥ ಇದೆ, ರಿಪೀಟ್ ಮಾಡಿದ್ರೆ ಫಲ ಕೊಡುತ್ತೆ. ಇತ್ತೀಚೆಗೆ ಈ ಪೇಪರ್ಗಳು ದೊಡ್ಡ ಸಂಶೋಧನೆ ಮಾಡಿ ಕೆಲವು ವಿಷಯ ಬರೆದಿದ್ದಾರೆ, ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಂಡಿರಬೇಕು. ನಮಗಿವತ್ತು ಸ್ಟ್ರೆಸ್ ಬಗ್ಗೆನೇ ಬಲುತ್ತಿರೋದು, ಯಾವಾಗಲೂ ಮೆಂಟಲ್ ಟೆನ್ಷನ್ ಅಂತ ಎಲ್ರಿಗೂ ಇದ್ದಿದ್ದೇನೆ. ಮಾನಸಿಕ ಒತ್ತಡ ಅಂಥೇಳಿ ಕೆಲವು ಕ್ಲಾಸ್ ತಗೋತಾರೆ, ಪಾಪ ಅವರಿಗೆ ಒತ್ತಡ ಇರುತ್ತೆ. ಮತ್ತೆ ಗಮನಿಸ್ಬೇಕು, ಕ್ಲಾಸ್ ತಗೊಳ್ಳರೆ ಒತ್ತಡ, ಎಷ್ಟು ಜನ ಬರ್ತಾರೋ ಏನು ಗೊತ್ತೀವಿ, ಏನಾಗುತ್ತೋ ಇವರು, ಈ ಟೆನ್ಷನ್ ಬಂದು ನಮಗೇನು ಹೇಳ್ತಾರೆ. ಮತ್ತೆ ಆ ಥರ ಇರುತ್ತೆ, ಇದು ಭಾರಿ ತಮಾಷೆ. ಆ್ಯಂಟಿ ಕರಪ್ಷನ್ ಕರೆಕ್ಟ್ ಆದರೆ ಆಗೋ ಹಾಗೆ, ಹೆಸರು ಆ್ಯಂಟಿ ಕರಪ್ಷನ್, ಅವರೇ ಕರಪ್ಟ್ ಆಗಿಬಿಟ್ರೆ ಏನಾಗಬೇಕು? ಆ ಥರ ಆಗಿದೆ ಇವತ್ತು. ಅದಕ್ಕೆ ಹೇಳ್ತಾರೆ, ಇವತ್ತು ಅನೇಕರು ಮೆಂಟಲ್ ಟೆನ್ಷನ್ ಕಡಿಮೆ ಮಾಡ್ಕೋಬೇಕು ಅಂತೇಳಿ ಅನೇಕ ಮೆಥಡ್ಸ್ ಹುಡುಕ್ತಾರೆ. ಕೆಲವರೆಲ್ಲ ಕಂಡೆಮ್ಡ್ ಮೆಥಡ್ಸ್, ಈ ಡ್ರಿಂಕ್ಸ್ ತಗೊಳ್ಳೋದು ಅವೆಲ್ಲ ಮೆಥಡ್ಸ್ ಅಲ್ಲ, ಅವೆಲ್ಲ ಇನ್ನು ಫ್ರಮ್ ಬ್ಯಾಡ್ ಟು ವರ್ಸ್ ಹೋಗ್ತಾರೋ. ತುಂಬಾ ಜನ ಅಂಥವರೇ, ಯಾಕೆ ಹೇಳಿದ್ರೆ 99% ಜನ ಸ್ಟ್ರೆಸ್ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ಕುಡಿಯೋದು ಸೇದೋದು ಕಲಿತಾರೆ. ಅದು ನೋವೇ ಗುಡ್ ಪಾತ್ ಅವೆಲ್ಲ, ನೋ ಪಾತ್ ಅಟ್ ಆಲ್ ಮುದೋಯ್ತು. ಅದರ ರಿಯಲ್ ಪ್ರಿಸ್ಕ್ರೈಬ್ಡ್ ಪಾತ್ರದಲ್ಲಿ ಅನೇಕ ಪಾತ್ರಗಳಿವೆ. ಈ ಫಿಸಿಕಲ್ ಎಕ್ಸರ್ಸೈಸ್ ಒಂದು ಪಾತ್, ವಾಕಿಂಗ್ ಒಂದಿದೆ, ರನ್ನಿಂಗ್ ಇದೆ, ಜಾಗಿಂಗ್ ಇದೆ, ಇದೆಲ್ಲ ನಾವು ನೋಡಿರ್ತೇವೆ ಮಾಡಿ ಅಂತ ಹೇಳ್ತಾರೆ. ಇದೆಲ್ಲ ಒಂದು ಪಾರ್ಟ್. ಇದು ಭಾರಿ ಇಂಟ್ರೆಸ್ಟಿಂಗ್ ಅಂದ್ರೆ, ಇತ್ತೀಚೆಗೆ ಸಂಶೋಧನೆ ಮಾಡಿ ಹೇಳ್ತಾರೆ, ಇದೆಲ್ಲದಕ್ಕಿಂತ ಒಂದು ಮೋರ್ ಎಫೆಕ್ಟಿವ್ ಅಂದ್ರೆ ಮ್ಯೂಸಿಕ್ ಅಂತ ಹೇಳ್ತಾರೆ. ಸಂಗೀತ ಮೋರ್ ಎಫೆಕ್ಟಿವ್. ಸಂಗೀತ ಅಂದ್ರೆ ಏನು? ಇನ್ಸ್ಟ್ರೂಮೆಂಟಲ್ ಆಗಿಬಿಟ್ರೆ ಸಾಕು. ವೋಕಲ್ ಸ್ಟಿಲ್ ಮೋರ್ ಎಫೆಕ್ಟಿವ್. ನಮ್ಮ ಇನ್ಸ್ಟ್ರೂಮೆಂಟಲ್ಗಿಂತ ವೋಕಲ್ ಯಾತಕ್ಕೆ ಎಫೆಕ್ಟಿವ್ ಅಂದ್ರೆ, ಈ ಇನ್ಸ್ಟ್ರೂಮೆಂಟಲ್ಲಿ ನಿಮಗೆ ವರ್ಡ್ಸ್ ಗೊತ್ತಾಗೋದಿಲ್ಲ, ಇದರಲ್ಲಿ ವರ್ಡ್ಸ್ ಗೊತ್ತಾಗೋದ್ರಿಂದ ಇಟ್ ಬಿಕಮ್ಸ್ ಮೋರ್ ಇದು, ಕ್ಲಾರಿಟಿ ಜಾಸ್ತಿ ಆಗೋದ್ರಿಂದ ವೋಕಲ್ ಎಂಬುದು ಮೋರ್ ಎಫೆಕ್ಟಿವ್ ದನ್ ಇನ್ಸ್ಟ್ರೂಮೆಂಟಲ್. ಅದಕ್ಕಿಂತ ಜಾಸ್ತಿ ಯಾವುದು? ಇದು ಪ್ರಶ್ನೆ. ಅದಕ್ಕಿಂತ ಜಾಸ್ತಿ ಯಾವುದು? ಇದೇ ಜನಕ್ಕೆ ಬಹಳ ಜನ ಗೊತ್ತಿಲ್ಲ. ಈ ಸಂಗೀತ ಅನ್ನೋದು ಬೆಸ್ಟ್ ರೆಮಿಡಿ, ಸ್ಟ್ರೆಸ್ ರಿಲೀವಿಂಗ್ ರೆಮಿಡಿ ನಂಬರ್ 1 ಅಂದ್ರೆ ಸಂಗೀತ ಅಂತ ಹೇಳಿಬಿಡ್ತಾರೆ. ನಿಮಗೆ ನಂಬಿಕೆ ಯಾಕೆ ಬರೋದಿಲ್ಲ ಅಂದ್ರೆ, ಈ ಸಂಗೀತಗಾರರೇ ಬ್ಯಾಡ್ ಹ್ಯಾಬಿಟ್ ಇಟ್ಕೊಂಡಿರ್ತಾರೆ, ಅದಕ್ಕೆ ನಂಬಿಕೆ ಹೋಗಿಬಿಡುತ್ತೆ ನಮಗೆ. ಅವರೇ ಬ್ಯಾಡ್ ಹ್ಯಾಬಿಟ್ ಇಟ್ಕೊಂಡ್ರೆ ಅವ್ರ ಸಂಗೀತ ಕೇಳಿ ನಾವೇನು ಗುಡ್ ಹ್ಯಾಬಿಟ್ ಅನ್ಕೋತೀವಿ ಅನ್ಸಿಬಿಡುತ್ತೆ. ಮೋಸ್ಟ್ ಆಫ್ ದಿ ಮ್ಯೂಸಿಷಿಯನ್ಸ್ ಆರ್ ಫುಲ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್ ಅವರೆಲ್ಲ ಕೂಡ. ಅದು ಅನ್ಫಾರ್ಚುನೇಟ್ ಥಿಂಗ್. ಅದು ಕೇಳಿದವರು ಎಫೆಕ್ಟ್, ಹೇಳಿದವರಿಗೆ ಬರೆದವರು ಗತಿ ಏನು? ಅದಕ್ಕೆ ತಪ್ಪದು. ಒಳ್ಳೆ ಸಂಗೀತಕ್ಕೆ ಆಸಕ್ತಿ ಇದೆ, ಇನ್ನು ವೋಕಲ್ ಇನ್ನೂ ಶಕ್ತಿ ಇದೆ, ಅದಕ್ಕಿಂತ ಬೆಟರ್ ಯಾವುದು ಅಂತ ಪ್ರಶ್ನೆ. ಒಂದು 8-15 ದಿವಸ ಕೆಳಗಡೆ ಮಿರರ್, ಬೆಂಗಳೂರು ಮಿರರ್ನಲ್ಲಿ ಆ ರಿಪೋರ್ಟ್ ಹಾಕಿದ್ದ. ಏನು ಅಂದ್ರೆ, ರೀಡಿಂಗ್ ಹ್ಯಾಬಿಟ್ ಇದೆಯಲ್ಲ, ಅದು ಮ್ಯೂಸಿಕ್ಗಿಂತ ಭಾರಿ ಎಫೆಕ್ಟಿವ್ ಅಂತ ಹೇಳಿದ. ರೀಡಿಂಗ್ ಇದು ಮೋರ್ ಎಫೆಕ್ಟಿವ್ ದ್ಯಾನ್ ಲಿಸನಿಂಗ್ ಟು ಮ್ಯೂಸಿಕ್. ಆ ರೀಡಿಂಗ್ನಲ್ಲೂ ಕೂಡ ಯಾವುದು ಗೊತ್ತಾ? ಒಂದು ಭಾಗ ಸುಮ್ಮನೆ. ಎನಿ ರೀಡಿಂಗ್ ಇಸ್ ಬೆಟರ್, ಎನಿ ರೀಡಿಂಗ್. ನಿಮ್ಗೆ ಮನಸ್ಸಿಗೆ ಬೇಜಾರಾಯ್ತು, ಸುಮ್ಮನೆ ಪುಸ್ತಕ ಓದಿಬಿಡಿ, ಯಾವುದೋ ಒಂದು ಪುಸ್ತಕ, ತಕ್ಷಣ ಕೆಳಗಿಳಿದು ಬಿಡುತ್ತದೆ. ಎಷ್ಟು ಜಾಗಿಂಗ್ ಮಾಡಿದ್ರೂ ಆ ಮಾಡಿದರೆ ಎಫೆಕ್ಟು, ಎಷ್ಟು ರನ್ನಿಂಗ್ ಮಾಡಿದ್ರು ಮಾಡಿದರೆ ಎಫೆಕ್ಟನ್ನ ರೀಡಿಂಗ್ ಕಷ್ಟ ತಂದುಕೊಡುತ್ತೆ ಅಂತ ಹೇಳ್ತಾರೆ. ಯಾತಕ್ಕೆ ಗೊತ್ತಾ? ಅಪ್ಲಿಕೇಶನ್ ಆಫ್ ಮೈಂಡ್ ಇದೆ ಅದರೊಳಗೆ. ಜಾಗಿಂಗ್ನಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್ ಇಲ್ಲ, ಫಿಸಿಕಲ್ ಅಪ್ಲಿಕೇಶನ್ ಜಾಸ್ತಿ, ಮೆಂಟಲ್ ಅಪ್ಲಿಕೇಶನ್ ಕಡಿಮೆ. ಇದರಲ್ಲಿ ಮೆಂಟಲ್ ಅಪ್ಲಿಕೇಶನ್ ಜಾಸ್ತಿ ಆದ್ದರಿಂದ ನಮಗೆ ಸ್ಟ್ರೆಸ್ ಇರೋದು ಮೈಂಡ್ ಒಳಗೆ, ಡೈರೆಕ್ಟ್ ರೀಚ್ ಆಗೋದು ಅಲ್ಲಿಗೆ. ಅರ್ಥ ಆಯ್ತಾ? ಈಗ ಅದರ ತಕ್ಷಣ ಕಡಿಮೆ ಆಗುತ್ತಂತೆ. ಇದು ಒಂದು ಕೇಸ್ ಆಯ್ತು. ಇದಿಷ್ಟು ಸಂಶೋಧನೆ ಸ್ಟಾಪ್ ಆಗುತ್ತೆ ಅವ್ರದಿಷ್ಟೇ, ನಮ್ಮದು ಇನ್ನೂ ಮುಂದೆ ಹೋಗುತ್ತೆ. ಅವ್ರು ಹೇಳಿದ್ದೇನು, ಎನಿ ಮ್ಯೂಸಿಕ್ ಇಸ್ ಬೆಟರ್ ಅಂತ ಹೇಳಿದ. ಅದರಲ್ಲಿ ಓಕಲ್ ಅಂತ ಹೇಳಿದ್ದಾರೆ. ನಮಗೆ ಹಾಗಲ್ಲ, ಅವರೆಲ್ಲ ಲೋಕದ ಸಂಗೀತ ಇದೆಲ್ಲ ಸ್ಟಡಿ ಮಾಡಿದ್ರೆ ನಮ್ಮವರೆಲ್ಲ ಫಾರಿನರ್ಸ್ ಇವರು. ಅವ್ರ ಮ್ಯೂಸಿಕ್ ಅಂದ್ರೆ ಗೊತ್ತಲ್ಲ, ರ್ಯಾಕ್ ಅಂಡ್ ರೋಲ್ ಮ್ಯೂಸಿಕ್ ಅವ್ರದ್ದು. ಅವ್ರ ಮ್ಯೂಸಿಕ್ ಎಷ್ಟು ಎಫೆಕ್ಟ್ ಇದ್ರೆ ನಮ್ಮ ಕರ್ನಾಟಕ ಹರಿದಾಸರ ಮ್ಯೂಸಿಕ್ ಎಷ್ಟು ಎಫೆಕ್ಟ್ ಇರುತ್ತೆ ಯೋಚನೆ ಮಾಡಿ. ಅವ್ರು ಹೇಳ್ತಾರೆ 61% ಸ್ಟ್ರೆಸ್ ರಿಲೀಫ್ ಮಾಡೋ ಕೆಪಾಸಿಟಿ ಇದೆಯಂತೆ ಇದು ಮ್ಯೂಸಿಕ್ಗೆ, 68% ರೀಡಿಂಗಿಗೆ, 68% ಅದಕ್ಕೆ ಕೆಪಾಸಿಟಿ ಇದೆಯಂತೆ. ಅದು ಯಾವುದೋ ನಾವೆಲ್ ರೀಡಿಂಗ್ ಆಗಬಹುದು. ಹರಿದಾಸ್ ಸಾಹಿತ್ಯಕ್ಕೆ ಕಂಪೇರ್ ಮಾಡಿದ್ರೆ 61-80% ಹೋಗ್ಬಿಡುತ್ತೆ ಇಮಿಡಿಯೇಟ್, ಅಷ್ಟು ಮೇಲೆ ಬಂದ್ಬಿಡ್ತಾನ. ಎಷ್ಟೋ ಹರಿದಾಸನ ಕೇಳಿ ಮಾತು ರಿಲೀವ್ ಆಗುತ್ತೆ ಎಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮಕ್ಕಳು ಅಳ್ತಾ ಇರ್ತಾರೆ, ನೀವು ಸಂಗೀತ ಹಾಕಿಬಿಡಿ, ಹರಿದಾಸ್ ಹಾಡು ಶುರು ಮಾಡಿ, ತಕ್ಷಣ ಸುಮ್ಮನೆ ಆಗ್ಬಿಡ್ತಾರೆ. ಅರ್ಥ ಆಯ್ತಾ? ರಿಲೀವ್ ಆಗಿರೋ ಅಂತ ಗೊತ್ತಾಯ್ತಲ್ಲ ಈಗ. ಅದೇ ಬೇರೆ ಏನೂ ಇಲ್ಲ, ಆ ಹಾಡು ಕೇಳ್ತಿರ್ಲಿಕ್ಕೇನೆ ತಕ್ಷಣ ಚೇಂಜ್ ಆಗಿಬಿಡುತ್ತೆ. ಮಕ್ಕಳಿಗೆ ಎಷ್ಟು ಅರ್ಥ ಆಗಿರುತ್ತೆ ಈ ಮಧ್ಯೆ? ಡಿವೈನ್ ಮ್ಯೂಸಿಕ್, ಹರಿದಾಸರ ಹಾಡುಗಳು ಅಂದರೆ ಡಿವೈನ್ ಮ್ಯೂಸಿಕ್. ಆದ್ದರಿಂದ 80% ಕೌಂಟ್ ಆಗಿಬಿಡುತ್ತೆ. ಇನ್ನು ಅರ್ಥ ಮಾಡ್ಕೊಂಡು ಹೇಳಿದ್ರೆ ಎಫೆಕ್ಟ್ ಜಾಸ್ತಿ ಆಗಿಬಿಡುತ್ತೆ. ಇನ್ನು ಮ್ಯೂಸಿಕ್ ಹೇಳೋದಾಯ್ತು. ಈಗ ಇನ್ನು ರೀಡಿಂಗ್ ಬಂತು, ಆ ರೀಡಿಂಗ್ ರೀಡಿಂಗ್ ಅಲ್ಲ, ಮಧ್ವಶಾಸ್ತ್ರ ರೀಡಿಂಗ್ ಅಂದುಬಿಟ್ರೆ ಇಟ್ ಇಸ್ 100% 68-88% ಅಲ್ಲ, ಇದು 100% ಮನಸ್ಸಿಗೆ ಸಮಾಧಾನ ಕೊಟ್ಟು ಬಿಡುತ್ತೆ. ಅದನ್ನು ಓದೋದು, ಅದನ್ನು ಕೇಳೋದು, ದ್ವಾದಶ ಸ್ತೋತ್ರ ಹೇಳೋದು, ಆಚಾರ ಗ್ರಂಥಗಳವೆಲ್ಲ ಗೊತ್ತಾ, ಕೇಶವ ಕೇಶವ ಶಾಸಕ ಒಂದೇ, ಪಾಶಧರಾರ್ಥಿತ ಶೂರವರೇಷ, ಪ್ರಣಯಾಮೋ ವಾಸುದೇವಂ, ಒಂದೊಂದು ಮಾತುಗಳು ಮಂತ್ರ ಇದ್ದಾಗ. ಅಂದ್ರೆ ಅದಕ್ಕೆ ಇಷ್ಟೆಲ್ಲ ಹೇಳಿದೆ ಅಂದ್ರೆ ಎಫೆಕ್ಟ್ನೊಳಗೆ ಡಿವೈನ್ ಎಫೆಕ್ಟ್ ಬರೋದಕ್ಕೆ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇದೆ. ಡಿವೈನ್ ಎಫೆಕ್ಟ್ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ರಾಘವೇಂದ್ರ ಸ್ತೋತ್ರ, ವಾಯುಸ್ತುತಿ, ಯಾವುದೇ ಸ್ತೋತ್ರವನ್ನು ಮತ್ತೆ ಮತ್ತೆ ಮನೆಯಲ್ಲಿ ಹೇಳ್ತಿದ್ರೆ ಇನ್ನೊಂದು ಎಫೆಕ್ಟ್ ಇದೆ. ಆಶ್ಚರ್ಯ ಅಂದ್ರೆ ಯಾಕೋ ಕುಡಿತೇನೆ ಅಂತ ತಿಳ್ಕೊಬೋಣ. ಕುಡ್ದವನ ಎಫೆಕ್ಟ್ ನಮಗೆ ಗೊತ್ತು, ಇಲ್ಲ ಚರಂಡಿ ಪಕ್ಕ ಬಿದ್ದಿರ್ತಾನೆ, ನೋಡಿದ್ರೆ ಏನು ಉಪಯೋಗ, ಅದಕ್ಕೆ ಅಸಹ್ಯ ಬರುತ್ತೆ ಅಷ್ಟೆ. ಇದು ಹಾಗಲ್ಲ, ವಾಯುಸ್ತುತಿ ಹೇಳ್ತಾನೆ ಅವನಿಗೆ ಕೇಳೋರಿಗೆಲ್ಲ ಎಫೆಕ್ಟ್ ಆಗುತ್ತೆ, ಮತ್ತೆ ಕೇಳೋರಿಗೆಲ್ಲ ಮನಃಶಾಂತಿ ಸಿಗುತ್ತೆ, ಇವರಿಗೆಲ್ಲ ಮನಃಶಾಂತಿ ಸಿಗುತ್ತೆ. ಎಷ್ಟು ವಂಡರ್ಫುಲ್ ಗೊತ್ತಾ, ಅದಕ್ಕೆ ಸಾವಿರಾರು ಜನಕ್ಕೆ ಸೈಮಿಲ್ಟೇನಿಯಸ್ ಆಗಿ ಮನಃಶಾಂತಿ ಕೊಡುವ ಶಕ್ತಿ ಇರೋದು ನಮ್ಮ ಈ ಶಾಸ್ತ್ರ ಪ್ರಪಂಚಕ್ಕಾದ್ದರಿಂದ. ರಾಘವೇಂದ್ರ ಸ್ತೋತ್ರ ಒಂದು ಡಿವೈನ್ ಸ್ತೋತ್ರ, ಆದ್ದರಿಂದ ಅದು ಸರಿಯಾಗಿ ಹೇಳ್ತಾ ಇದ್ರೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಎಷ್ಟೋ ಜನ ಅನುಭವಿಸಿದ್ದಾರೆ ಪಾಪ ಆ ಮಾತನ್ನು. ಹೌದು, ನಮ್ಗೆ ತುಂಬಾ ಬೇಸರವಾಗಿತ್ತು, ರಾಘವೇಂದ್ರ ಸ್ತೋತ್ರ ಇಟ್ಟೆ ಹೇಳೋದು ಶುರು ಮಾಡಿದ್ವಿ, ತುಂಬಾ ಅನುಕೂಲ ಆಯಿತು. ಇದು ಕರೆಕ್ಟು. ತಪ್ಪು ಎಲ್ಲಿದೆ ಅಂದ್ರೆ, ರಾಘವೇಂದ್ರ ಸ್ತೋತ್ರ ಹೇಳಿದ್ರಿ ತುಂಬ ಸರಿ ಹೋಯಿತು, ಅಷ್ಟೇ ಹೋದಲ್ಲೋ, ಮುಂದೆ ಎಕ್ಸ್ಟೆಂಡ್ ಯಾಕೆ ಮಾಡ್ಕೊಳ್ಳಿಲ್ಲ ಹಾಗಿದ್ದೀನಿ ಇವನ? ಹರಿವಾಯಸ್ತು ಕೆಳ ಯಾಕೆ ಶುರು ಮಾಡಲಿಲ್ಲ? ವಿಟ್ಟು ಸಹಸ್ರ ಕೇಳಿಲ್ಲ? ಸದ್ಭಾವನೆ ಯಾಕೆ ಮಾಡಲಿಲ್ಲ? ಅದಿಲ್ಲ, ಅದು ತಪ್ಪಾಯ್ತು. ಇಲ್ಲಿ ನಾವು ಸೋಲ್ತಾ ಇದ್ದೇವೆ. 99% ಜನ ಆ ಎಫೆಕ್ಟ್ ಸ್ಟಾಪ್ ಆಗಿಬಿಡ್ತಾರೆ. ಇನ್ನೂ ನಾವು ಮೇಲಿದೆಯಲ್ಲ, ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ತೋತ್ರ ಹೇಳ್ತಿದ್ರ? ರಾಘವೇಂದ್ರ ಸ್ವಾಮಿ ರಾಘವೇಂದ್ರ ಸ್ತೋತ್ರ ಹೇಳೋ ಚಾನ್ಸ್ ಇಲ್ಲ. ಹಾಗೆ ಅವರದೇ ಸ್ತೋತ್ರ ಅದು, ಅವ್ರು ವಾಯುಸ್ತುತಿ ಹೇಳ್ತಿದ್ರು ಅಂದಮೇಲೆ ಮೋರ್ ಎಫೆಕ್ಟಿವ್ ಆಯ್ತಲ್ಲ. ಮತ್ತೆ ವಾಯುಸ್ತುತಿ ಆಚಾರ್ಯ ಆದ್ರೆ ವಿಷ್ಣು ಸಹಸ್ರ ಹೇಳ್ತಾ ಇನ್ನೂ ಎಫೆಕ್ಟ್ ಜಾಸ್ತಿ ಆಯ್ತಲ್ಲ. ಆ ಥರ ಯೋಚನೆ ಮಾಡಿದರೆ ನಾವು ಯಾವಾಗಲೂ ಕೂಡ ಎಲಿವೇಷನ್ ಟ್ರೈ ಮಾಡಬೇಕು. ಅದು ಮನೆ, ನಮ್ಮ ಮನೆ ಎಲಿವೇಷನ್ ಟ್ರೈ ಮಾಡ್ತೇವೆ, ಫಸ್ಟ್ ಫ್ಲೋರ್ ಆಯ್ತು, ಸೆಕೆಂಡ್ ಫ್ಲೋರ್ ಆಯ್ತು ಟ್ರೈ ಮಾಡ್ತಿರ್ತೇವೆ. ಅದು ನಮ್ಮ ಎಲಿವೇಷನ್ ಟ್ರೈ ಮಾಡಿದರೆ ಆಗ ಅದು ವಂಡರ್ಸ್ ಕೊಡುತ್ತೆ, ಡಿವೈನ್ ಎಫೆಕ್ಟ್ಸ್. ಅದು ದೃಷ್ಟಾಂತ ಅವರೇ ಕೊಟ್ಬಿಡ್ತಾರೆ. ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್ ಏಡ ಮೂಕೋಪಿ ವಾಕ್ಪತಿ. ಫಸ್ಟ್ ಅದು ಓದಿ, ಕೇಳಿಕೊಳ್ಳಾಗಿ ಓದಿ. ರಾಯರ ಸ್ತೋತ್ರವನ್ನು ಹೇಳಿದರೆ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್, ಅಂಧ ಅಂಧ ಕುರುಡನೂ ಕೂಡ, ಅಲ್ಲಿ ಏನಿದೆ ವಾಕ್ಯ ಗೊತ್ತಾ, ಕುರುಡನಿಗೆ ಕೂಡ ಕಣ್ಣು ಬರುತ್ತೆ ಅಂತ ಹೇಳೋದಿಲ್ಲ, ದಿವ್ಯ ದೃಷ್ಟಿ ಸ್ಯಾತ್, ಅದು ಇಂಪಾರ್ಟೆಂಟ್. ಕುರುಡನಿಗೆ ಕಣ್ಣು ಬರುತ್ತೆ ಅಲ್ಲ, ಡಿವೈನ್ ಐ ಬರುತ್ತೆ ಅಂತ ಹೇಳಿದ್ರು. ಈ ಡಿವೈನ್ ಎಫೆಕ್ಟ್ ಅಂದ್ರೆ ಅದೇ. ಡಿವೈನ್ ಐ ಅಂದ್ರೆ ಏನು? ಇವತ್ತು ಬರೀ ಕಣ್ಣಿಗೆ ಇವೆಲ್ಲ ಕಾಣಿಸುತ್ತೆ, ಡಿವೈನ್ ಅನ್ನಿಗೆ ದೇವರು ಕಾಣಿಸ್ತಾನೆ, ಅದು ಮುಖ್ಯ. ಡಿವೈನ್ ಐನ್ ಬೇರೆ, ಐ ಬೇರೆ. ತುಳಸಿ ಎಲ್ಲರಿಗೂ ಕಾಣಿಸ್ತದೆ, ಆದರೆ ಭಗವದ್ಭಕ್ತರಿಗೆ ಅಲ್ಲಿ ತುಳಸಿ ಲಕ್ಷ್ಮಿ ಕಾಣಿಸ್ತಾರೆ, ಅದು ಡಿವೈನ್ ಐ. ಅದು ದೇವರಿಗೆ ಹಾಕ್ತಕ್ಕಂಥ ಶ್ರೇಷ್ಠವಾದಂಥ ದ್ರವ್ಯ ಅಂದ್ರೆ ತುಳಸಿ, ಇದು ಡಿವೈನ್ ಐ. ಅದು ಅದೇ ರೀತಿಯಲ್ಲಿ ತೀರ್ಥದಲ್ಲಿ ಗುರುದೇವರಿ ಬೇಸ್, ನೋ ಡಿಫರೆನ್ಸ್. ಇದು ಭಗವದ್ಭಕ್ತನಿಗೆ ಹಬ್ಬ, ದೇವರು ಅಭಿಷೇಕ ಮಾಡಿದ ನೀರಿದು, ಹೋಲಿಯಷ್ಟು ವಾಟರ್ ಅಂತ ಗೊತ್ತಾಗುತ್ತೆ, ಅದು ಡಿವೈನ್ ಐ. ಅದು ಇವತ್ತು ಗ್ರಂಥಗಳು ಸುಮ್ಮನೆ ಓದ್ತಾನೆ, ಅದು ಬೇರೆ. ಅಲ್ಲಿ ಭಗವದ್ಗೀತೆ ಓದ್ತಾನೆ, ಡಿವೈನ್ ಲಿಟ್ರೇಚರ್ ಅದು. ಸೊ ಅಂಧೋಪಿ ದಿವ್ಯ ದೃಷ್ಟಿ ಸ್ಯಾತ್, ಏಡಮೂಕೋಪಿ ವಾಕ್ಪತಿ. ಹುಟ್ಟು ಮೂಕ ಒಳ್ಳೆ ವಾಕ್ಪತಿ, ಬೃಹಸ್ಪತಿ ಆಚಾರ ಆಗಿಬಿಡ್ತಾನೆ ಅಂತ ಹೇಳ್ತಾರೆ. ಹುಟ್ಟು ಮೂಕ ಬೃಹಸ್ಪತಿ ಆಗ್ತಾನೆ, ಅಲ್ಲಿ ಡಿವೈನ್ ಸೇರಿಸ್ಬಿಡ್ಬೇಕು ಮತ್ತೆ. ಅಂದ್ರೆ ಮಾತು ಬರ್ತಿದ್ದಿಲ್ಲ, ಮಾತು ಬಂತು, ಸಿಮ್ ಮಾಡಿ ಶುರು ಮಾಡಿಬಿಟ್ಟೆ, ಏನು ಮಾಡ್ಬೇಕು ಆಮೇಲೆ ಅದಕ್ಕೆ? ಸದ್ಯ ಮಾತು ಹೋದ್ರೆ ಸಾಕು ಅನಿಸ್ಬಿಡುತ್ತೆ, ಕೊನೆಗೆ ಮಾತು ಬಂದಿದ್ದು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಏಡ ಮೂಕೋಪಿ ವಾಕ್ಪತಿ ಇದ್ದ ಒಳ್ಳೆ ಸ್ತೋತ್ರ ಹೇಳ್ತಾನೆ, ಒಳ್ಳೆ ಮಾಡ್ತಾನೆ, ಅದು ಮುಖ್ಯ. ಅಂದ್ರೆ ರಾಘವೇಂದ್ರ ಸ್ತೋತ್ರದ ಎಫೆಕ್ಟು, ಟೈಟ್ಲು ಭಾರಿ ಚೆನ್ನಾಗಿದೆ, ಡಿವೈನ್ ಎಫೆಕ್ಟ್ಸ್ ತಂಬಿಬೇಕು. ಬರೀ ಎಫೆಕ್ಟ್ ಬೇರೆ ಇಟ್ಬೋದು, ಡಾಕ್ಟರು ಕಣ್ಣು ಕೊಡಬಹುದಷ್ಟೇ, ಕ್ಯಾಟ್ರಾಕ್ಟ್ ಅಲ್ಲಿ ಕಣ್ಣು ಕೊಡಬಹುದಷ್ಟೇ, ಡಿವೈನ್ ಕಣ್ಣು ಕೊಡೋ ಶಕ್ತಿ ಅದಕ್ಕಿಲ್ಲ. ರಾಘವೇಂದ್ರ ಸ್ತೋತ್ರಕ್ಕೆ ಆ ದೃಷ್ಟಿ ಇದೆ, ಇದನ್ನು ಯೋಚನೆ ಮಾಡಬೇಕು. ರಾಘವೇಂದ್ರ ಸ್ತೋತ್ರಕ್ಕಾಗಲಿ ಯಾವುದೇ ಒಂದು ನಮ್ಮ ಶಾಸ್ತ್ರೀಯವಾದ ಸ್ತೋತ್ರಗಳಿಗೆಲ್ಲ ಡಿವೈನ್ ಐ ಕೊಡೋ ಶಕ್ತಿ ಇದೆ. ಅದೇ ರೀತಿ ಡಿವೈನ್ ಕೆಟ್ಟದನ್ನು ಕೇಳಬಾರದು, ಒಳ್ಳೆಯದನ್ನು ಕೇಳದೇ ಇರಬಾರದು, ಆ ಉಪಲಕ್ಷಣ ಅಂತ ಒಂದು ಹೇಳಿದ್ಮೇಲೆ ಉಳಿದೆಲ್ಲ ಅಂಡರ್ಸ್ಟುಡ್. ಆ ಥರ ಏಡ ಮೂಕೋಪಿ ವಾಕ್ಪತಿ, ಪೂರ್ಣಾಯುಹು ಪೂರ್ಣ ಸಂಪತ್ತಿ ಇನ್ನೊಂದು ವಿಶೇಷ. ಆಯುಷ್ಯ ವೃದ್ಧಿಯಾಗುತ್ತೆ, ಅದು ಮುಖ್ಯ. ಆಯುಷ್ಯ ವೃದ್ಧಿ ಯಾತಕ್ಕಾಗತ್ತೆ ಯೋಚನೆ ಮಾಡಿ. ಯಾವಾಗ ಟೆನ್ಷನ್ ಕಡಿಮೆ ಆಗುತ್ತೋ ಲೈಫ್ ಜಾಸ್ತಿ ಆಗುತ್ತಾಗ. ಟೆನ್ಷನ್ ಕಡಿಮೆ ಆಗಿಬಿಟ್ರೆ ಲೈಫ್ ಎಕ್ಸ್ಟೆಂಡ್ ಆಗಲೇಬೇಕು, ಕ್ವೈಟ್ ನ್ಯಾಚುರಲ್. ಆ ದೃಷ್ಟಿಯಿಂದ ನಾವು ಮೋರ್ ಯೂಸ್ ಮಾಡಿದಷ್ಟು ಕೂಡ ಬೇಗ ಅದು ಇದಾಗತ್ತೆ, ಕಂಡೆಮ್ ಆಗತ್ತೆ, ಸೈಜ್ ಆಪ್ಟಿಮಮ್ ಆಗಿದ್ರೆ ಚೆನ್ನಾಗಿರುತ್ತೆ. ಸೊ ಮನಸ್ಸು ಸರಿ ಇರೋದ್ರಿಂದ ನಮ್ಮ ದೇವರ ಪೂರ್ಣ ಆಯುಹು ಪೂರ್ಣ ಸಂಪತ್ತಿ ಸ್ತೋತ್ರಸ್ಯಾಶ್ಚ ಜಪಾದ್ಭವೇ. ಆಯುಷ್ಯ ಪೂರ್ಣವಾಯಿತು, ಪೂರ್ಣ ಸಂಪತ್ತಿ ಬಂತಂತ, ಸಂಪೂರ್ಣವಾದ ಸಂಪತ್ತಿ. ಅದು ಇದು ಡೆವೈನ್, ಮತ್ತೆ ಬ್ಲಾಕ್ ಮನಿ ಗಿಕ್ ಮನಿ ಬರೋದಿಲ್ಲ, ಅಲ್ಲಿ ಬರೋದೆಲ್ಲ ಅಕೌಂಟಬಲ್ ಮನಿ. ಆದ್ದರಿಂದ ಪೂರ್ಣ ಸಂಪತ್ತಿ ಮತ್ತು ಸ್ತೋತ್ರಸ್ಯಾಶ್ಚ ಜಪಾದ್ಭವೇ. ಈ ಸ್ತೋತ್ರ ಜಪ ಮಾಡೋದ್ರಿಂದ ಇದೆಲ್ಲ ಸಿದ್ಧಿ ಬರುತ್ತೆ. ಇದನ್ನೆಲ್ಲ ಒತ್ತಿ ಹೇಗೆ ತಿಳ್ಕೋಬೇಕು ಅಂದರೆ ಮೆಕ್ಯಾನಿಕಲಿ ತಿಳ್ಕೊಳ್ಳೋದೆಲ್ಲ ಬೇರೆ, ಅದನ್ನು ನಾವು ಸೈಂಟಿಫಿಕಲಿ ತಿಳ್ಕೊಳ್ಳೋದು ಬೇರೆ. ಸ್ಪಿರಿಚುಯಲಿ ಸ್ತೋತ್ರಗಳು ಭಾರಿ ಎಫೆಕ್ಟ್ ಕೊಡುತ್ತೆ. ವಿಷ್ಣು ಸಹಸ್ರ ಮೊದಲು ಎಷ್ಟು ಹೇಳ್ತಾರೆ, ರೋಗಾರ್ಥೋ ಮುಚ್ಚತೆ ರೋಗಾತ್ ಬದ್ಧೋ ಮುಚ್ಚೇತ ಬಂಧನಾತ್. ಇವೆಲ್ಲ ಕೇಳಿಬಿಟ್ರೆ ಪ್ರತಿಯೊಬ್ಬನಿಗೂ ರೋಗದಿಂದ ಪೀಡಿತ ರೋಗ ಕಳ್ಕೊಳ್ತಾನೆ, ಬಂಧನದಿಂದ ಬಂಧನ ಕಳ್ಕೊಳ್ತಾನೆ. ಇವೆಲ್ಲ ಅನುಭವಕ್ಕೆ ಬಂದಿರೋದು, ಎಷ್ಟೋ ಜನ ಕಣ್ಣಾರೆ ತಮ್ಮ ಫಲವನ್ನು ಕಂಡಿದ್ದಾರೆ. ಆದ್ರಿಂದ ಅವಾಗ ಏನು ಡೌಟ್ ಮಾಡೋ ಕಾರಣ ಇಲ್ಲ, ಡಿವೈನ್ ಎಫೆಕ್ಟ್ಸ್ ಅಂದ್ರೆ ನಿಜವಾದ ಡಿವೈನ್ ಎಫೆಕ್ಟ್ಸ್. ಇನ್ನು ಮೆಥಡ್ಸ್ ಆಫ್ ಲರ್ನಿಂಗ್ ಇನ್ನೊಂದು ಮಾತು ಹೇಳ್ತಾರೆ, ರಾಜಚೋರ ಮಹಾವ್ಯಾಘ್ರ ಸರ್ಪ ನಕ್ರಾದಿ ಪೀಡನಂ ನಜಾಯತೇಶ್ಚ ಸ್ತೋತ್ರಶ್ಚ. ಸ್ತೋತ್ರವನ್ನು ಹೇಳಿದರೆ ನಮಗೆ ರಾಜ ಭಯ ಇಲ್ಲ, ಚೋರ ಭಯ ಇಲ್ಲ. ರಾಜ ಚೋರ ಮಹಾವ್ಯಾಘ್ರ ಸರ್ಪ ನಕ್ರಾದಿ ಪೀಡನಂ, ರಾಜರ ಭಯ ಅಂದ್ರೇನು, ಈ ರೇಡಿ ಗೀಡ್ ಮಾಡೋದೆಲ್ಲ ಶುರುವಾಗುತ್ತೆ, ಟ್ಯಾಕ್ಸ್ ಹಾಕೋದು ಏನೋ ಅವೆಲ್ಲ ಇಲ್ಲ. ಚೋರರು ಕಳ್ಳರ ಭಯ ಇಲ್ಲ, ಕಳ್ಳರು ಬರೋದೇ ಇಲ್ಲ. ರಾಜಚೋರ ಮಹಾವ್ಯಾಘ್ರ ದೊಡ್ಡದ ಹುಲಿ ಸಿಂಹಗಳೇನು ಮಾಡೋದಿಲ್ಲ, ಸರ್ಪಗಳೇನು ಮಾಡೋದಿಲ್ಲ, ನಕ್ರ ಮೊಸಳೆ ಏನೂ ಮಾಡೋದಿಲ್ಲ, ಯಾವಗಳ ಪೀಡೆ ಇರೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಮತ್ತೆ ಹೇಳ್ತಾರೆ, ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ. ಯಾರು ರಾಯರನ್ನು ಗುರೋ ವೃಂದಾವನ ಅಂತ ಏತತ್ ಸ್ತೋತ್ರಂ ಸಮುಚ್ಚಾರ್ಯ ಗುರೋ ವೃಂದಾವನ ಅಂತಿಕೆ. ಈ ಸ್ತೋತ್ರವನ್ನ ಗುರುಡ ವೃಂದಾವನದ ಹತ್ತಿರ ಅಂತಿಕ ಅಂದ್ರೆ ಹತ್ತಿರ ಅಂತ ಅರ್ಥ. ಹತ್ತಿರದಲ್ಲಿ ಯಾರು ದೀಪ ಹಚ್ಚಿಡ್ತಾರೋ ಅವರಿಗೆ ಎರಡಾಗುತ್ತಂತೆ, ಒಂದು ದೀಪ ಸಂಯೋಜನಾತ್ ಜ್ಞಾನಂ ಪುತ್ರಲಾಭೋ ಭವೇ ಧ್ರುವಂ. ಅವರಿಗೆ ಜ್ಞಾನ ಬರುತ್ತೆ, ಮಕ್ಕಳಾಗ್ತಾರೆ. ಎರಡೆರಡು ಹೇಳ್ತಾರೆ, ಜ್ಞಾನ ಬರುತ್ತೆ, ಮಕ್ಕಳಾಗ್ತಾರೆ. ಇನ್ ಜನರಲ್ ದೇವ್ರನ್ನ ದೀಪ ಹಚ್ಚಿಡೋದು ಅಂದ್ರೆ, ಗುರುವನ್ನ ದೀಪ ಹಚ್ಚಿಡೋದು ಅಂದ್ರೆ ಜ್ಞಾನಕ್ಕೂ ಸಾಧನ, ವಂಶವೃದ್ಧಿಗೂ ಸಾಧನ ಅಂತ ಅರ್ಥ. ಇದು ಬಹಳ ಜನ ಇತ್ತು, ನಂದಾ ದೀಪ ಅದಕ್ಕೆ ಹಚ್ಚಿ ಮನೆಯಲ್ಲಿ ನಂದಾ ದೀಪ ಹಚ್ಚಿಡ್ತಾ ಇದ್ರು ಮನೆಗಳಲ್ಲಿ. ದೀಪ ಆರಲೇಬಾರದು, ಆಡಿದ್ರೆ ಅನಿಷ್ಟ ಅಂತೇಳಿ, ಗೊತ್ತಿದ್ರೆ ಅನಿಷ್ಟ ಅಂತ ತಿಳ್ಕೊಳ್ಳೋ ಜನ ಇದು ಆರಿಸ್ಬಿಡ್ತಾರೆ ಹೋಗ್ಬಿಟ್ಟು. ಎಲ್ಲರೂ ದೀಪ ಇರಬೇಕು ಅಲ್ಲಿ, ಮತ್ತೆ ಬೆಡ್ ಲೈಟ್ ದೀಪ ಹಾಕೊಂಡಿರ್ತಾರೆ ಬೆಡ್ ರೂಮ್ ಅಲ್ಲಿ, ದೇವ್ರ ರೂಮ್ ಅಂತ ಮಂಗಡಿಯಲ್ಲಿ ಏನೂ ಇಲ್ಲ. ಯಾರು ಹಾಕಿದ್ರೆ ಆರಿಸಿ ಬಂದು ಸಮಾಧಾನ ಮಾಡ್ಕೊಂಡು ಹೋಗ್ತಾರೆ, ಅದು ಬೇರೆ. ಎಷ್ಟು ಮೂರ್ಖರಿದ್ದಾರೆ. ದೇವ್ರಿಗೊಂದು ದೀಪ ಉರಿಯೋದು ಅಂದ್ರೆ ಎಂಟೈರ್ ಮನೆಯಲ್ಲೇ ಜ್ಞಾನ ಬರೋದು ಅಂತ ಅರ್ಥ. ನಮಗೆ ಗೊತ್ತದು, ಯಾರ ಮನೆಯಲ್ಲಿ ದೀಪ ಉರಿಯುತ್ತೋ ಕಳ್ಳರು ಬರೋದಿಲ್ಲ, ಮನೇಲಿದ್ದಾರೆ ಅಂತ ತಿಳ್ಕೋತಾರೆ ಫಸ್ಟು. ಮನೆಯಿಂದ ಹೋಗೋಬಿಟ್ಟು ದೀಪ ಹಾಕಿ ಹೋಗ್ತಾರಲ್ಲ ಸಾಮಾನ್ಯವಾಗಿ, ಮನೇಲಿ ಇದ್ದಾರೆ ಅಂತ ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು. ಮನೆಯಲ್ಲಿ ದೀಪ ಇಲ್ಲದೆ ಇರೋದು ವಾಸ ಮಾಡದೇ ಇರೋದು ಸಂಕೇತವಾದ್ದರಿಂದ ಕಳ್ಳರು ಕಾಕರರು ಬರ್ತಾರೆ. ದೀಪ ಹಚ್ಚಿದರೆ ಜ್ಞಾನ ಬರುತ್ತೆ, ದೀಪ ಹಚ್ಚಿದರೆ ಮಕ್ಕಳು ಸುಖವಾಗಿರ್ತಾರೆ. ಮನೇಲಿ ನಂದಾ ದೀಪ ನಿತ್ಯ ಹಚ್ಚಿಡೋ ಅಭ್ಯಾಸ ಮಾಡಿ, ಮಕ್ಕಳಿಗೆ ಆಪತ್ತು ಬರದಂತೆ ದೇವರು ಕಾಪಾಡ್ತಾನೆ. ಇದೆಲ್ಲ ಎಫೆಕ್ಟ್ಗಳಲ್ಲಿ ಸೇರಿರೋದು, ಅಭ್ಯಾಸ ಮಾಡಬೇಕಾದ್ರೆ. ಇನ್ನು ಮೆಥಡ್ಸ್ ಆಫ್ ಲರ್ನಿಂಗ್ ಅಂಡ್ ಡಿಸಿಜೇಷನ್ ಆಫ್ ದಿ ಸ್ತೋತ್ರ. ಇನ್ನು ಸ್ತೋತ್ರವನ್ನು ಸರಿಯಾಗಿ ಕಲಿಯಬೇಕು, ರಿಸೈಟ್ ಮಾಡಬೇಕು. ಶ್ರೀ ಪೂರ್ಣ ಬೋಧ ಗುರುತೀರ್ಥ ಪಯೋಬ್ಧಿ ಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಸ್ಪೃಶಂತಿ. ತುಂಬ ಜನ ಉಚ್ಚಾರಣೆ ಸರಿ ಮಾಡೋದಿಲ್ಲ, ಅದರಿಂದಾಗಿ ಎಫೆಕ್ಟ್ ನ್ಯಾಚುರಲಿ ಕಡಿಮೆ ಆಗುತ್ತೆ. ಉಚ್ಚಾರಣೆ ಅಲ್ಪ ಪ್ರಾಣ ಮಹಾಪ್ರಾಣ, ಆಮೇಲೆ ದೀರ್ಘ ಹಸ್ವ, ಇವೆಲ್ಲ ಗಮನಿಸಿ ಓದಬೇಕಾದ. ರಾಘವೇಂದ್ರ ಅಂದ್ರೆ ಎಷ್ಟಿಟ್ಟು ಬರುತ್ತೆ, ರಾಘವೇಂದ್ರ ರಾಘವೇಂದ್ರ ಪದ ಫುಲ್ ಪದ ಇರೋದು ಹಾಕಿ ಹೆಚ್ಚು ಕಡಿಮೆ ಮಾಡಿದ್ರೆ ಎಫೆಕ್ಟ್ ಹೋಗ್ಬಿಡುತ್ತೆ, ನ್ಯಾಚುರಲಿ ಹೋಗುತ್ತೆ. ರಾಘವೇಂದ್ರ ಅಂತ ಸರಿಯಾಗಿ ಉಚ್ಚಾರಣೆ ಮಾಡೋದು. ಅಲ್ಲಿ ಪದಗಳು ಹೇಗಿವೆ ನೋಡಿ, ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರಃ, ಅಘಾದ್ರಿ ಸಂಭೇದನ ದೃಷ್ಟಿ ವಜ್ರಃ, ಕ್ಷಮಾ ಸುರೇಂದ್ರೋ ಅವತು ಮಾಂ ಸದಾಯಂ, ಶ್ರೀರಾಘವೇಂದ್ರ ಸಕಲ ಪ್ರದಾತ ಸ್ವಪಾದಕಂಚ ದ್ವಯಭಕ್ತಿ ಮಧ್ಯಃ. ಪ್ರತಿಯೊಂದು ಪಕ್ಷದ ಸರಿಯಾಗಿ ಹೇಳಿದರೆ ಅದು ನಮ್ಮ ದೇಹದೊಳಗೆ ನಾಡಿ ಶುದ್ಧಿ ಮಾಡುತ್ತೆ ಅಂತ ಹೇಳ್ತಾರೆ. ಬಹಳ ಜನ ಗೊತ್ತಿಲ್ಲ ನಮ್ಮಲ್ಲಿ ನಾಡಿ ಶುದ್ಧಿ ಅಂದ್ರೆ ಗೊತ್ತಾ, 72,000 ನಾಡಿಗಳುಂಟು. ಅದನ್ನು ಒಳಗಿಂದ ಕರೆಕ್ಟ್ ಮಾಡೋದು ಧ್ಯಾನದಿಂದ, ಹೊರಗಿಂದ ಕರೆಕ್ಟ್ ಮಾಡೋದು ಮಂತ್ರ ಪಠಣೆಯಿಂದ. ಮಂತ್ರೋಚ್ಚಾರಣೆ ಸರಿಯಾಗಿ ಮಾಡಿದರೆ, ಯಾವುದೇ ಪದ ಸರಿಯಾಗಿ ಉಚ್ಚಾರಣೆ ಮಾಡಿದರೆ, ನಮ್ಮ ನಾಡಿ ಶುದ್ಧವಾಗಿ ಎಂಟೈರ್ ದೇಹದ ಆರೋಗ್ಯ ಹಿಡಿದು ಮನಸ್ಸಿನ ಸ್ಥಿತಿ ಎಲ್ಲ ನಾರ್ಮಲ್ ಆಗುತ್ತೆ. ಅಷ್ಟು ಶಕ್ತಿ ಇರೋದ್ರಿಂದ ಸರಿಯಾಗಿ ಹೇಳಿಸೋದನ್ನು ಕರಿಬೇಕು. ಬಹಳಷ್ಟು ಜನ ಹಾಗೆ ಮಾಡೋದಿಲ್ಲ, ಅಷ್ಟೋತ್ತರಕ್ಕೆ ಬಾ ಅಂತ ಕರೀತಾರೆ, ಇನ್ನು ಸ್ತೋತ್ರನೇ ಬರ್ತಿರೋದಿಲ್ಲ. ಪಾರಾಯ ಸುಮ್ಮನೆ ಲೆಕ್ಕ ಬೇಕು ಅವ್ರಿಗೆ, ಹುಷ್ಟು 11 ಜನ ಇದ್ರೆ 10 ದೂರ ಆಗುತ್ತೆ, ಆ ಲೆಕ್ಕ ಇಟ್ಕೊಂಡ್ಬಿಟ್ಟಿರ್ತಾರೆ. ಇವನೊಬ್ಬರು ಸೇರಿದ ಅಂದ್ರೆ ಲೆಕ್ಕ ಸರಿ ಹೋಯ್ತು ಅವ್ರಿಗೆ. ಅಷ್ಟೇ ಕಲ್ತ್ಕೊಂಡು ಬಾ ಅಂತ ಹೇಳಬಾರ್ದೆ, ಕೊನೆ ಪಕ್ಷ ನೀ ಪಾರಾಯ ಹೇಳ್ತೀರ ಸುಮ್ಮನೆ ಹೇಳ್ತಾ ಇರ್ತಾ ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. ಬರುತ್ತೆ, ತಪ್ಪು ಹೇಳೋದೇ ಬರುತ್ತೆ ಹೊರತು ಸರಿ ಹೇಳೋದು ಬರೋದಿಲ್ಲ. ಕಲ್ತ್ಕೊಂಡು ಬಾ ಅಂತ ಹೇಳಬಾರ್ದೆ, ಸುಲಭ ಅದು. ಅಥವಾ ಅವ್ರು ಹೇಳ ಬಿಡಿಸಿ ಹೇಳಿ, ಅಲ್ಲೇ ತಪ್ತಾ ಇದ್ದ. ಜನಗಳು ಅಷ್ಟೋತ್ತರ ಮಾಡೋದು ಭಾರಿ ಒಳ್ಳೇದು, ಅಷ್ಟೋತ್ತರ ಅರ್ಥ ಮಾಡ್ಕೊಂಡು ಮಾಡೋ ಹಾಗೆ. ರಾಘವೇಂದ್ರ ಬರುತ್ತಾ ನಿನಗೆ ಹಾಗೆ ಅಷ್ಟೋತ್ತರಕ್ಕೆ ಬಾ ಅಂತ ಹೇಳಬೇಕೆ ಹೊರತು ಬರಲಿ ಬಿಡಲಿ ಸುಮ್ಮನೆ ಕೊಡು ಅಂತ ಹೇಳಬಾರದು. ಕಲ್ತ್ಕೊಂಡು ಬಾ, ಸರಿಯಾಗಿ ಹೇಳು. ಅಥವಾ ಈ ಸತ್ ಬಂದು ಸುಮ್ಮನೆ ಕೊಡು, ಕಲ್ತ್ಕೋ, ಲೆಕ್ಕಕ್ಕಿಲ್ಲ ನೀನು, ಈ ಸತ್ ಕಲ್ತು ನೆಕ್ಸ್ಟ್ ಟೈಮ್ ಕೌಂಟ್ ಮಾಡ್ತೀವಿ, ಆ ಥರ ಹೇಳು. ಅಂದರೆ ರಾಘವೇಂದ್ರ ಸ್ತೋತ್ರದ ಪರ್ಪಸ್ಸು ಅಷ್ಟೋತ್ತರ ಮಾಡೋದೇ ಆಗಬಾರದು. ಸರಿಯೇ ಅದು ತಪ್ಪಾಗಿ ಅಷ್ಟೋತ್ತರ ಮಾಡಿ ಏನಾಗುತ್ತೆ ಗೊತ್ತಾ, ನೂರೆಂಟು ಸತ್ತು ತಪ್ಪು ಹೇಳಿದಾಗುತ್ತೆ, ಅದು ವಿಶೇಷ. ಒಂದು ತಪ್ಪು ಹೇಳಿದಾಗಲ್ಲ, ನೂರೆಂಟು ತಪ್ಪನ್ನು ಗಟ್ಟಿ ಮಾಡ್ಕೊಂಡಾಗುತ್ತೆ ಆಮೇಲೆ. ಹಾಗೆ ಮಾಡಬಾರ್ದು, ಸರಿಯಾಗಿ ನೂರೆಂಟು ಸತ್ತು ಹೇಳಬೇಕು ಅಂತ ಭಾವನೆ ಇದ್ರೆ ಒಳ್ಳೆ ಒಂದು ಡೆಡಿಕೇಶನ್ ಬರುತ್ತೆ. ಆಮೇಲೆ ರೆಸಿಟೇಷನ್, ರೆಸಿಟೇಷನ್ ಸುಮ್ಮನೆ ಹೇಳೋದು ಒಂದು ರೀತಿ ರೆಸಿಟೇಷನ್, ಸುಮ್ಮನೆ ಹೇಳೋದು ಬೇರೆ, ಇದ್ದದಲ್ಲ ರಾಗವಾಗಿ ಹೇಳೋದು ಬೇರೆ, ನೂರೆಂಟು ಸತ್ತು ಹೇಳೋದು ಬೇರೆ, ಸಾವಿರೆಂಟು ಸತ್ತು ಬೇಕಾ ಹೇಳೋದು ಬೇರೆ, ಅವೆಲ್ಲ ಬೇಕು. ಅದಕ್ಕೆ ನಿಯಮಗಳನ್ನು ಹೇಳ್ತಾರೆ. ಪುಷ್ಯಾರ್ಕಾದಿ ಸಮಾಗಮೆ, ಪುಷ್ಯ ಅರ್ಕ, ಪುಷ್ಯ ನಕ್ಷತ್ರ ಭಾನುವಾರ ಬಂದರೆ ಪುಷ್ಯಾರ್ಕ ಸಮಾಗಮ ಅಂತ ಕರೀತಾರೆ. ಪುಷ್ಯ ನಕ್ಷತ್ರ ಗುರುವಾರ ಬಂದರೆ ಗುರುಪುಷ್ಯ ಯೋಗ ಅಂತ ಕರೀತಾರೆ. ಗುರುಪುಷ್ಯ ಯೋಗ, ಪುಷ್ಯಾರ್ಕ, ಸೋಮಸೂರ್ಯೋಪರಾಗೇಚ, ಉಪರಾಗ ಅಂದರೆ ಗ್ರಹಣ, ಚಂದ್ರಗ್ರಹಣ ಸೂರ್ಯಗ್ರಹಣದ ಕಾಲದಲ್ಲಿ ಹೇಳಿ, ಒಳ್ಳೆ ಪರ್ವಕಾಲಗಳವೆಲ್ಲ ಚಂದ್ರಗ್ರಹಣ ಸೂರ್ಯಗ್ರಹಣ ಪುಷ್ಯಾರ್ಕ ಗುರುಪುಷ್ಯ ಅಥವಾ ನದಿ ತೀರ ಗುರುಗಳ ಸನ್ನಿಧಾನ ತಿರುಪತಿ ಮಂತ್ರಾಲಯ ಆಮೇಲೆ ಉಡುಪಿ ಇಂಥ ಪುಣ್ಯಕ್ಷೇತ್ರಗಳು, ಅದರ ಸರೋವರದ ತೀರಗಳು, ಅಲ್ಲೆಲ್ಲ ಮಾಡಿದಷ್ಟು ಪುಣ್ಯ ಎಫೆಕ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆ ಮನುಷ್ಯನಿಗೆ ಒಂದು ಮೆಥಡ್ ಆಫ್ ರಿಜಿಸ್ಟ್ರೇಷನ್ ಮುಖ್ಯನೋ, ಪ್ಲೇಸ್ ಆಫ್ ರಿಜಿಸ್ಟ್ರೇಷನ್ ಅಷ್ಟೇ ಮುಖ್ಯ. ಆ ಸ್ಥಳದಲ್ಲಿ ಮಾಡಿದರೆ ಬರೋ ಸಿದ್ಧಿ ಬೇರೆ ಕಡೆ ಮಾಡಿದರೆ ಬರೋದಿಲ್ಲ. ಗ್ರಹಣ ಕಾಲಕ್ಕೆ ಒಂದು ಮಂತ್ರವನ್ನು ಒಂದು ಸರ್ತ್ ಹೇಳಿದರೆ ನೂರು ಸರ್ತ್ ಹೇಳಿದ ಪುಣ್ಯ ಬರುತ್ತಂತೆ, ಕೆಲವು ಸರ್ತಿ ಸಾವಿರ ಸರ್ತ್ ಹೇಳಿದ ಪುಣ್ಯ ಬರುತ್ತಂತೆ. ಬಿಕಾಸ್ ಆಫ್ ದಿ ವರ್ಚ್ಯೂ ಆಫ್ ಪರ್ವಕಾಲ ಅದು. ಅದನ್ನೆಲ್ಲ ಯೋಚನೆ ಮಾಡಿ ಸೋಮಸೂರ್ಯೋಪರಾಗೇಚ ಪುಷ್ಯಾರ್ಕಾದಿ ಸಭಾಗಮೆ ಅಲ್ಲೊಂದು ಮಾತು ಹೇಳ್ತಾರೆ. ಯಾರು ಸ್ತೋತ್ರವನ್ನು ಹೇಳ್ತಾರಲ್ಲ, ಸಸ್ಯ ಕುಕ್ಷಿಗತಾ ದೋಷಾ ನಶ್ಯಂತೇವ, ಅವನ ಹೊಟ್ಟೆಯೊಳಗೆ ದೋಷ ಇದ್ರೆ ಪರ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಕರೆಕ್ಟ್, ಅದು ಸರಿಯಾದ ಪದ ಉಚ್ಚಾರಣೆ ಮಾಡಿದರೆ ಹೊಟ್ಟೆಯಲ್ಲಿ ದೋಷ ಇದ್ರೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಉಚ್ಚಾರಣೆಯಿಂದಾಗಿ ರಿಲೀಸ್ ಆಗಿಬಿಡುತ್ತಂತೆ, ಬಹಳ ಮುಖ್ಯ. ಹೊಟ್ಟೆ ನೋವಿದ್ರೆ ವಾಸಿಯಾಗಬೇಕು, ಆ ಇಮಿಡಿಯೇಟ್ ಆಗಿ ಮಂತ್ರದ ಸಿದ್ಧಿ ಅಕ್ಷರ ಉಚ್ಚಾರಣೆಯ ಫಲ ಅದು. ಆದ್ದರಿಂದ ಪ್ರತಿಯೊಬ್ಬರು ಕೂಡ ರಾಘವೇಂದ್ರ ಸ್ತೋತ್ರ ಹೇಳೋದು ಎಷ್ಟು ಮುಖ್ಯನೋ ಸರಿಯಾಗಿ ಹೇಳಬೇಕು, ತಪ್ಪಿಲ್ಲದೆ ಹೇಳಬೇಕು, ಪುರಶ್ಚರಣೆ ಇತ್ಯಾದಿಗಳನ್ನು ಆ ಕಾಲಕಾಲಕ್ಕೆ ಮಾಡಬೇಕು ಮತ್ತು ಪರ್ವಕಾಲದಲ್ಲಿ ಮಾಡಬೇಕು. ಇನ್ನೊಂದು ಬಹಳ ಮುಖ್ಯ ಅಂದರೆ ಮೆಥಡ್ ಆಫ್ ರೆಸಿಟೇಷನ್ಗೆ ಉಪವಾಸ ಇರಬೇಕು. ಬೆಡ್ ಕಾಫಿ ಕುಡಿದು ಹೇಳಬೇಡಿ, ಮಕ್ಕಿ ಏನು ಪ್ರಯೋಜನ ಇಲ್ಲ ಅದರಿಂದ. ತುಂಬ ಜನ ಅಲ್ಲಿ ತಪ್ಪಿಟ್ಬಿಡ್ತಾರೆ, ಉಪ್ಪಿಟ್ಟು ಕಾಫಿನ ಮುಗಿಸ್ಬಿಡ್ತಾರೆ ಕೆಲವರೆಲ್ಲ. ಅದೆಲ್ಲ ಮಾಡಬೇಡಿ. ಯಾವುದೇ ಮಂತ್ರಕ್ಕೆ ಉಪವಾಸ ಇಲ್ಲದೆ ಹೋದರೆ ಅದರ ಎಫೆಕ್ಟ್ 90% ಗಾನ್ ಅಂತ ಅರ್ಥ, ತಿಳ್ಕೊಂಬಿಡಿ. ಇವತ್ತು ಆಸ್ಪತ್ರೆಗೆ ಆಪರೇಷನ್ಗೆ ಬರಲಿಕ್ಕೆ ಹೇಳಿರ್ತಾರೆ, ಇವನು ಹೋಗ್ಬಿಡ್ತಾನೆ. ಹೇಳಿಬಿಟ್ಟು ಡಾಕ್ಟರ್ ಏನು ಜಾಸ್ತಿ ತಿಂದಿಲ್ಲ, ಬರೀ ಇಡ್ಲಿ ಕಾಫಿ ಅಷ್ಟೇ ಅಂತ ಹೇಳ್ತಾರೆ, ಆಪರೇಷನ್ ಕ್ಯಾನ್ಸಲ್ ನಾಳೆ ಬಾ ಅಂತ ಕಳಿಸಿಬಿಡ್ತಾರೆ. ಬರೀ ಹೊಟ್ಟಿಲಿ ಹೋಗದೆ ಹೋದರೆ ಶಸ್ತ್ರಚಿಕಿತ್ಸೆ ಮಾಡೋದಿಲ್ಲ ನೆನಪಿರಬೇಕು. ಅಕಸ್ಮಾತ್ ಮಾಡಿದರೆ ಭಾರಿ ಪ್ರಾಬ್ಲಮೆಟಿಕ್ ಆಗುತ್ತಾರೆ, ಸುಲಭ ಮಾಡೋಕ್ಕಾಗೋದಿಲ್ಲ. ಸೊ ಶಸ್ತ್ರಚಿಕಿತ್ಸೆಗೆ ಉಪವಾಸ ಎಷ್ಟು ಮುಖ್ಯನೋ ಶಾಸ್ತ್ರಚಿಕಿತ್ಸೆಗೂ ಉಪವಾಸ ಮುಖ್ಯ. ಏಕಾದಶಿ ಆದ್ರೆ ವ್ರತ ಮಾಡಿದ್ರು, ಏಕಾದಶಿ ಬೂರತೂಟ ರಾಘವೇಂದ್ರ ಹೇಳಿದ್ದೆ ರಾಯರು ನಗುತ್ತಿರ್ತಾರೆ ಪುಣ್ಯಾತ್ಮ, ಎಷ್ಟು ಉಪವಾಸ ಮಾಡಿದ್ದೀನಿ ಗೊತ್ತಾ ನಾನು, ನಿನ್ನೊಂದು ಈ ಪಾಟಿ ತಿಂದ್ಕೊಂಡು ನನಗೆ ಏನಾಗಬೇಕು, ಹೋಗಿ ಆ ಕಡೆ ಕಳಿಸಿಬಿಡ್ತಾರೆ. ಅದು ಉಪವಾಸ ಅವ್ರು ಏಕಾದಶಿ ವ್ರತ ಮಾಡಿ ಅದೇ ರೀತಿಯಲ್ಲಿ ಕಾಫಿ ಗಿಫಿ ತಗೊಳ್ಳದೇನೆ ಸ್ತೋತ್ರ ಮುಗಿಯವರಿಗೂ ಸರಿಯಾಗಿ ಕೂತಿರಿ, ಸಂಧ್ಯಾನ ಮಾಡ್ಕೊಂಡು ಹೋಗಿ ಫಸ್ಟ್ ಹಾಗೆ ಹೋಗಿ ಕೂತ್ಕೊಂಡ್ಬಿಟ್ಟಿರ್ತಾರೆ. ಸಂಧ್ಯಾವನ್ನೆಲ್ಲ ಏನಿಲ್ಲ, ರಾಯರು ಏನು ಮಾಡಬೇಕು, ರಾಯರು ಅವತಾರ ಮಾಡಿ ಬಂದಿರದೆ ಸಂಧ್ಯಾವನ್ ಇತ್ಯಾದಿ ಮಾಡಿ ಅಂತ ಹೇಳೋದಕ್ಕೋಸ್ಕರ. ಅದನ್ನೇ ಬಿಟ್ಬಿಟ್ರೆ ಏನು ಎಫೆಕ್ಟ್ ಬರುತ್ತೆ ಅದರೊಳಗೆ? ಅವರು ವಿಜಯದಲ್ಲಿ ಹೇಳ್ತಾರೆ ಒಂದು ಕಡೆಗೆ, ರಾಯರು ಸಂಧ್ಯಾವನ್ನೇ ಮಾಡಿದ ಮೇಲೆ ನೀರನ್ನು ತೆಗಿಬೇಕಲ್ಲ, ಸಂಧ್ಯಾನ ಮಾಡಿದ್ರೆ ಗೊತ್ತಿರುತ್ತೆ ತೆಗಿಬೇಕು ಅಂತೇಳಿ, ತೆಗಿಲಕ್ಕೆ ಅಂತ ಹಾಕಿದಾಗ ನೀರು ಹಾರಿದರೆ ಬಿದ್ದ ಜಾಗದಲ್ಲಿ ಸಸಿ ಹುಡ್ತಿದ್ವು ಅಂತ ಹಾಗೆ, ಅಷ್ಟು ಫರ್ಟೈಲ್ ಲ್ಯಾಂಡ್ ಆಗ್ತಿತ್ತಂತೆ, ಎಷ್ಟು ಶಕ್ತಿ ಇರಬೇಕಂತ. ಇದೆಲ್ಲ ತಿಳ್ಕೊಂಡ್ರೆ ಸಂಧ್ಯಾವನ್ನ ಎಂಬುದು ರಾಯರಿಗೆ ಅತ್ಯಂತ ಪ್ರಿಯವಾದದ್ದು. ರಾಘವೇಂದ್ರ ಸ್ತೋತ್ರ ಅಷ್ಟೋತ್ತರ ಮಾಡಿದರೆ ಎಷ್ಟು ಪುಣ್ಯ ಎಂಬುದು ರಾಯರಿಗೆ ಸಂತೋಷವಾಗುತ್ತೋ ಅದಕ್ಕಿಂತ ಜಾಸ್ತಿ ಸಂತೋಷ ಸಂಧ್ಯಾವನ್ನ ಮಾಡಿದರೆ ರಾಯರಿಗೆ ಖುಷಿಯಾಗುತ್ತೆ. ಆಮೇಲೆ ಅಷ್ಟೋತ್ತರ ಹೇಳಿ, ಭಾರಿ ಖುಷಿಯಾಗ ಸಂಧ್ಯಾವನ್ನ ಹೇಳಿ, ದೇವ್ರ ಪೂಜೆ ಮಾಡಿ, ಅಷ್ಟೋತ್ತರ ಮಾಡಿ, ಉಪವಾಸ ಇದ್ದ ಮಾಡಿ, ಆಗ ನೋಡಿ ಗೊತ್ತಾಗುತ್ತೆ ಏನು ಚೇಂಜ್ ಆಗಿದೆ ಗೊತ್ತಾಗುತ್ತೆ. ಇವತ್ತು ರಾಘವೇಂದ್ರ ಸ್ತೋತ್ರ ಹೇಳಿ ಅದು ಬಂತು ಇದು ಬಂತು ಅಲ್ಲ, ಪರಿಮಳ ಹೋದ ಜ್ಞಾನ ಬಂತು ಅಂತ ತಿಳ್ಕೋಬೇಕು. ಅವರ ವಿಶೇಷ ತತ್ವಪ್ರಕಾಶಿಕ ಭಾವದೀಪ ಓದ ಶಕ್ತಿ ಬಂತು ಅಂತ ತಿಳ್ಕೋಬೇಕು. ಪ್ರಾತಃ ಸಂಕಲ್ಪಗದ್ದೆ ಓದೋ ಅರ್ಹತೆ ಬರಬೇಕು, ಅದು ಮುಖ್ಯನೇ ಹೊರತು ಬೇರೆ ಬಂದರೆ ಪ್ರಯೋಜನ ಇಲ್ಲ. ಆದ್ದರಿಂದ ರಾಯರಂಥ ಮಹಾನುಭಾವರ ಹತ್ತಿರ ನಾವು ಮುಖ್ಯವಾಗಿರ್ತಕ್ಕಂಥ ಪ್ರಯೋಜನ ಪಡೆಯೋ ರೀತಿಯಲ್ಲಿ ವರ್ತಿಸಬೇಕೇ ಹೊರತು ಏನೇನೋ ಪಡೆದರೆ ಅದಕ್ಕೇನು ಅರ್ಥ ಇರೋದಿಲ್ಲ. ಅದಕ್ಕೆ ಹೇಳ್ತಾರೆ ರಾಯರು ಇಷ್ಟೆಲ್ಲ ಕೊಡೋ ಶಕ್ತಿ ಹೊಂದಿದ್ದಾರೆ, ಮನುಷ್ಯ ಕೇಳೋದೇನು ಸಣ್ಣ ಪುಟ್ಟ ಫಲ ಕೇಳ್ತಾರೆ, ಅದು ತಪ್ಪದು. ಸಣ್ಣ ಪುಟ್ಟ ಫಲಗಳನ್ನು ಕೇಳೋದ್ರಿಂದ ಎಷ್ಟು ತಪ್ಪು ಮಾಡುತ್ತೇವೆ ಅಂತ ಜಗನ್ನಾಥದಾಸರು ಹೇಳ್ತಾರೆ ಹರಿಕತಾಮೃತಸಾರದಲ್ಲಿ. ಒಂದು ವಸ್ತುವನ್ನು ಸರಿಯಾಗಿ ಉಪಯೋಗಿಸಬೇಕು ಯಾವಾಗಲೂ ಕೂಡ, ಇಲ್ಲದೆ ಹೋದರೆ ಆ ವಸ್ತುವಿಗೂ ಅಪಚಾರ, ನಾವು ಮೂರ್ಖರು ಅಂತಾಗುತ್ತೆ. ಆ ದೃಷ್ಟಾಂತ ಕೊಡ್ತಾರೆ, ಸುಮನಸ ಧೇನು ಮನೆಯೊಳಗಿರಲು ಗೋಮಯ ಬಯಸು ಬಂದದಲ್ಲಿ, ಮನೆಯಲ್ಲಿ ಕಾಮಧೇನು ಇದೆ ಏನ್ಬೇಕು ಅಂತ ಕೇಳುತ್ತಂತೆ, ಸ್ವಲ್ಪ ಸಗಣಿ ಕೊಡು ಗೋಮ ಹಚ್ಚಬೇಕು ಅಂತ ಕೇಳಿದರೆ ಕಾಮಧೇನು ತಗೊಳ್ಳೋದು ಒಂದು ಎಷ್ಟು ತಪ್ಪದು ಕಂಪ್ಯೂಟರ್ ಬಲ್ಲೇ ಇಟ್ಕೊಂಡಿದ್ದಾರೆ ಕಾಲಿನ ಮಸಲು ಲೆಕ್ಕ ಹಾಕ್ತಾನೆ ಅಷ್ಟೇನೆ. ಇದು ಕಂಪ್ಯೂಟರ್ ಬೇಕಾ ಅದಕ್ಕೆ ಬಾಯಲೇ ಹೇಳ್ಬೋದು ಲೆಕ್ಕ. ಕಂಪ್ಯೂಟರ್ ಇದ್ದರೆ ಎಷ್ಟು ವಂಡರ್ಸ್ ಮಾಡಬೇಕು ಗೊತ್ತಾದ್ರಿಂದ ಅದರ ಸಾಫ್ಟ್ವೇರ್ ಸೇರಿಸ್ತಾ ಹೋದಂತೆ ಇಷ್ಟೇ ಇತ್ತು ಏನು ನ್ಯಾಯ ಮಿರಕಲ್ ಮಾಡ್ತಾನೆ ಗೊತ್ತಾ ಅದರೊಳಗೆ ಆ ಭಾವನೆ ಇರಬೇಕು. ಇವತ್ತು ಕಂಪ್ಯೂಟರ್ ಇಟ್ಕೊಂಡು ಪ್ರಯೋಜನ ಕಾರಲ್ಲಿ ಹೋಗ್ತಾ ಒಂದೇ ಕಿಲೋಮೀಟರ್ ಸ್ಪೀಡ್ ಕಾರಲ್ಲಿ ಕೆಲವು ಬೇಜಾರು ನಡ್ಕೊಂಡು ಹೋಗ್ಬಿಡ್ತಾರೆ ನಿನ್ನ ಕಾರ್ ನೀನು ಇಟ್ಕೊಂಬಾರ ಅರ್ಜೆಂಟ್ ಕೆಲಸ ಇದೆ ಟೈಮ್ ಇದ್ದಾಗ ಕಾರ್ ಕೂರ್ತೀವಿ ಅಂತ ಹೋಗ್ಬಿಡ್ತಾರೆ ಅಷ್ಟೇ. ಕಾರಿಗೊಂದು ಆಪ್ಟಿಮಮ್ ಸ್ಪೀಡ್ ಅಂತ ಇದೆ. ಪ್ಲೇನ್ ಒಂದು ಸ್ಪೀಡ್ ಪ್ಲೇನಲ್ಲಿ ಡೆಲ್ಲಿಗೆ 4 ದಿವಸ ಸೇರಿದ್ರೆ ಯಾರೂ ಪ್ಲೇನ್ ಹತ್ತೋದಿಲ್ಲ ಆಮೇಲೆ ಪ್ಲೇನ್ 2 ತಾಸು ಹೇಳ್ತೀವಿ ಇಷ್ಟು ಗೆದ್ದು ಬಿಡ್ತೀವಿ ಅಲ್ಲಿ ಅಂತ ಹೇಳ್ತಾನೆ. ಆ ಥರ ಇರಬೇಕು. ಆ ದೃಷ್ಟಿಯಲ್ಲಿ ಇವತ್ತು ನಾ ರಾಘವೇಂದ್ರ ಸ್ತೋತ್ರದಂಥ ಸ್ತೋತ್ರ ರಾಘವೇಂದ್ರ ಸ್ವಾಮಿಗಳಂತ ಗುರುಗಳು ಮಧ್ವ ಸಿದ್ಧಾಂತದ ಸಿದ್ಧಾಂತ ಇದ್ದ ಕಾಲಕ್ಕೆ ನಾ ಸಣ್ಣ ಪುಟ್ಟ ಪ್ರಯೋಜನ ಕೇಳೋದಕ್ಕೆ ಹೋಗಬಾರದು, ದೊಡ್ಡ ಪ್ರಯೋಜನ ಕೇಳಬೇಕು. ಅದಕ್ಕೆ ಅವರು ಹೇಳಿದ್ದು ಸಂಸಾರೇ ಅಕ್ಷಯ ಸಾಗರೇ ಪ್ರಕೃತಿದು ಅಗಾಧೆ ಸದಾ ದುಸ್ತರೆ ಸರ್ವಾವಧ್ಯ ಜಲಗ್ರಹೇರಣುಪಮೈಹಿ ಕಾಮಾದಿ ಭಂಗಾಕುಲೆ ನಾನಾ ವಿಭ್ರಮ ದುರ್ಭ್ರಮೆ ಅಮಿತಭಯ ಸ್ತೋಮಾದಿ ಫೇನೋತ್ಕಟೆ ದುಃಖೋತ್ಕೃಷ್ಟ ವಿಷೇ ಸಮುದ್ಧರ ಗುರೋ ಮಾಮಗ್ನರೂಪಂ ಸದಾ. ಇದು ಮುಖ್ಯ. ಅದೇ ಅಲ್ಲಿಂದ ಪರಸ್ಥಿತಿ ಶುರು ಮಾಡ್ತಾರೆ. ಆಮೇಲೆ ಶ್ರೀಪೂರ್ಣ ಬೋಧ ಗುರುತೀರ್ಥ ಶುರುವಾದ ಮೇಲೆ ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಹೋಗಿ ಅಲ್ಲಿಂದ ಚೇಂಜ್ ಮಾಡ್ತಾರೆ ಪರಿಸ್ಥಿತಿ. ಈ ಒಂದು ಆರ್ತಭಾವ ಬರಬೇಕು. ರಾಯರಂಥ ಮಹಾನುಭಾವರನ್ನ ನಾವು ಸರಿಯಾಗಿ ಉಪಯೋಗಿಸ್ತಕ್ಕಂಥ ಭಾವನೆ ಬಂದರೆ ಅದು ಅಷ್ಟೋತ್ತರ ಮಾಡಿದ್ದಕ್ಕೆ ಸಾರ್ಥಕ. ಒಟ್ಟಿನ ಮೇಲೆ ರಾಯರ ಸ್ತೋತ್ರ ಹೇಳಿದವನ ಲೈಫ್ ಚೇಂಜ್ ಆಗಬೇಕು, ಅದು ಮುಖ್ಯ. ಸ್ಕೂಲಿಗೆ ಸೇರಿದ ಅಂದ ತಕ್ಷಣ ಅವತ್ತೆ 10 to 5 ಮನೆಯಲ್ಲಿ ಇಲ್ಲ, ಅವ್ನು ಸ್ಕೂಲಲ್ಲಿ ಇರ್ತಾನೆ. ಆ ಥರ ಆಗಿಬಿಡು. ಅಡ್ಮಿಷನ್ ಆಯಿತು ಸಿನಿಮಾಕ್ಕೆ ಹೋದ ಅದೇನು ಉಪಯೋಗ ಆದ್ದರಿಂದ. ಅಡ್ಮಿಷನ್ ಅಂದರೆ ಕಮಿಟೆಡ್ ಅವನೀಗ. ಅಡ್ಮಿಷನ್ ಆದ ತಕ್ಷಣ ಅವನಿಗೆ ಹೋಮ ಎಲ್ಲ ಶುರುವಾಯಿತು ಕ್ಲಾಸ್. ರಾಘವೇಂದ್ರ ಅಷ್ಟೋತ್ತರ ಮಾಡೋದಂದ್ರೆ ಒಂದು ಹೊಸ ನಮ್ಮ ಲೈಫಿಗೆ ಕಮಿಟ್ ಆಗಬೇಕು. ನಾವು ಇವತ್ತಿನಿಂದ ನಾವು ಚೇಂಜ್ ಆಗಿಬಿಡ್ತೇವೆ. ಆ ಭಾವನೆ ಬಂತು ಅಂದರೆ ಕಲಿಯೋದು ಶುರು ಮಾಡೋದು ರಾಘವೇಂದ್ರ ಸ್ತೋತ್ರದಿಂದ. ಮುಂದೆ ಸರ್ವಮೂಲ ಗ್ರಂಥ ಓದಾಗಬೇಕು ಗೊತ್ತಾ ಅವನು. ಸರ್ವಮೂಲ ಗ್ರಂಥ ಓದಬೇಕು, ವೇದಗಳನ್ನು ತಿಳಿಯೋ ಸ್ಪಷ್ಟಕ್ಕೆ ಬರಬೇಕು. ರಾಘವೇಂದ್ರ ಸ್ವಾಮಿ ದೊಡ್ಡ ವೇದಜ್ಞಾನಿಗಳವರು, ಸಿದ್ಧಿಯನ್ನು ಸ್ವತಃ ತೋರಿಸಿಕೊಟ್ಟ ಪುಣ್ಯಾತ್ತರವರು. ಅವರು ಅಗ್ನಿ ಸೂಕ್ತ ಹೇಳಿಕೊಂಡು ಗಂಧ ತೆಗೆದರೆ ಗಂಧ ಬೆಂಕಿ ಅಂತ ಸುಡುತ್ತಿತ್ತಂತೆ, ನೆನಪಿರಬೇಕು. ಇಂಥ ಸಿದ್ಧಿ ಅವರಿಗಿತ್ತು. ಅದನ್ನು ಮಂತ್ರಿಸಿದರೆ ಮತ್ತೆ ತಣ್ಣಗಾಗ್ತಿತ್ತು, ವರ್ಣ ಸೂಕ್ತ ಹೇಳಿದ್ರೆ ತಣ್ಣಗಾಗ್ತಿತ್ತಂತೆ. ಇಂಥ ಸಿದ್ಧ ಪುರುಷರು ಗುರುಗಳಾಗಿದ್ದಾರೆ ಅಂದರೆ ಎಷ್ಟು ಹೆಮ್ಮೆ ಪಡಬೇಕು, ನಮ್ಮ ಜೀವನ ಸಾರ್ಥಕ ಆಗಬೇಕು. ಅದನ್ನು ಅರ್ಥ ಮಾಡಿಕೊಂಡು ರಾಘವೇಂದ್ರ ಸ್ತೋತ್ರವನ್ನು ಸರಿಯಾಗಿ ತಿಳ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಬಂದರೆ ನಿಜವಾದ ಅರ್ಥದಲ್ಲಿ ಅಷ್ಟೋತ್ತರದ ಕಾರ್ಯಕ್ರಮ, ರಾಘವೇಂದ್ರ ಸ್ತೋತ್ರದ ಒಂದು ಸಾಮಾನ್ಯವಾದ ಉಚ್ಚಾರಣೆ, ಅಷ್ಟೋತ್ತರದ ಉಚ್ಚಾರಣೆ ಮಾಡೋರಿಗೆಲ್ಲ ಕೇಳೋರಿಗೆ ಮತ್ತೆ ಅವ್ರು ಕೇಳ್ತಿರ್ತಾರಲ್ಲ, ಎಷ್ಟೋ ಜನಕ್ಕೆ ಪುರಸ್ಕರಣೆ ಮಾಡೋ ಅರ್ಹತೆ ಇರೋದಿಲ್ಲ, ಅವ್ರು ಕೇಳಿಬಿಟ್ರೆ ಸಾಕು. ಆ ಕೇಳಿದರೆ ಅಷ್ಟು ಮನಃಶುದ್ಧಿ ಆಗುತ್ತೆ, ಅಷ್ಟು ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಇದೆಲ್ಲ ಯೋಚನೆ ಮಾಡಿ ಜೀವನದಲ್ಲಿ ನಾವು ಸಿದ್ಧಿ ಪಡಿಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ರಾಘವೇಂದ್ರ ಸ್ತೋತ್ರದ ಬಗ್ಗೆ ಇಷ್ಟೆಲ್ಲ ಮಾಹಿತಿಗಳನ್ನು ನಮ್ಮ ಇದರ ಪ್ರಕಾರ ಕೊಟ್ಟಿದೆ. ಇನ್ನು ನಿಮಗೆ ಕೇಳೋ ಅವಕಾಶ ಇದೆ. ಇದು ಸಂಬಂಧಪಟ್ಟಂತೆ ಏನಾದ್ರು ಕೇಳಬೇಕು ಅಂತಿದ್ರೆ ಅವಶ್ಯ ಕೇಳಬಹುದು. ಒಟ್ಟು ಅವರ ಚಿತ್ರ ನಮ್ಮ ಮುಂದೆ ಬರಬೇಕು, ಅವರ ಜೀವನ ನಮ್ಮ ಮುಂದೆ ಬರಬೇಕು, ಅವರ ವಿದ್ವತ್ತು ನಮ್ಮ ಮುಂದೆ ಬರಬೇಕು, ಅವರ ವೈರಾಗ್ಯ ನಮ್ಮ ಮುಂದೆ ಇರಬೇಕು, ಅವರ ಆದರ್ಶಗಳು ನಮ್ಮನ್ನು ಅರ್ಥ ಮಾಡ್ಕೋಬೇಕು, ಅದರ ಪರಿಣಾಮ ನಮ್ಮ ಮೇಲೆ ಆಗಬೇಕು. ಆ ರೀತಿ ರಾಘವೇಂದ್ರ ಸ್ತೋತ್ರವನ್ನು ರಾಘವೇಂದ್ರ ಸ್ವಾಮಿಗಳ ಅವರ ಸಿದ್ಧಾಂತದ ಅವರ ಗುರು ಪರಂಪರೆಯ ಒಟ್ಟು ಹರಿಸರ್ವೋತ್ತಮತ್ವ ವಾಯುಜೀವೋತ್ತಮತ್ವಗಳನ್ನು ತಿಳ್ಕೊಳ್ತಕ್ಕಂಥ ಸಾಧನವನ್ನಾಗಿ ಉಪಯೋಗಿಸಿಕೊಂಡ್ರೆ ಜೀವನ ಸಾರ್ಥಕವಾಗ್ತದೆ. ಶುರುವಾಗದೆ ಶ್ರೀಪೂರ್ಣ ಬೋಧ ಅಂತ ಶುರುವಾಗ್ತದೆ. ಸಾಕ್ಷಿ ಹಯಾಶ್ರೋತ್ರ ಅಂತ ಮುಗಿತದೆ ರಾಘವೇಂದ್ರ ಸ್ತೋತ್ರ. ಶ್ರೀ ಪೂರ್ಣಬೋಧ ಅಂತ ಶುರುವಾಯಿತು, ಹಯಗ್ರೀವ ಅಂತ ಮುಕ್ತಾಯ ಆಯಿತು. ಪೂರ್ಣಬೋಧರು ಗುರುಗಳು, ಹಯಗ್ರೀವ ದೇವರು. ಸೊ ಪೂರ್ಣಬೋಧ ವಾಯುಜೀವೋತ್ತಮ, ಸಾಕ್ಷಿ ಹಯಾಶ್ರೋತ್ರ ಹರಿಸರ್ವೋತ್ತಮ. ಅದನ್ನು 108 ಸರ್ತಿ ಹೇಳಿದಾಗ ರಾಯರು ಎಷ್ಟು ಖುಷಿಯಾಗುತ್ತೆ ಗೊತ್ತೇನು. ರಾಯರು ಖುಷಿ ಪಡೋದು ತಮ್ಮ ಹೆಸರು ಹೇಳಿದ್ರು ಅಂತಲ್ಲ, ಮಧ್ವಾಚಾರ್ಯ ಹೆಸರು ಹೇಳ್ತಾರೆ ಜನ, ನಮ್ಮ ದೇವರ ಹೆಸರು ಹೇಳ್ತಾರೆ ಅಂತ ಹೇಳಿ ಅನುಗ್ರಹ ಮಾಡ್ತಾರೆ. ಅದು ನೋಡಿ, ಹರಿಸರ್ವೋತ್ತಮ ಅಂತ ಶುರುವಾಗಿ ವಾಯು ಜೀವೋತ್ತಮ ಅಂತ ಮುಗಿದಿಲ್ಲ. ವಾಯು ಜೀವೋತ್ತಮ ಅಂತ ಶುರುವಾಗಿ ಹರಿಸರ್ವೋತ್ತಮ ಅಂತ ಮುಗಿತಾ ಇದೆ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯ ಅಂತ ಅದಕ್ಕೆ ಕರೆಯು. ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ. ಗುರುಗಳ ಮೂಲಕ ದೇವರನ್ನು ಕಾಣಬೇಕು, ಅದೇ ಪರ್ಪಸ್ ಆಫ್ ಗುರು ಅಂದ್ರೆ ಅದೇ. ಗುರುಗಳಿಂದ ನಾವು ಎಲ್ಲಿಗೆ ಹೋಗ್ತೇವೆ, ಡೆಲ್ಲಿಗೆ ಹೋಗಿ ಪ್ಲೇನ್ ಹತ್ತೋದಲ್ಲ, ಇಲ್ಲಿ ಪ್ಲೇನ್ ಹತ್ತಿ ಡೆಲ್ಲಿಗೆ ಹೋಗ್ತೀವಲ್ಲ ಆ ಟೈಮ್ ಡೆಲ್ಲಿ ಹೋಗಿ ಪ್ಲೇನ್ ಆಗತ್ಬೇಕು, ಆಮೇಲೆ ಕೆಲಸ ಮುಗಿದೋಗಿರುತ್ತೆ. ಆಮೇಲೆ ವಾಹನದ ಉಪಯೋಗ ಗುರಿ ಮುಟ್ಟೋದು ಹೇಗೋ, ಗುರುಗಳ ಉಪಯೋಗ ದೇವರನ್ನು ತೋರಿಸೋದಾದ್ದರಿಂದ ನಾವು ದೇವರನ್ನು ತೋರಿಸ್ತಕ್ಕಂಥ ಒಂದು ದೊಡ್ಡ ಗುರುಗಳನ್ನು ಸರಿಯಾಗಿ ಹಿಡಿಯೋದು ರಾಘವೇಂದ್ರ ಸ್ತೋತ್ರದ ಸಂದೇಶ. ಇದರಿಂದ ರಾಘವೇಂದ್ರ ಸ್ವಾಮಿಗಳನ್ನು ಅವರಂಥ ಗುರುಗಳನ್ನು ಅವರ ಗುರು ಪರಂಪರೆಯನ್ನು ಅವರಂತೆ ಇರತಕ್ಕಂಥ ದೊಡ್ಡ ದೊಡ್ಡ ಜ್ಞಾನಿಗಳ ಪರಂಪರೆ ಇದೆಯಲ್ಲ, ಅವರನ್ನು ತಾರತಮ್ಯ ಕ್ರಮದಲ್ಲಿ ಹಿಡಿಬೇಕು. ಅದು ಮುಖ್ಯ. ಗುರುಗಳಲ್ಲೂ ತಾರತಮ್ಯ, ದೇವತೆಗಳಲ್ಲೂ ತಾರತಮ್ಯ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೇ ಕಥಿತಾ ಹ್ಯರ್ಥಾಹ ಪ್ರಕಾಶಂತೆ ಮಹಾತ್ಮನಃ. ದೇವರು ಹರಿಸರ್ವೋತ್ತಮ, ದೇವತೆಗಳಲ್ಲಿ ತಾರತಮ್ಯ, ಗುರುಗಳಲ್ಲಿ ತಾರತಮ್ಯ. ಇವತ್ತು ರಾಘವೇಂದ್ರ ಸ್ವಾಮಿಗಳನ್ನು ಸ್ತೋತ್ರ ಮಾಡಿ ಅವರಿಗೆ ಅಭಿಷೇಕ ಮಾಡಿ ಅದನ್ನು ವಿಜಯೇಂದ್ರ ಸ್ವಾಮಿ ಹಾಕಿದ್ರೆ ಎಷ್ಟು ಬರುತ್ತೆ ರಾಯರೇ, ವಿಜಯೇಂದ್ರ ಸ್ವಾಮಿ ರಾಯರೇ ಎಷ್ಟು ಬರುತ್ತೆ ಫಸ್ಟ್. ಇವರು ಗುರುಗಳು, ಪರಮ ಗುರುಗಳು ವಿಜಯೇಂದ್ರ ಸ್ವಾಮಿಗಳು, ಅವರು ಅವರ ಶಿಷ್ಯರು ಸುಜೇಂದ್ರ ಸ್ವಾಮಿಗಳು, ಅವರ ರಾಘವೇಂದ್ರ ಸ್ವಾಮಿಗಳು. ಈ ತಾರತಮ್ಯ ಜ್ಞಾನ ಇಲ್ಲದೆ ಹೋದರೆ ನಾವು ಮಾಡೋ ಪೂಜೆಗೆ ಅರ್ಥ ಇರೋದಿಲ್ಲ. ಆದ್ದರಿಂದ ತಾರತಮ್ಯ ಜ್ಞಾನ ದೇವತೆಗಳಲ್ಲೂ ಇರಬೇಕು, ನಮಗೆ ಗುರುಗಳಲ್ಲೂ ಇರಬೇಕು. ಆ ರೀತಿ ಮಾಡಿ ಆ ರಾಘವೇಂದ್ರ ಸ್ತೋತ್ರ ಹೇಳಿ ಆಗ ನಮ್ಮ ಜೀವನದಲ್ಲಿ ನಿಜವಾದ ಅನುಗ್ರಹವನ್ನು ರಾಯರು ಮಾಡ್ತಾರೆ. ಏನೋ ಅನುಗ್ರಹ ಮಾಡೋದು ಬೇರೆ, ಮುಖ್ಯ ಅನುಗ್ರಹ ಮಾಡೋದು ಬೇರೆ. ಅದಕ್ಕೊಂದು ಪ್ರಸಂಗ ಹೇಳ್ತೇನೆ ಕೇಳಿ. ಯಾರೋ ರಾಯರ ಮಂತ್ರಾಲಯಕ್ಕೆ ಎಷ್ಟೋ ದಿನ ಹೋಗೋದು ಬರೋದು ಎಲ್ಲ ಕಾಲದಿಂದನೂ ಇದೆ. ಒಂದ್ಸತಿ ಏನಾಯ್ತಂತೆ, ಯಾರೋ ದೊಡ್ಡ ಪಂಡಿತರು ಹೋಗಿದ್ದಾರೆ ಪಾಪ, ಎಷ್ಟೋ ವರ್ಷ ನಿತ್ಯ ಪರಿಮಳ ಪಾರಾಯಣ ಮಾಡ್ಕೊಂಡು ಇದ್ದುಬಿಟ್ಟಿದ್ದಾರೆ. ನಿತ್ಯ ಪರಿಮಳ ಪಾರಾಯಣ ಸೇವೆ, ಪರಿಮಳ ಪಾರಾಯಣದೇ ಸೇವೆ. ವರ್ಷಗಳಾಯ್ತು, ಒಂದು ಸ್ವಪ್ನ ಬಿದ್ದಿಲ್ಲ ಅವರಿಗೆ, ಏನೇನು ಬಿದ್ದಿಲ್ಲ, ಸುಮ್ಮನೆ ಪ್ರಯಾಣ ಮಾಡ್ತಿದ್ದಾರೆ ಅಷ್ಟೇ. ಈ ಮಧ್ಯೆ ನೋಡ್ತಿದ್ದಾರೆ, ಯಾರೋ ಜನ ಬರ್ತಿರ್ತಾರೆ, ಮೂರು ದಿವಸಕ್ಕೆ ಫಲ, ಕೆಲವರಿಗೆ ವಾರಕ್ಕೆ ಫಲ, ಕೆಲವರು ಬಂದು ಸಾಯಂಕಾಲ ವಾಪಸ್ ಫಲ ಆಯಿತು ಅಂತ ಹೇಳಿಬಿಟ್ಟು ಇವರಿಗೆ ಆಶ್ಚರ್ಯ ಆಗೋಯ್ತಂತೆ. ನಾನು ನೋಡಿದ್ರೆ ಪರಿಮಳ ಪರಿಮಳ ಅಂಥೇಳಿ ವರ್ಷಗಟ್ಟಲೆ ಸೇವೆ ಮಾಡ್ತಿದ್ದೇನೆ, ನನ್ನ ಫಲ ಅಲ್ಲ, ಒಂದು ಕನಸು ಕೂಡ ಬಿದ್ದಿಲ್ಲ ನನಗೆ. ಇವರಿಗೆ ನೋಡಿದ್ರೆ ದಿನ ಬೆಳಗಾರ ಕನಸು ಬಿಡ್ತಾವಲ್ಲ, ಏನಿದು ಆಶ್ಚರ್ಯ ಅಂಥೇಳಿ ತುಂಬ ಮನಸ್ಸು ಬೇಸರ ಆಯ್ತಂತೆ. ಹಾಗೆ ಮಲ್ಕೊಂಡ್ರಂತೆ, ರಾಯರಿಗೆ ನನ್ನ ಸೇವೆ ಹಿಡಿಸ್ತೋ ಇಲ್ವೋ, ಅವ್ರು ಬೇಜಾರಾಗಿದೆಯೋ, ಏನು ಗತಿಯೋ, ಸರಿ ಹೋಯ್ತೋ ಇಲ್ಲೋ ಅಂತ ತುಂಬ ಯೋಚನೆ ಮಾಡಿ ಮಲಗಿದ್ರಂತೆ. ಉಪವಾಸ ಬಳಿಬಿಟ್ರದ ಅವತ್ತು, ನನಗೇನು ಬೇಡ ಅಂತ ಮಲಿಕೊಂಡ್ಬಿಟ್ರಂತೆ. ಆಗ ರಾಯರು ಕನಸನ್ನು ಹೇಳಿದ್ರಂತೆ, ಅವರೆಲ್ಲರೂ ಬರ್ತಾರೆ, ಅವರಿಗೆ ನಾನು ಫಲ ಕೊಟ್ಟೆ, ನಿಮಗೆ ಕೊಟ್ಟಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಿ, ಯೋಚನೆ ಮಾಡಬೇಡಿ, ಅವರಿಗೆಲ್ಲ ಯಾತಕ್ಕೆ ಫಲ ಕೊಡ್ತೇನೆ, ನಿಮಗೆ ಯಾತಕ್ಕೆ ಇನ್ನೂ ಕೊಟ್ಟಿಲ್ಲ ಗೊತ್ತೇನು, ಅವರು ಬರ್ತಾರೆ, ಹೇಗೋ ಬರ್ತಾರೆ, ಏನೋ ಮಾಡ್ತಾರೆ, ಅವರಿದ್ದಷ್ಟು ನಾನು ಭಾರಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾರೆ, ಅದಕ್ಕೆ ಆದಷ್ಟು ಬೇಗ ಕೊಟ್ಟು ಕಳಿಸ್ಬಿಡ್ತೇನೆ ಅಂತ ಹೇಳಿದರು. ಬೇಗ ಖಾಲಿ ಮಾಡಿದಷ್ಟು ಒಳ್ಳೆಯದು ಅಂತೇಳಿ ಬಂದಷ್ಟು ಭಿಕ್ಷುಕರು ಮಾತಾಡ್ತಾ ಕೂತಿರ್ತೇವೆ, ಭಿಕ್ಷುಕರು ಬರ್ತಾರೆ, ಕಷ್ಟ ಕೊಟ್ಬಿಡ್ತೇವೆ ಅವರಿಗೆ. ಇವನಿಗೆ ಇನ್ನು ಎಷ್ಟು ಅಡುಗೆ ಮಾಡ್ತಿರ್ತಾನೆ, ಇವನಿಗೆ ಅಡುಗೆ ಕಾಯೋದಿಲ್ಲ, ಅಲ್ಲಿ ಹೋದ್ರೆ ಸಾಕಂದು ಕೊಟ್ಟು ಕಳಿಸ್ಬಿಡ್ತಾರೆ ಅವ್ರಿಗೆ. ಇವ್ರಿಗೆ ಇಲ್ಲ ಇಲ್ಲ, ಇನ್ನು ಸ್ವಲ್ಪ ಮೈಸೂರು ಪಾಕ್ ಹಾಕಿದೆ ಇರಿ, ಹೋಳಿಗೆ ಭಿಕ್ಷಕರಿಗೆ ಹೋಳಿಗೆ ಮೈಸೂರು ಪಾಕ್ ಹಾಕ್ತಾರ, ಅವನು ಏನೋ ಸಿಕ್ಕಿದ್ರೆ ಉಳಿದ ಹಾಕಿ ಕಳಿಸಿಬಿಡ್ತಾರೆ. ಅದಕ್ಕೆ ಅವನು ಕಳಿಸಿಬಿಡ್ತೇನೆ ಬೇಗ ಬೇಗ, ನೀವು ಪರಿಮಳ ಪಾರಾಯಣ ಮಾಡ್ತಾ ಇದ್ದೀರಿ, ಭಾರಿ ಖುಷಿ ಆಗ್ತಿದೆ ನನಗೆ, ಅದು ಇಲ್ಲೇ ಇರಬೇಕು ಅಂತ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಒಳ್ಳೆ ಸೇವೆ ಮಾಡ್ತಿದ್ದೀರಿ, ಇಲ್ಲೇ ಇರಬೇಕು, ಅವ್ರು ಏನೋ ಮಾಡ್ತಿದ್ದಾರೆ, ಆದಷ್ಟು ಗೆಟ್ ಔಟ್ ಅಂತ ಕಳಿಸ್ತಿದ್ದೇನೆ ಅಷ್ಟೇ ಹೊರತು ಬೇಜಾರು ಮಾಡ್ಕೋಬೇಡಿ ಅಂದ್ರಂತೆ. ಇದು ಫಲ ಇದು ಅಂದ್ರೆ, ರಾಘವೇಂದ್ರ ಸ್ವಾಮಿಗಳ ಸೇವೆ ಮಾಡಿ ನಮಗೆ ಅದು ಕೊಟ್ಟು ಇದು ಕೊಟ್ಟರು ಅಂತ ಕನಸು ಕಾಣ್ ಮಂತ್ರಾಲಯಕ್ಕೆ ಹೋದ್ರಿ, ವಾರ ಸೇವೆ ಮಾಡಿದ್ರಿ, ತುಂಬಾ ಜನಕ್ಕೆ ಫಲ ಸಿಗಲಿಲ್ಲ ಅಂತ ಇಟ್ಕೋಬೋಣ, ಏನು ಯೋಚನೆ ಮಾಡಬೇಡಿ, ರಾಯರ ಸೇವೆ ತಗೊಂಡ್ರಲ್ಲ ಅದಕ್ಕಿಂತ ಪುಣ್ಯ ಬೇಕೆ ನಿಮಗೆ, ಅದನ್ನು ಯೋಚನೆ ಮಾಡಿ. ಏಳು ದಿವಸ ಅಲ್ಲಿದ್ರೆ ರಾಯರು ಯಾವ ನಿರ್ವಿಘ್ನ ಸೇವೆ ಮುಗೀತು ಅಂದ್ರೆ ಇಟ್ ರೀಚ್ ಹಡಿಮ್ ಅಂತ ಅರ್ಥ, ಯೋಚನೆ ಮಾಡಲೇಬೇಡಿ, ಆ ಥರ ಯೋಚನೆ ಮಾಡಬೇಕು. ಅದ್ರ ಫಲ ಅವ್ರ ಕನಸನ್ನು ಕಾಣೋದು ಫಲ ಅಲ್ಲ, ಇಲ್ಲಿ ಶಾಸ್ತ್ರವಾದ ಯೋಗ ಬಂದ್ರೆ ಅದು ಫಲ, ಅದು ಮಂತ್ರಾಲಯಕ್ಕೆ ಹೋಗಿ ಬಂದ ಪಾಠ ಶುರುವಾಯಿತು, ರಾಯ ದೊಡ್ಡ ಅನುಗ್ರಹ ಮಾಡಿದ್ರು ಅಂತ ಅರ್ಥ, ಮೊದಲು ಅರ್ಥ ಆಗ್ತಿದೆ, ಅರ್ಥಗಳೇ ಶುರುವಾಯಿತು, ವೆರಿ ಗ್ರೇಟ್ ಅಂತ ಅರ್ಥ. ಆ ರೀತಿ ಅನುಗ್ರಹ ಮಾಡ್ತಾರೆ ದೇವತೆಗಳು ಯಾವಾಗಲೂ ಕೂಡ, ಡೈರೆಕ್ಟೇ ಮಾಡೋದಕ್ಕೆ ಇಂಡೈರೆಕ್ಟ್ ಆಗಿ ಜಾಸ್ತಿ ಮಾಡ್ತಾರಂತೆ. ಪರೋಕ್ಷ ಪ್ರಿಯಾಯ ವಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ ಮಾತಿದೆ. ದೇವತೆಗಳ ಅನುಗ್ರಹವನ್ನು ನಾವು ಈ ರೀತಿ ಎಕ್ಸ್ಪೆಕ್ಟ್ ಮಾಡಬೇಕೆ ಹೊರತು ಯಾರೋ ಥರ್ಡ್ ಗ್ರೇಡ್ ಫಲೋಸ್ ಮಾಡಿದ ಮಾಡಬಾರದು. ಆ ದೃಷ್ಟಿಯಿಂದ ರಾಘವೇಂದ್ರ ಸ್ವಾಮಿಗಳ ಸೇವೆಯನ್ನು ಸರಿಯಾಗಿ ಸ್ತೋತ್ರೋಚ್ಚಾರಣೆಯಿಂದ ಮಾಡಿದರೆ ಒಳ್ಳೆ ಫಲ ಕೊಡ್ತಾರೆ. ಸಂಸ್ಕೃತ ಜ್ಞಾನ ಬರ್ತದೆ ತಕ್ಷಣ, ಸಿದ್ಧಾಂತ ಜ್ಞಾನ ಬರ್ತದೆ, ಮನಸ್ಸಿಗೆ ನೆಮ್ಮದಿ, ಮನೆಯವರಿಗೆ ನೆಮ್ಮದಿ, ಆಲ್ರೌಂಡ್ ನಾವು ಒಂದು ಇಂಪ್ರೂವ್ಮೆಂಟ್ ಆಗಲು ಕಾಣಲಿಕ್ಕೆ ಸಾಧ್ಯ ಇದೆ. ಆದ್ದರಿಂದ ಇನ್ನು ಆ ರೀತಿ ಮಾಡೋ ಅಭ್ಯಾಸ ಬರಲಿ ಅಂತ ಹೇಳ್ತಾ, ನಮ್ಮ ವರ್ಕ್ಶಾಪ್ನ ಉದ್ದೇಶ ಇರೋದು ಅದೇನೆ, ಎಲ್ಲರೂ ಕೂಡ ಮಂತ್ರ ಸ್ತೋತ್ರಗಳ ಬಗ್ಗೆ ಈ ರೀತಿಯಾದ ಜಾಗೃತಿಯನ್ನು ಹೊಂದಲಿ ಅಂತ ಮಾಡಿರೋದಾದ್ದರಿಂದ ಈ ಕಾರ್ಯಕ್ರಮ ನಡೆದಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಜೂನ್ 7ನೇ ತಾರೀಕು ಮುಂದಿನ ಕಾರ್ಯಕ್ರಮ ಇದೆ. ಅವತ್ತು ವಿಷಯ ಏನಿದೆ? ಸುಂದರಕಾಂಡ. ಇವತ್ತು ರಾಯರ ಬಗ್ಗೆ ಕೇಳಿದ್ವಲ್ಲ, ಅದು ಹನುಮಂತ ದೇವರ ಬಗ್ಗೆ, ಅವರ ಮೂಲ ಗುರುಗಳ ಬಗ್ಗೆ. ಅವತ್ತು ಸುಂದರಕಾಂಡ ಅಂದ್ರೆ ಏನು, ಅಲ್ಲಿ ಹನುಮಂತ ಏನು, ಅದೆಲ್ಲ ಅಲ್ಲಿ ನೋಡೋಣ ಅಂತ. ಅವತ್ತಿನ ದಿವಸ ಜೂನ್ 7ನೇ ತಾರೀಕು ನಮ್ಮ ಮುಂದಿನ ವರ್ಕ್ಶಾಪ್ ಇಲ್ಲಿರುತ್ತೆ, ಎಲ್ಲರೂ ಅದಕ್ಕೆ ಅವಶ್ಯ ಬರಬೇಕು ಅಂತ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದ ಬಗ್ಗೆ ಈಗ ನಿಮಗೆ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಅವಕಾಶ ಇದೆ, ಅದನ್ನು ಸರಿಯಾದ ಉಪಯೋಗ ಮಾಡಿಕೊಳ್ಬಹುದು. ಇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚವ. ಕನ್ನಡ ಈಕ್ವಲೆನ್ಸ್ ಅಂತ ಹೇಳಿದರೆ ಸ್ತೋತ್ರಕ್ಕೆ ಈಕ್ವಲೆಂಟ್ ಅಂತಿಲ್ಲೇ ಇಲ್ಲ, ಕನ್ನಡಕ್ಕೆ ಈಕ್ವಲೆಂಟ್ ಅಂತಿಲ್ಲ. ಆದರೆ ಹರಿದಾಸರ ಹಾಡುಗಳು ಬೇಕಾದಷ್ಟು ಇದೆ. ಜಗನ್ನಾಥದಾಸರ ಅಂತೂ ಬರ್ತಿದೆ, ಕರುಣೆಗಳು ಗಣಗಳ ಅನ್ನುವ ರಾಘವೇಂದ್ರ ಅಂತಿದೆ, ತುಂಬ ಇದೆ ಆ ಥರ. ಅದನ್ನೆಲ್ಲ ಹೇಳ್ಬೋದು, ಅವಶ್ಯ ಹೇಳ್ಬೋದು, ಗೊತ್ತಾಯ್ತಾ, ಅದಕ್ಕೆ ಅಲೋ ಮಾಡ್ಬೋದು. ಆದರೆ ಸಂಸ್ಕೃತ ಸ್ತೋತ್ರವನ್ನು ನಮಗೆ ಸಾಮಾನ್ಯ ಹೆಂಗಸು ಹೇಳೋ ಪದ್ಧತಿ ಇಲ್ಲ. ರಾಘವೇಂದ್ರ ಸ್ತೋತ್ರವನ್ನು ಉಪನೀತರು ಮಾತ್ರ ಹೇಳಬೇಕು, ಅದು ಮುಖ್ಯ, ಉಪನೀತರು ಮಾತ್ರ ಹೇಳಬೇಕು, ಇದಿಲ್ಲ. ಆದರೆ ಅವರು ಕೇಳ್ಬೋದು, ಅವಶ್ಯ ಕೇಳ್ಬೋದು, ಅಷ್ಟೋತ್ತರ ಕಾಲಕ್ಕೆ ಅವಶ್ಯವಾಗಿ ಕೇಳ್ಬೋದು, ಕೇಳಿದ್ರೆ ಅರ್ಥ ಮಾಡ್ಕೊಳ್ಬೋದು, ಅದರಲ್ಲಿ ಏನೂ ತಪ್ಪಿಲ್ಲ. ಆದರೆ ಡೈರೆಕ್ಟ್ ಹೇಳೋದು ಮಂತ್ರ ಅಂತ ಕನ್ಸಿಡರ್ ಮಾಡಿದಾಗ ಅದರ ಮಹತ್ವ ಬೇರೆ ಆಗುತ್ತೆ. ಉಳಿದ ಸ್ತೋತ್ರಗಳನ್ನೆಲ್ಲ ಹೇಳ್ಬೋದು, ಮಂಗಳಾಷ್ಟಕನೂ ಹೇಳ್ಬೋದು, ಏನೂ ತಪ್ಪಿಲ್ಲ. ಇದನ್ನು ಮಾತ್ರ ಹೇಳೋ ಅಭ್ಯಾಸ ಇಲ್ಲ ಅಷ್ಟೇ ಹೊರತು ಉಳಿದು ಹೇಳ್ಬೋದು. ಮತ್ತು ಈಕ್ವಲೆನ್ಸ್ ಅಂತ ಹೇಳಿದಾಗ ಇದನ್ನೇ ಕೆಲವು ಕನ್ನಡದಲ್ಲಿ ಮಾಡಿರೋದು ಉಂಟು, ದಾಟಿಯೊಳಗೆ ನಂಬಿಕೆ ಇದ್ದವರು ಅದನ್ನು ಹೇಳ್ಬೋದು, ಏನೂ ತಪ್ಪಲ್ಲ. ಹರಿದಾಸರಾಡು ಬಹುಶಃ ರಾಘವೇಂದ್ರ ಸ್ವಾಮಿಗಳ ಮೇಲೆ ರಚಿತವಾಗಿರೋಷ್ಟು ಹರಿದಾಸರಾಡುಗಳು ಇನ್ಯಾರ ಮೇಲೆ ರಚಿತವಾಗಿಲ್ಲ, ಅಷ್ಟು ಸಿಗುತ್ತೆ ನಿಮಗೆ. ಇಲ್ಲಿಂದ ವಿಜಯದಾಸರಿಂದ ಪ್ರಾರಂಭವಾಗುತ್ತೆ. ನೋಡಿದೆ ಗುರುಗಳ ನೋಡಿದೆ ಅಂತ ಹೇಳಿ ಅದರಲ್ಲಿ ಯಾವ್ದು ಹೇಳಿದ್ರು ಕೂಡ ದೊಡ್ಡ ದೊಡ್ಡ ಜ್ಞಾನಿಗಳು ಬರೆದ ಕೃತಿಗಳಾದ್ದರಿಂದ ಒಳ್ಳೆ ಸಿದ್ಧಿ ಕೊಡುತ್ತೆ. ಇದ್ರ ಸ್ಪೆಷಾಲಿಟಿ ಅಂದ್ರೆ ಅಷ್ಟೋತ್ತರಾದಿಗಳು ವಿಶೇಷ ಇತ್ತು ಅಲ್ಲಿ. ಕೇಳಿಸ್ತಿಲ್ಲ. ಫೇನ, ಫೇನ ಅಂದ್ರೇನು? ನೊರೆ, ನೊರೆಗಳಿಂದ ತುಂಬಿರತಕ್ಕಂತಹ. ಏನಾದ್ರು ಹೇಳಿರುತ್ತಾ?